ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ದಲು ನಮ್ಮ ರಕ್ಷಕನ ಒಡೆಯನಾಗಿರುತ್ತಾ ಯೇಸು ಕ್ರಿಸ್ತು ನಮ್ಮನ್ನು ವಂದನೆಗಳು ಸಲ್ಲಿಸುತ್ತಾ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ಈ ದಿನ ಕೂಡ ನಾವು ಆತನ ವಾಕ್ಯಗಳ ಕೇಳಕ್ಕೆ ದೇವರು ಕೊಟ್ಟಂತ ಕೃಪೆಗಾಗಿ ದೇವರಿಗೆ ಕೃತಜ್ಞತೆಗಳವರಾಗಣ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಸಗಳೇ, ಇವತ್ತು ನಾವು ಓದಕ್ಕೆ ಹೋಗೋದು ಯಾವ್ದಪ್ಪ ಅಂದರೆ ಒಂದು ಸಾಮ್ಯ. ಯಾವ ಸಾಮ್ಯಪ್ಪ ಅಂತಂದ್ರೆ ಸಮಾರ್ಯದವನ ಒಂದು ಸಾಮ್ಯ. ಅದರ ಇದನ್ನ ನಾವು ಎಷ್ಟೋ ಸತಿ ಏನು ಮಾಡಿತೀರಿ, ನಾವು ಕೇಳಿತೀರಿ. ಯಾಕಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಈ ಕಥೆಯಿಂದ ಎಲ್ಲರಿಗೂ ಗೊತ್ತು ಅಲ್ರ. ಸಣ್ಣ ಕ್ಲಾಸ್ಗೆ ಹೋಗಿರ್ಬೇಕಾದ್ರೆ ಪ್ರತಿಯೊಂದು ಸಭೆಯಲ್ಲಿ ಏನು ಮಾಡ್ತಾರೆ, ಇದನ್ನ ಪುಟಪುಟಾಣಿ ಮಕ್ಕಳಿಗೆ ಕಥೆಗಳು ಹೇಳ್ಕೊಡ್ಬೇಕಾದ್ರೆ ಕಥೆ ಹೇಳ್ಕೊಡ್ತಾರೆ ಅಲ್ವರ. ನೋಡ್ರ ಸಮಾರ್ಯದವನು ಹೆಂಗಿದ್ದಾನೆ, ನಾವು ಹಂಗೆ ಇರಬೇಕು, ಒಳ್ಳೆಯವನಾಗಿರ್ಬೇಕು ಅಂತಂದ್ಬಿಟ್ಟು ಇದು ಎಷ್ಟೋ ಸತಿ ಏನು ಮಾಡ್ತೀವಿ, ಕಥೆಗಳನ್ನ ನಾವು ಕೇಳಿತೀರಿ. ಸರಿ, ಇದು ಅರ್ಥ ಏನು ಅಂತ ಯಾವಾಗ ವ್ಯವಸ್ಥೆ ಮಾಡಿದಿರಾ ಅಂತಂದರೆ, ಏನ್ರಿ ಯಾವತ್ತೂ ನಾವು ಏನು ಮಾಡಿದ್ರೆ ಅರ್ಥನ ನಾವು ಅದನ್ನ ಪ್ರಯತ್ನ ಮಾಡಿರಲ್ಲ. ಅದು ಇವತ್ತೇನು ಮಾಡೋಣ, ಅದನ್ನ ಡೀಟೇಲಾಗಿ ನೋಡೋಣ. ನೋಡ್ಬೇಕು ಏನಪ್ಪ ನೋಡ್ತಂದ್ರೆ, ಒಂದು ಏನ್ರಿ ಒಂದು ಮನುಷ್ಯ ಇದ್ನಂತೆ, ಅವನು ಪ್ರಯಾಣ ಮಾಡ್ಕೊಂಡು ಹೋಗ್ತಾ ಇದ್ದಂತೆ ಕಳ್ಳರು ಬಂದು ಏನು ಮಾಡ್ತಾರೆ, ನಾವು ಹೊಡೆದು ಬಿಡ್ತಾರೆ, ಎಲ್ಲ ಲೂಟಿ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಅವ್ನು ಹಂಗೆ ಸಹಾಯಕ್ಕೆ ಬಿಟ್ಬಿಡ್ತಾರೆ. ಹಂಗೆ ನೋಡ್ತಾ ಇರ್ಬೇಕಾದ್ರೆ ಅವನು ಹೋಗಂತ ಅವ್ನು ಬಿದ್ದಿರಂಥ ಮಾರ್ಗದಲ್ಲಿ ಏನ್ರಿ ಒಬ್ಬ ಯಾಜಕ ಬಂದು ಹೋಗ್ತಾನೆ, ಒಬ್ಬ ಲೇವಿ ಬಂದು ಹೋಗ್ತಾನೆ, ಯಾರು ಹಂಗೇನು ಮಾಡಲ್ಲ, ಸಹಾಯ ಮಾಡಲ್ಲ. ಇದೆಲ್ಲಿ ಬರ್ತಾರೆ ಅಂದರೆ ಲೂಕ 15 ಬರ್ತಾರೆ, 25-37. ಆಮೇಲೆ ಓದೋಣ ಅದರ. ಸರಿ, ಅವಾಗ ಯಾರು ಬರದೇ ಇರ್ಬೇಕಾದ್ರೆ ಕೊನೆಯದಾಗಿ ಏನಪ್ಪ ಮಾಡ್ತಾರೆ, ಒಬ್ಬ ಸಮಾರ ಇದ್ದವನು ಏನು ಮಾಡ್ತಾನೆ, ಹಂಗೆ ಹೋಗ್ತೈತೆ. ಅವ್ನು ನೋಡ್ಬಿಟ್ಟು ಏನು ಮಾಡ್ತಾನೆ, ಆಮೇಲೆ ಅಯ್ಯೋ ಪಾಪ ಹಿಂಗಾಗ್ಬಿಟ್ಟಿತ್ತಲ್ಲಪ್ಪ ಅಂತ ನೆನೆಸ್ಬಿಟ್ಟು ಏನು ಮಾಡ್ತಾನೆ, ಅವನಿಗೆ ಅವನಿಗೆ ಗಾಯ ಕಟ್ತಾನೆ. ಗಾಯ ಕಟ್ಟಿಬಿಟ್ಟು ಎಲ್ಲ ವಾಸಿ ಮಾಡಿ ಸ್ವಲ್ಪ ಎಣ್ಣೆ ದ್ರಾಕ್ಷಿ ರಸ ಎಲ್ಲ ಕೊಟ್ಟು ಅವನು ಸ್ವಲ್ಪ ಸುಧಾರಿಸ್ಬಿಟ್ಟು ತನ್ನ ಕತ್ತೆ ಮೇಲೆ ಅವನ್ನ ತಡಿ ಹಾಕ್ಸ್ಬಿಟ್ಟು ಸೀದಾ ಏನು ಮಾಡ್ತಾನೆ, ಒಂದು ಛತ್ರಕ್ಕೆ ಏನು ಮಾಡ್ತಾನೆ, ಕರ್ಕೊಂಡೋಗ್ಬಿಡ್ತಾನೆ. ಕರ್ಕೊಂಡೋಗ್ಬಿಟ್ಬಿಟ್ಟು ಹೇಳ್ತಾನೆ, ಸರ್ ದಯವಿಟ್ಟು ಏನು ಮಾಡಿ ಇವನ್ನ ಸ್ವಲ್ಪ ನೋಡ್ಕೊಳ್ಳಿ ಅದರ, ಅವ್ನಿಗೇನು ಖರ್ಚಾಯ್ತದೋ ನಾನೇನು ಮಾಡ್ತೀನಿ ಕೊಡ್ತೀನಿ ಅಂತಂದ್ಬಿಟ್ಟು ಅವ್ನಿಗೆ ಎರಡು ನಾಣ್ಯಗಳನ್ನ ಏನು ಮಾಡ್ತಾನೆ ಕೊಟ್ಬಿಟ್ಟು ಹೋಗ್ತಾರೆ. ಕೊಟ್ಬಿಟ್ಟು ಹೋಗ್ಬಿಟ್ಟು ಹೇಳ್ತಾರೆ, ಸರ್ ತಿರ್ಗಾ ಬಂದಾವಾಗ ಏನು ಮಾಡ್ತೀನಿ, ನಾನು ಇನ್ನೂ ಎಕ್ಸ್ಟ್ರಾ ಕೊಡ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಇದು ಒಂದು ಸ್ಟೋರಿ ಅಲ್ವರ. ಸರಿ, ಇದನ್ನ ಓದಿ ಅರ್ಥ ಮಾಡ್ಕೊಳೋಕ್ಕಿಂತ ಮುಂಚೆ ನಾವೇನು ಮಾಡೋಕೆ ಫಸ್ಟು ಅಂತಂದರೆ, ಇದನ್ನು ಯಾತಕ್ಕೆ ಯೇಸು ಕ್ರಿಸ್ತು ಹೇಳಿದ್ರಪ್ಪ ಅಂತ ನಾವೇನು ಮಾಡೋಕೆ ಫಸ್ಟು ಇದನ್ನ ಅರ್ಥ ಮಾಡ್ಕೊಬೇಕು. ನೋಡಿ, ಯೇಸು ಕ್ರಿಸ್ತು ಏನಾರ ಒಂದು ಸ್ಟೋರಿ ಹೇಳಬೇಕಾದ್ರೆ ಏನ್ರಿ ಏನೋ ಒಂದು ನಮಗೆ ಒಂದು ಏನೇ ಆಗಲಿ ಒಂದು ಕತೆ, ಒಂದು ನೀತಿ ಪಾಠ ಅಥವಾ ಏನೇ ಮಾತು ಹೇಳಬೇಕು ಅಂತಂದರೆ, ಯೇಸು ಕ್ರಿಸ್ತು ಸುಮ್ಮನೆ ಏನು ಮಾಡ್ತಿಲ್ಲ, ಹಂಗೆ ಅದನ್ನು ಹೇಳ್ತಾ ಇರಲ್ಲ. ಅದಕ್ಕೆ ಹೇಳಕ್ಕೆ ಏನಾಗಿರ್ಬೇಕು, ಒಂದು ಕಾರಣ ಇದ್ದಿರಬೇಕು. ಇದೇ ರೀತಿ ಇಲ್ಲೂ ಕೂಡ ಏನಾಗಿದೆ, ಒಂದು ಕಾರಣ ಏನಾಗಿದೆ, ಇದೆ. ಏನಪ್ಪ ಕಾರಣ ಅಂತ ನೋಡಿದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಇಲ್ಲಿ ಕ್ರಿಸ್ತನ ಒಂದು ವಿಚಾರದಲ್ಲಿ ಏನಾಗ್ತಾರೆ ಅಂತಂದರೆ, ಒಂದು ವ್ಯಕ್ತಿ ಬಂದ್ಬಿಟ್ಟು ಜೀಸಸ್ ಕ್ರಿಸ್ಟಿಗೆ ಏನು ಮಾಡ್ತಾರೆ ಅಂದರೆ, ಒಂದು ಪ್ರಶ್ನೆ ಏನು ಮಾಡ್ತಾರೆ ಅಲ್ಲಿ ಕೇಳ್ತಾರೆ ಅದರ. ಏನಪ್ಪ ಪ್ರಶ್ನೆ ಕೇಳ್ತಾರೆ ಅಂತ ನೋಡಿದೆ ಅಂತಂದರೆ, ಏನ್ರಿ ಒಬ್ಬ ಏನ್ರಿ ಲಾಯರ್ ಬಂದ್ಬಿಟ್ಟು ಜೀಸಸ್ ಕ್ರಿಸ್ಟಿಗೆ ಒಂದು ಪ್ರಶ್ನೆ ಹಾಕ್ತಾನೆ. ಏನು ಪ್ರಶ್ನೆ ಹಾಕ್ತಾನೆ ನೋಡಿ, ಓದನ ಲೂಕ 10:25 ಓದ್ರಿ.
ಆಗ ಒಬ್ಬ ಧರ್ಮೋಪದೇಶಕನು ಎದ್ದು ಆತನನ್ನು ಪರೀಕ್ಷಿಸುವುದಕ್ಕಾಗಿ, ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು ಎಂದು ಕೇಳಲು, ಆತನು
ನೋಡ್ರ
ಅವನಿಗೆ,
ಸಾಕು ಮುಂದಕ್ಕೆ ಓದಂತೆ.
ಶಾಸ್ತ್ರದಲ್ಲಿ ಏನು ಬರೆದದೆ,
ನೋಡಿ ಓದೋಣ
ಹೇಗೆ
ಒಂದೊಂದೇ, ಆಮೇಲೆ
ಓದಿದ್ದು?
ನೋಡೋಣ ಒಂದೊಂದೇ ಒಂದೊಂದೇ ನೋಡ್ಕೊಂಡೋಗೋಣ ಅಲ್ಲರ. ನೋಡಿ, ಇಲ್ಲಿ ಬಂದು ಒಬ್ಬ ಧರ್ಮೋಪದೇಶಕನು ಅದರ, ಇಂಗ್ಲೀಷಲ್ಲಿ ಲಾಯರ್ ಅಂತ ಹೇಳ್ತಾರೆ. ಲಾಯರ್ ಬಂದ್ಬಿಟ್ಟು ಯೇಸು ಕ್ರಿಸ್ತ ಒಂದು ಪ್ರಶ್ನೆ ಏನು ಮಾಡ್ತಾನೆ ಕೇಳ್ತಾನೆ ಅದರ. ಇವಾಗ ಇವನು ಏನಕ್ಕೆ ಪ್ರಶ್ನೆ ಕೇಳಿದ್ದ, ಆ ವಾಕ್ಯದಲ್ಲಿ ಏನಂತ ಓದ್ರಿ, ಏನಕ್ಕಂತ ಪ್ರಶ್ನೆ ಕೇಳಿದ್ ಇವನು ಯೇಸು ಕ್ರಿಸ್ತನ ಏನು ಮಾಡಬೇಕು ಅಂತ.
ನಿತ್ಯ ಜೀವಕ್ಕೆ
ಮಾಡ್ಬೇಕಂತ ಟೆಸ್ಟ್
25ನೇ ವಾಕ್ಯ ಇನ್ನೊಂದು ಸತಿ ಓದಿ, ಅಲ್ಲೇ ಬಂದ್ಬಿಡ್ತಾನೆ ನೋಡಿ.
ಪರೀಕ್ಷೆ ಮಾಡಬೇಕು. ಆಗ ಒಬ್ಬ
ಒಬ್ಬ
ಧರ್ಮೋಪದೇಶಕನು ಆತನನ್ನು ಪರೀಕ್ಷಿಸುವುದಕ್ಕಾಗಿ
ಏನಕ್ಕೆ ಬಿದ್ದಾರೆ ಆತನನ್ನ
ಪರೀಕ್ಷಿಸುವುದಕ್ಕಾಗಿ
ಪರೀಕ್ಷೆ ಮಾಡೋಕ್ಕೆ. ಏನು ಪರೀಕ್ಷೆ ಮಾಡೋಕ್ಕೆ, ಅಂದರೆ ಯೇಸು ಕ್ರಿಸ್ತ ಏನು ಪರೀಕ್ಷೆ ಮಾಡೋಕ್ಕೋ ಅಂದರೆ, ಯೇಸು ಕ್ರಿಸ್ತನ ಮಾತಲ್ಲಿ ಏನಾರ ಸಿಗ್ತದಾ, ಅವ್ರದನ್ನ
ತಪ್ಪು
ಹಿಡಿದು ಬಿಡೋಕ್ಕಾಗ್ತದ, ಹಿಡಿದಕ್ಕಾಗ್ತದ, ಅವನ ಮಾತಲ್ಲಿ ಏನೋ ತಪ್ಪು ಸಿಗ್ತದ, ಹಿಡಿದು ಬಿಡೋಣ ಅಂತಂದ್ಬಿಟ್ಟು ಏನು ಮಾಡ್ದಾನ ಇವನು, ಇವನು ಪ್ರಶ್ನೆ ಕೇಳೋನಂತೆ ಅಲ್ವರ. ಪ್ರಶ್ನೆ ಕೇಳಬೇಕು ಏನು ಕೇಳ್ತಾನೆ, ಬೋಧಕನೇ ನಾನು ನಿತ್ಯ ಜೀವವನ್ನು ಬಾಧ್ಯವಾಗಬೇಕಂದ್ರೆ ಏನು ಮಾಡಬೇಕು ಅಂತ ಕೇಳ್ತಾನೆ. ಹಾಗಾದರೆ ಇಲ್ಲಿ ಇವನು ಉತ್ತರಕ್ಕೆ ಇಲ್ಲಿ ಪ್ರಶ್ನೆ ಹಾಕ್ಬೇಕಾದ್ರೆ ನಿಜವಾಗ ಇವನು ಸತ್ಯ ತಿಳ್ಕೊಬೇಕು ಅಂತ ಉದ್ದೇಶದಿಂದ ಇವನೇನು ಮಾಡಲಿ ಪ್ರಶ್ನೆನ, ಆಗ್ಲೇ ಇಲ್ಲ ರೀ. ಏನಕ್ಕೆ ಹಾಕಿರೋದು? ಯೇಸು ಕ್ರಿಸ್ತನ ಹೆಂಗಾರ ಮಾಡಿ ಹಿಡಿಬೇಕು ಅಂತ ಅಲ್ಲರ. ಇವಾಗ ಈ ಧರ್ಮೋಪದೇಶಕನು ಅಂದ್ರೆ ಯಾರಪ್ಪ ಅಂದ್ರೆ ಲಾಯರ್. ಲಾಯರ್ ಏನು? ಲಾ ಲಾ, ನಾವು ಓದಿರೋರು ಲಾಯರ್ಸ್. ನೋಡ್ದ ಯೇಸು ಕ್ರಿಸ್ತನ ಕಾಲದಲ್ಲಿ ಹೆಂಗವ್ರು ಇರ್ತಾರೆ ಲಾಯರ್ಗಳು, ತುಂಬಾ ಜನ ಅವ್ರು ನೋಡ್ರಿ ಅಂತೀರಿ ಅಲ್ಲರ. ಹಂಗಾದ್ರೆ ಇವನು ಲಾಯರ್ ಆಗಿರ್ಬೇಕಾರೆ ಇವನ್ಗೆ ಲಾ ಬಗ್ಗೆ ಗೊತ್ತಿರ್ಬೇಕ ಗೊತ್ತಿರ್ಬಾರ್ದ?
ಗೊತ್ತಿರುತ್ತೆ ಸರ್.
ಗೊತ್ತಿರ್ಬೇಕು, ಗೊತ್ತಿರುತ್ತದೆ. ಆದ್ರೂ ಕೂಡ ಏನೋ ಸುಮ್ಮನೆ ಯೇಸು ಕ್ರಿಸ್ತನ ಟ್ರ್ಯಾಪ್ ಮಾಡೋಣ ಅಂತ ಏನು ಮಾಡೋಣ, ಲಾಯರ್ ಬಂದು ಪ್ರಶ್ನೆ ಹಾಕ್ತಾರೆ. ಆ ಥರ ಏನು ಮಾಡೋಣ, ಯೇಸು ಕ್ರಿಸ್ತನ ಪರೀಕ್ಷೆ ಮಾಡೋದಕ್ಕೋಸ್ಕರ ಯೇಸು ಕ್ರಿಸ್ತನ ಮಾತಲ್ಲಿ ಏನೋ ಹಿಡಿಬೋದಾ ಅಂತ ಅಂದ್ಬಿಟ್ಟು ಏನು ಮಾಡ್ತಾನೆ, ಒಂದು ಪ್ರಶ್ನೆ ಹಾಕ್ತಾನೆ. ಸ್ವಾಮಿ, ನಾನು ನಿತ್ಯ ಜೀವನ ಪಡಿಬೇಕು ಅವ್ರು ಏನು ಮಾಡಬೇಕು ಅಂತ ಅಲ್ದ್ರ. ನೋಡಿ, ಅದಕ್ಕೆ ಯೇಸು ಕ್ರಿಸ್ತ ಏನು ಉತ್ತರ ಕೊಡ್ತಾರೆ ಇವನಿಗೆ? ಹಾಂ, ಯೇಸು ಕ್ರಿಸ್ತ ಇವರೇ ಏನ್ರಿ, ಇವ್ರು ಯೇಸು ಕ್ರಿಸ್ತನ ಹಿಡಿಬೇಕು ಅಂದರೆ ಯೇಸು ಕ್ರಿಸ್ತ ಇದಕ್ಕಿಂತ ಪಕಡ. ಹಾಂ, ಯೇಸು ಕ್ರಿಸ್ತನ ಗೊತ್ತಿರಲ್ವ ಇವರೆಲ್ಲ ಏನು ಕೇಳ್ತಾರೆ ಅಂತ. ಹಾಂ, ಇವ್ರ ಬಗ್ಗೆ ಏನು ಮಾಡೋರು ಯೇಸು ಕ್ರಿಸ್ತ? ಆವಾಗ ಬೈಯೋರು. ಏನಂತ ಬೈಯೋರು ಅಂತೆ, ಸುಣ್ಣ ಬಳ್ದಂಥ ನೀವು ಏನ್ರಿ ಸಮಾಧಿಗಳು, ಕಪಟಿಗಳಾಗಿರಂಥ ಶಾಸ್ತ್ರಿಗಳೇ, ಫರಿಸಿಯರೇ ಸದ್ದುಸಿಯರೇ ಅಂತ ಬೈಯೋರು. ನೀವು ಏನು ಮಾಡ್ತೀರಂತೆ? ಎಲ್ಲರೂ ನಿಮ್ಮ ನೋಡಬೇಕು ಅಂತ ಅಂದ್ಬಿಟ್ಟು ಏನು ಮಾಡ್ತೀರಂತೆ? ನೀವು ಪ್ರಾರ್ಥನೆ ಮಾಡ್ತೀರಾ ಅಲ್ವರ? ಏನು ಮಾಡ್ತೀರಿ ಎಲ್ಲ ಕಾಣ ಸರಿ ಏನು ಮಾಡ್ತೀರಿ? ಇವರು ಪ್ರಾರ್ಥನೆ ಮಾಡ್ತಾ ಇದ್ರು ಅಂತ ಅಲ್ವರ ಯೇಸು ಕ್ರಿಸ್ತ ಹೇಳ್ತಾರಲ್ಲ. ಹಾಂ, ಮತ್ತೆ 23ನೇ ಅಧ್ಯಾಯದಲ್ಲಿ ಅಲ್ವರ. ಹಂಗಿರ್ಬೇಕಾರೆ ಇವರೆಲ್ಲ ಯಾರಪ್ಪ ಅಂತಂದ್ರೆ, ಇವರೆಲ್ಲ ಒಳ್ಳೆ ವ್ಯಕ್ತಿಗಳಲ್ಲ ರೀ. ಇವರೆಲ್ಲ ಏನ್ರಿ ಸೊಳ್ಳೆನ ಸೋರಿಸ್ಬಿಡೋದು, ಒಂಟೆ ನುಂಗ್ಬಿಡೋದು, ಯೇಸು ಕ್ರಿಸ್ತ ಹೇಳ್ತಾರಲ್ಲ. ಇವರೆಲ್ಲ ಹಿಪೋಕ್ರೈಟ್ಸ್, ಮಾಯಕಾರರು, ಸುಮ್ಮನೆ ಆ್ಯಕ್ಟಿಂಗ್. ಇವರೆಲ್ಲ ನಿಜವಾಗ್ಲೂ ಸತ್ಯ ಮೇಲೆ ಪ್ರೀತಿ ಇಲ್ಲ, ಭಯಭಕ್ತಿ ಇಲ್ಲ, ಎಂಥದ್ದು ಇಲ್ಲ, ಕಾಟಾಚಾರಕ್ಕೋಸ್ಕರ ಏನು ಮಾಡ್ತಾರಂತೆ ಇವರು ಯೇಸು ಕ್ರಿಸ್ತನ ಹತ್ರ ಪ್ರಶ್ನೆ ಬಂದು ಏನು ಮಾಡೋದು, ಸುಮ್ಮನೆ ಯಾಕೆ ಕೊಡೋದು, ಏನೋ ನನಗೆಲ್ಲ ಗೊತ್ತಿರೋ ಅಂತಾರ. ಈಗ ಯೇಸು ಕ್ರಿಸ್ತನ ಇವ್ರ ಬಗ್ಗೆ ಗೊತ್ತಿಲ್ವ, ಇವ್ರು ಏನಕ್ಕೆ ಬರ್ತಾರೆ ಅಂತ? ಯೇಸು ಕ್ರಿಸ್ತನ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಯೇಸು ಕ್ರಿಸ್ತ ಏನು ಮಾಡ್ತಾರೆ ಇವರಿಗೆ ಉತ್ತರ ಕೊಡ್ತಾರೆ ನೋಡಿ. ಏನು ಉತ್ತರ ಕೊಡ್ತಾರೆ? 26ನೇ ವಾಕ್ಯ ಓದಿಬಿದ್ದಾರೆ ಅದರಲ್ಲಿ.
ಅವನಿಗೆ ಶಾಸ್ತ್ರದಲ್ಲಿ ಏನು ಬರೆದದೆ, ಹೇಗೆ ಓದಿದ್ದಿ ಎಂದು ಹೇಳಿದನು.
ಹಾ, ಏನ್ ಹೇಳಿದ್ರು? ಶಾಸ್ತ್ರದಲ್ಲಿ ಏನ್ ಬರ್ದಿದೆ? ನೀನು
ಏನು
ಲಾಯರ್ ತಾನೆ ನೀನು? ಹಾ, ನೀನು ಧರ್ಮೋಪದೇಶಕ ತಾನೆ? ಹಾ, ಏನು ಓದ್ತಾ ಇದೀಯ ಬೈಬಲ್? ನೀನು ಅಷ್ಟು ಗೊತ್ತಾಗಲ್ವಾ ನಿಂಗೆ? ನೀ ಶಾಸ್ತ್ರದಲ್ಲಿ ಓದಿರ್ಬೇಕು, ನಿಂಗೆಲ್ಲ ಗೊತ್ತಿರ್ಬೇಕಲ್ವಾ? ಹೇಗೆ ಓದಿದ್ಯಾ ನೀನು? ಅಷ್ಟು ಕೂಡ ಓದಿಲ್ವಾ ಅಂತ ಕೇಳ್ಬಿಟ್ರು ನೋಡ್ತೀನಿ. ಇವಾಗ ಕೇಳಿದ ತಕ್ಷಣ ಇವನಿಗೆ ಏನಾಗ್ಬಿಡ್ತು, ಟೆನ್ಷನ್ ಆಗೋಯ್ತು. ಅಯ್ಯೋ, ಇದು ಹೇಳದು ಹೇಳಿದ್ರು ಯೇಸು ಕ್ರಿಸ್ತ ಎಲ್ಲರ ಮುಂದೆ ಹೇಳ್ಬಿಟ್ರಲ್ಲ, ಎಲ್ಲರ ಮುಂದೆ ಏನಾಗದಂಗ ಆಯ್ತು, ಇವಾಗ ಅವಮಾನ ಆದಂಗೆ ಆಗೋಯ್ತು. ಅಯ್ಯಯ್ಯೋ, ನಾನು ಲಾಯರ್ ಆಗಿದ್ದೀನಿ, ನಂಗೆ ಇವೆಲ್ಲ ಗೊತ್ತಿರಬೇಕು. ನಾನು ಈ ಸಿಂಪಲ್ ಕ್ವಶನ್ನ ಜೀಸಸ್ಗೆ ಅಷ್ಟು ಕೇಳ್ಬಿಟ್ಟಲ್ಲ. ಇವಾಗ ಜೀಸಸ್ ಕೂಡ ನೇರವಾಗಿ ಉತ್ತರ ಕೊಡಲಿಲ್ಲ, ಯಾಕಂದ್ರೆ ಗೊತ್ತಿತ್ತು ನಿಮಗೆ ಬರೆದಿರೋ ಉದ್ದೇಶ ಏನು ಅಂತ. ಏನ್ರಿ ಇದು ನಿಜವಾದ ಉತ್ತರ ಕೇಳ್ಕೊಬೇಕು ಅಂತ ಕೇಳ್ತಾ ಇರಲ್ಲ, ಇವ್ನು ಹೆಂಗಾರ ಮಾತಲ್ಲಿ ಸಿಕ್ಸನ ಅಂತ ಕೇಳ್ತಾರಂತೆ. ಅದಕ್ಕೆ ಯೇಸು ಕ್ರಿಸ್ತು ಹಿಂಗೆ ಹೇಳಿದ ತಕ್ಷಣ ಇವನೇನು ಮಾಡ್ತಾನೆ, ಇವಾಗ ಉತ್ತರ ಕೊಡದ್ರೆ ಇದ್ರೆ ತಪ್ಪು ಇವನ ಮೇಲೆ ಬಂದ್ಬಿಡ್ತಾನೆ. ಅದಕ್ಕೆ ಇವ್ನು ಇಮ್ಮಿಟಾಗಿ ಉತ್ತರ ಕೊಡ್ತಾನೆ. ಏನಂತ ಉತ್ತರ ಕೊಡ್ತಾನೆ ಅದಕ್ಕೆ ನೋಡಿ, ಓದು ಇವಾಗ 27ನೇ ವಾಕ್ಯ. ಹ್ಞೂ,
ಅದಕ್ಕೆ ಅವನು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು, ಮತ್ತು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂದು ಬರೆದದೆ ಅಂದನು.
ನೋಡ್ರ ಏನ್ರಿ, ಅವ ಧರ್ಮಶಾಸ್ತ್ರದಲ್ಲಿ ಏನ್ ಬರ್ದಿದ್ಯೋ ಕರೆಕ್ಟಾಗಿ ಹೇಳ್ಬಿಡ್ತಾರೆ ನೋಡ್ರಿ ಅಂತೀನಿ. ನಿನ್ನ ದೇವರಾಗಿರೋಂಥ ಯಹೋವನನ್ನು ಏನು ಮಾಡಬೇಕು ನೀನು? ಪ್ರೀತಿಸ್ಬೇಕು ಪೂರ್ಣ ಹೃದಯದಿಂದಲೂ, ಅಲ್ಲ ಪೂರ್ಣ ಮನಸ್ಸಿಲ್ಲ ಏನು ಮಾಡಕ್ಕೆ ನೀನು ನೀನು ಪ್ರೀತಿಸ್ಬೇಕು ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಆಮೇಲೆ ಏನ್ರಿ, ನಿನ್ನ ನೆರೆಯವ್ರನ್ನ ಏನು ಮಾಡಬೇಕು? ನಿನ್ನಂತನೇ ಪ್ರೀತಿಸ್ಬೇಕು ಅಂತ ಹೇಳ್ತಾರೆ ಅಂತೀನಿ. ಆವಾಗ ಇವನೇನು ಮಾಡ್ತಾನೆ, ಹೇಳಿದ ತಕ್ಷಣ ಯೇಸು ಕ್ರಿಸ್ತ ಹೇಳ್ತಾರೆ, ಕರೆಕ್ಟಾಗಿ ಹೇಳಿದ್ಯಪ್ಪ. ಏನು ನೀನು ಕರೆಕ್ಟಾಗಿ ಏನು ಮಾಡಿದ್ಯ? ಉತ್ತರನ ನೀನು ಕೊಟ್ಟಿದ್ಯಾ, ಅದೇ ಪ್ರಕಾರ ಹೋಗಿ ಮಾಡು ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವಾಕ್ಯ ಓದಿ, 28 ಓದಿಂತೀನಿ.
ಆತನು ಅವನಿಗೆ,
ಹ್ಞೂ
ನೀನು ಸರಿಯಾಗಿ ಉತ್ತರ ಕೊಟ್ಟಿ,
ಹ್ಞೂ
ಇದರಂತೆ ಮಾಡು,
ಹ್ಞೂ
ಮಾಡಿದರೆ ಜೀವಿಸುವಿ ಎಂದು ಹೇಳಿದನು.
ನೋಡ್ರ, ಅವ್ನ ಮತ್ತಲ್ಲೇ ಅವನ ಸಿಕ್ಕಾಕ್ಸ್ಬಿಟ್ರು. ಹಾಂ, ಕರೆಕ್ಟಾಗಿ ಉತ್ತರ ಕೊಟ್ಟಿದ್ಯಪ್ಪ ನೀನು, ನೀನು ಕರೆಕ್ಟಾಗಿದ್ಯಾ, ಸರಿ ಹೋಗ್ಬಿಟ್ಟೆ ಮಾಡೋ, ಅದ್ರ ಪಕ್ಕ ನೀನು ನೀನು ಮಾಡು, ಅದ್ರ ಪಕ್ಕ ನೀನು ಜೀವಿಸ್ತೀಯಾ ಅಂತ ಹೇಳ್ತಾರೆ. ಹೀಗೆ ಹೇಳಿದ ತಕ್ಷಣ ಇವಾಗ ಏನಾಗೋಯ್ತು, ಇವಾಗ ಇಲ್ಲಪ್ಪ ಏನು ಇಷ್ಟು ನಾನು ಏನೋ ಇವನ್ನ ಹಿಡಿಬೇಕು ಅಂತ ಬಂದರೆ ಇವರು ಮ್ಯಾಟರ್ನ ಇಷ್ಟು ಸಿಂಪಲಾಗಿ ಕ್ಲೋಸ್ ಮಾಡಿಬಿಟ್ರಲ್ಲ ಅಂತಂದ್ಬಿಟ್ಟು ಇವ್ನು ಏನಾಯ್ತಾನೆ, ಇವ್ನು ಹೋಯ್ತಾನೆ, ಇವನು ಇವ್ನು ಹೋಗಲ್ಲ. ಏನಾರ ಮಾಡಿ ಯೇಸು ಕ್ರಿಸ್ತನ ಸಿಕ್ಕಾಕ್ಸ್ಬೇಕು ಅಂತ ಮಾಡಿದ್ರೆ ಇನ್ನೊಂದು ಪ್ರಶ್ನೆ ಕೇಳ್ತಾನೆ. ಏನು ಪ್ರಶ್ನೆ ಕೇಳ್ತಾನೆ? 29ನೇ ವಾಕ್ಯ ಓದಿಬೋದ್ರಿ ಇವಾಗ. ಹಾಂ,
ಆದರೆ ಅವನು ತನ್ನನ್ನು ನೀತಿವಂತನೆಂದು ತೋರಿಸಿಕೊಳ್ಳುವುದಕ್ಕೆ ಅಪೇಕ್ಷಿಸಿ, ನನ್ನ ನೆರೆಯವನು ಯಾರು ಎಂದು ಯೇಸುವನ್ನು ಕೇಳಲು.
ಇವಾಗ ಈ ಪ್ರಶ್ನೆ ಇನ್ನೊಂದು ಏನಕ್ಕೆ ಆಗ್ತಾನೆ ಅಂತಂದ್ರೆ, ತಾನ್ ನೀತಿವಂತನು. ಏ ನಾ ಮಾತ್ರ ಅಲ್ಲಪ್ಪ, ನಮಗೇನು ಗೊತ್ತಿಲ್ಲದಿರೋಲ್ಲ, ನಾವೆಲ್ಲ ಇಂಟೆಲಿಜೆಂಟ್ ಪೀಪಲು, ನನಗೆಲ್ಲ ಗೊತ್ತು, ತುಂಬ ಜ್ಞಾನಿ, ತುಂಬ ಬುದ್ಧಿವಂತ ಅಂತ ನೋಡ್ಕೊಳ್ಳೋಕ್ಕೋಸ್ಕರ ಯೇಸು ಕ್ರಿಸ್ತ ಅಂತ ಇನ್ನೊಂದು ಪ್ರಶ್ನೆ ಆಗ್ತಾನೆ. ನಾ ಹಂಗಲ್ಲಿ ಏನಂತಂದರೆ, ನನ್ನ ನೆರೆಯವನು ಯಾರು ಅಂತೇನು ಮಾಡ್ತಾರೆ ಯೇಸು ಕ್ರಿಸ್ತಂಗೆ ಆಗ್ತಾರೆ. ಇವಾಗ ಯೇಸು ಕ್ರಿಸ್ತ ಇದನ್ನ ಡೈರೆಕ್ಟಾಗಿ ಉತ್ತರ ಕೊಡೋಕೆ ಹೋಗಿಲ್ಲ ರೀ, ಡೈರೆಕ್ಟಾಗಿ ಉತ್ತರ ಕೊಟ್ಟಿದ್ರೆ ಏನು ಮಾಡಿದ್ರು, ಆರ್ಗ್ಯುಮೆಂಟ್ ಇಳಿದ್ಬಿಟ್ಟಿರೋನು. ಅದಕ್ಕೆ ಯೇಸು ಕ್ರಿಸ್ತ ಏನು ಮಾಡ್ತಾರೆ, ಈ ಸಾಮ್ಯನೇ ಹೇಳೋದಲ್ಲಿ ಏನ್ರಿ, ನಾವು 30ನೇ ವಾಕ್ಯ ಏನಿರ್ದಿ 35ನೇ ವಾಕ್ಯದವರೆಗೂ ಯೇಸು ಕ್ರಿಸ್ತ ಏನು ಮಾಡ್ತಾರೆ, ಒಂದು ಕಥೆನೇ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಆ ಕಥೆನೇ ಏನಪ್ಪ ಅಂದರೆ ಒಂದು ಸಾಮ್ಯ. ಯಾಕೆ ಯೇಸು ಕ್ರಿಸ್ತ ಈ ಸಾಮ್ಯನ ಹೇಳಿದ್ದು ಅಂತಂದರೆ, ನಮಗೆ ಕ್ಲೀನಾಗಿ ಬ್ಯಾಕ್ಗ್ರೌಂಡ್ ಗೊತ್ತಾಯಿತು. ಏನಪ್ಪ ಅಂತಂದರೆ, ಒಬ್ಬ ನ್ಯಾಯಶಾಸ್ತ್ರಿ ಯೇಸು ಕ್ರಿಸ್ತನ ಮಾತಲ್ಲೇ ಅವನ್ನ ಹಿಡಿಬೇಕು ಅಂತ ಏನು ಮಾಡಿದ್ವಿ ಪ್ರಶ್ನೆನ ಹಾಕಿರೋದು. ಯಾಕೆ ಅಂದರೆ ಯೇಸು ಕ್ರಿಸ್ತ ಮೊದಲನೇ ಬರೀಕೆಯಲ್ಲಿ ಬರಬೇಕಾದ್ರೆ ಇಸ್ರೇಲ್ನಲ್ಲಿ ಎರಡು ಗುಂಪಿನ ಜನಾಂಗಗಳಿದ್ದರು, ಪರಿಸೆಯರು, ಸದೂಕಾಯರು, ನ್ಯಾಯಶಾಸ್ತ್ರಿಗಳು, ಯಾಜಕರು, ಅದರ ಪ್ರಧಾನ ಯಾಜಕರು ಎಲ್ಲ ಇದ್ದರು. ಸುಂಕದವರು, ಪಾಪಿಗಳು ಎಲ್ಲ ಏನಾಗಿದ್ರು, ರೋಗಗಳು ಬಂದವರು, ಅದರ ವ್ಯಭಿಚಾರಿಗಳೆಲ್ಲ ಏನಾಗಿದ್ರು ಇದ್ದರು. ಇವಾಗ ಇವರು ಈ ಪರಿಸೆಯರು, ಸದೂಕಾಯರು ಎಲ್ಲರೂ ಏನ್ರಿ, ಇವ್ರನ್ನೆಲ್ಲ ಕೇವಲವಾಗಿ ನೋಡೋರು, ಈ ಪಾಪಿಗಳನ್ನ, ಸುಂಕದವ್ರನ್ನ, ಅದರ ಈ ವ್ಯಭಿಚಾರ ಮಾಡಿದ್ರೆ ಏನು ಮಾಡ್ತಾರೆ, ತುಂಬ ಕೇವಲವಾಗಿ ನೋಡೋರು, ತುಂಬ ಚೀಪಾಗಿ ನೋಡೋರು ಅಂತಾರೆ. ಈ ಸೊಸೈಟಿಯಲ್ಲಿ ಇವೆಲ್ಲ ಇರಬಾರ್ದು, ಥರ್ಡ್ ಕ್ಲಾಸ್ ಪೀಪಲ್ ಅಂತ ನೋಡೋರು. ಆದರೆ ಈ ಫರಿಸಿಯರು, ಸದೂಕಾಯರು, ಯಾಜಕರು, ಮಹಾಜಕರು ಏನ್ರಿ, ಸೊಸೈಟಿಯಲ್ಲಿ ಇರಬೇಕಾಗಿರೋಂಥವ್ರು, ತುಂಬ ಪರಿಶುದ್ಧವಾಗಿರೋರು ಅಂತ ಎಣಿಸೋರಂತೆ. ಅಂದರೆ ಪರಿಶುದ್ಧವಾಗಿರೋದನ್ನೆಲ್ಲ ಒಂದು ಗುಂಪು ಮಾಡಿಬಿಟ್ಟಿದ್ರು ಏನ್ರಿ, ಪಾಪಿಗಳನ್ನೆಲ್ಲ ಒಂದು ಗುಂಪು ಏನು ಮಾಡಿಬಿಡಿರೋ ಇವರು ಮಾಡಿಬಿಡಿದ್ರು. ಅದಕ್ಕೆ ಇವರು ಐಶ್ವರ್ಯವಂತರನ್ನೇ ತುಂಬ ನೀತಿವಂತರು ಅಂತ ಕನ್ಸಿಡರ್ ಮಾಡೋರು. ಯಾಕೆಂತಂದರೆ ಐಶ್ವರ್ಯ ಬರೋದು ದೇವರಿಂದ ಅಲ್ವರ. ಹಾಂ, ಅಂದರೆ ನೋಡ್ಬೇಕಾದ್ರೆ ಐಶ್ವರ್ಯ ಇದೆ ಅಂತಂದರೆ ನೀತಿವಂತ ಆಗಿದ್ರೆ ದೇವರಿಂದ ಆಶೀರ್ವಾದ ಮಾಡೋ ಅಂತ ಮಾಡಿರೋ ಇವ್ರು ತಿಳಿತಾ ಇದ್ರು. ಬಡತನದಲ್ಲಿದ್ದರೆ, ಕಷ್ಟದಲ್ಲಿದ್ದರೆ, ಪಾಪಿಗಳಾಗಿದ್ರೆ ಅವೆಲ್ಲ ಕೇವಲ ದೇವರು ಅದನ್ನ ತಳ್ಳಿಬಿಟ್ಟಿದ್ದಾರೆ, ದೇವರು ಅವನ್ನ ಲೆಕ್ಕಿಸ್ತಾ ಇಲ್ಲ, ಅವ್ರು ನಮಗೆ ಬೇಡ ಅಂತ ಬಂದ. ಇವರ ದೃಷ್ಟಿಕೋನದಲ್ಲಿ, ಯಾರ ದೃಷ್ಟಿಕೋನದಲ್ಲಿ, ಈ ಯಾಜಕರು, ಮಹಾಯಾಜಕರು, ಈ ಸುಂಕದವನು, ಸಾರಿ, ಈ ಫರಿಸೇನ್ ಸರಿಸಿಯವರು ಇದರಲ್ಲ, ಈ ಶಾಸ್ತ್ರಿಗಳು, ಇವ್ರ ದೃಷ್ಟಿಯಲ್ಲಿ ಯಾರಪ್ಪ ತುಂಬ ಒಳ್ಳೆಯವರು, ಯಾರು ನಮ್ಮ ನೆರೆಹೊರೆಯವರು ಅಂತಂದರೆ ಇಂಥವ್ರೆ ಒಳ್ಳೆಯ ಜನಗಳು. ಪಾಪಿಗಳಲ್ಲ ರೀ, ಪಾಪಿಗಳೆಲ್ಲ ಕೇವಲ ಅಥವಾ ಅವರೆಲ್ಲ ಛೇ ಅಂತ ಮಟ್ಟೆ ಮಾಡೋರು, ಅವ್ರನ್ನ ಕೇರ್ಲೆಸ್ಸಾಗಿ ಚೀಪಾಗಿ ನೋಡೋರು. ಅದಕ್ಕೆ ಇವನಿಗೆ ಡೈರೆಕ್ಟಾಗಿ ಹೇಳಿದ್ರೆ ಇದು ಅರ್ಥ ಮಾಡ್ಸೋಕ್ಕೆ ಕಷ್ಟ ಅಂತ ಮಟ್ಟೆ ಮಾಡ್ತಾರೆ. ಇಂಡೈರೆಕ್ಟಾಗಿ ಏನು ಮಾಡ್ತಾರೆ, ಯೇಸು ಕ್ರಿಸ್ತ ಒಂದು ಕಥೆನ ಏನು ಮಾಡ್ತಾರೆ ಹೇಳ್ತಾರೆ ಅಲ್ದರ, ಅವಾಗೆ ಕತೆ ಹೇಳೋದು ಏನಂತ ಹೇಳ್ತಾರೆ. ಇವಾಗ ಓದೋಣ ಸಾಮ್ಯನ, ಓದಿಷ್ಟ 30ನೇ ವಾಕ್ಯದಿಂದ ಒಂದೊಂದೇ ಓದ್ಕೊಂಬನಿ ನೋಡೋಣ.
ಯೇಸು ಅವನಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಘಟ್ಟ ಇಳಿದು ಯೆರಿಕೋವಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು. ಅವರು ಅವನನ್ನು ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಹೊಡೆದು ಅವನನ್ನು ಅರೆಜೀವ ಮಾಡಿ ಬಿಟ್ಟು ಹೋದರು.
ಇಲ್ಲಿ ಏನಪ್ಪ ಮಾಡಿದ್ರೆ, ಫಸ್ಟ್ ಯೇಸು ಕ್ರಿಸ್ತ ಶುರು ಮಾಡಿದ ತಕ್ಷಣ ಹೇಳ್ತಾರೆ, ಒಬ್ಬನೊಬ್ಬ ಮನುಷ್ಯನು ಏನ್ರಿ ಘಟ್ಟ ಹೇಳಿದ್ರೆ ಏನು ಮಾಡ್ತೀವಿ, ಯೆರೂಸಲೇಮ್ನ ಬಿಟ್ಟು ಹಿರಿಕೋಗಿ ಹೋಗ್ತಾ ಇದ್ದಂತೆ. ಹೋಗ್ತಾ ಇರ್ಬೇಕಾದ್ರೆ ಕಳ್ಳರ ಕೈಗೆ ಸಿಗಾಕೊಂಡ್ಬಿಟ್ಟಂತೆ. ಆ ಕಳ್ಳರು ಏನು ಮಾಡಿದ್ರೆ, ಇವನ್ನ ಸುಲಿಗೆ ಮಾಡಿಕೊಂಡು ಇವನ್ನ ಗಾಯ ಮಾಡಿಬಿಟ್ಟು ಚೆನ್ನಾಗಿ ಒಡೆದಾಕ್ಬಿಟ್ಟು ಅವನು ಇರೋದನ್ನೆಲ್ಲ ಲೂಟಿ ಮಾಡ್ಕೊಂಬಿಟ್ಟು ಅರಬೆತ್ತಲೆ ಮಾಡಿ ಏನು ಮಾಡಿದ್ರಂತೆ, ಇವನ ಅರಜೀವಿಯಾಗಿ ಬಿಟ್ಬಿಟ್ರಂತೆ. ಆಫ್ ಮರ್ಡರ್ ಏನ್ರಿ, ಕಂಪ್ಲೀಟಾಗಿ ಸಾಯಿಸಿಲ್ಲ ಅಂತ ನೋಡಿರ್ತೀನಿ ಏನ್ರಿ, ಅರ್ಧಂಬರ್ಧಕ್ಕೆ ಒಡೆದಾಕ್ಬಿಟ್ಟು ಏನ್ರಿ ಆಫ್ ಮರ್ಡರ್ ಥರ ಮಾಡಿಬಿಟ್ಬಿಟ್ಟು ಹೋಗ್ಬಿಟ್ರಂತೆ ನೋಡಿರ್ತೀನಿ ಅಂದ್ರ. ಸರಿ, ನೆಕ್ಸ್ಟ್ ಏನಾಯಿತು, 31ನೇ ವಾಕ್ಯ ಓದಿಬಿದಾರ.
ಆಗ ಹೇಗೋ ಒಬ್ಬ ಯಾಜಕನು ಆ ದಾರಿಯಲ್ಲಿ ಇಳಿದು ಬರುತ್ತಾ ಅವನನ್ನು ಕಂಡು ವಾರೆಯಾಗಿ ಹೋದನು.
ಅದರ ಇವಾಗ ಅದೇ ದಾರಿಯಲ್ಲಿ ಏನು ಬರ್ತಾರೆ, ಒಬ್ಬ ಯಾಜಕ ಬರ್ತಾನೆ ರೀ. ಯಾಜಕ ಬಂದ್ಬಿಟ್ಟು ಏನು ಮಾಡ್ತಾನೆ, ಅವನ ನೋಡ್ತಾನೆ, ಏನು ನೋಡಿದ್ರ ಅಂತಲ್ಲ ರೀ, ನೋಡಿದ ತಕ್ಷಣ ಏನು ಮಾಡ್ತಾನೆ, ಹಂಗೇ ಓರೆಯಾಗಿ ಏನು ಮಾಡ್ತಾನೆ, ಅವನು ಜಾರ್ಖಂಡ್ ಏನು ಮಾಡ್ತಾನೆ, ಹೊರ್ಟೋಗ್ಬಿಡ್ತಾನೆ ರೀ. ಅದರ ಸರಿ, ಇವನು ಯಾಕೆ ಇನ್ನು ಹೊರ್ಟೋಗ್ಬಿಟ್ಟ ಯಾಜಕ? ಯಾಜಕನ ಕರ್ತವ್ಯ ಏನು ರೀ? ಯಾಜಕನ ಕರ್ತವ್ಯ ಪಾಪದಲ್ಲಿ ಬಿದ್ದಿರೋಂಥ ಮನುಷ್ಯ ಮೇಲೆ ಕರುಣೆ ನೋಡ್ಸೋದೇ ಯಾರ ಧರ್ಮ ಅಂದರೆ ಯಾಜಕನ ಧರ್ಮ. ಅದರ ಏನ್ರಿ ಮಾಡ್ಬೇಕು, ಅವನು ಕೃಪಾ ಒಂದು ಏನು ವಾತ್ಸಲ್ಯನ ಇಟ್ಕೊಂಡು ಕೃಪೆ ನೋಡ್ಸೋಂತನ ಇರಬೇಕು. ಅರೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅವನ ಕೇರ್ಲೆಸ್ ಆಗಿ ಬಿಟ್ಬಿಟ್ಟು ಹೋಗ್ಬಿಡ್ತಾರಂತೆ ನೋಡ್ರಿ. ನೋಡಿ ಯಾಜಕನ ಗುಣಗಳನ್ನ ಓದೋಣ. ಇಬ್ರಿಯ ಬರೆದಂತ ಪತ್ರಿಕೆ 5ನೇ ಅಧ್ಯಾಯ 1 ಮತ್ತು 2.
ಪ್ರತಿಯೊಬ್ಬ ಮಹಾಯಾಜಕನು ಮನುಷ್ಯರೊಳಗಿಂದ ಆರಿಸಲ್ಪಟ್ಟವನಾಗಿದ್ದು ಮನುಷ್ಯರಿಗೋಸ್ಕರ ದೇವರ ಕಾರ್ಯಗಳನ್ನು ಜರುಗಿಸುವುದಕ್ಕಾಗಿ ನೇಮಿಸಲ್ಪಡುತ್ತಾನಲ್ಲ, ಅವನು ಅವರಿಗೋಸ್ಕರ ಕಾಣಿಕೆಗಳನ್ನು ಪಾಪ ನಿವಾರಣಕ್ಕಾಗಿ ಯಜ್ಞಗಳನ್ನು ಸಮರ್ಪಿಸಬೇಕು. ತಾನು ಬಲಹೀನನಾಗಿರುವುದರಿಂದ ಅವನು ಜ್ಞಾನವಿಲ್ಲದವರನ್ನು ಮಾರ್ಗ ತಪ್ಪಿ ನಡೆಯುವವರನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವುದಕ್ಕೆ ಶಕ್ತನಾಗಿರುವನು.
ನೋಡ್ರ, ತಾಳ್ಮೆಯಿಂದ ಸಹಿಸ್ಕೊಬೇಕಂತ ರೀ. ಆಮೇಲೆ ಏನ್ ಮಾಡ್ಬೇಕಂತೆ, ಅವನು ಮನುಷ್ಯರಿಗೋಸ್ಕರ ನೇಮಿಸಲ್ಪಟ್ಟಾರಂತ ರೀ, ಅದರ ದೇವ್ರ ಕಾರ್ಯಗಳನ್ನ ನಿವಾರಿಸೋದಕ್ಕಂತ. ಸರಿ, ಇವನು ಏನ್ ಮಾಡ್ಬೇಕಂದರೆ, ಪಾಪ ಅಯ್ಯೋ ಬಿದ್ದೋಗ್ಬಿಟ್ಟನೆ, ಅಯ್ಯೋ ಕಷ್ಟ, ಪಾಪ ಏನಾಗಿದೆಪ್ಪ, ಉರೋಣನ ಅಂತಂದ್ರೆ ಇವನೇನ್ ಮಾಡ್ತಾನೆ, ಏಣ ಮುಟ್ರೆ ನಾನೆಲ್ಲಿ ಅಶುದ್ಧ ಆಗ್ಬಿಡ್ತೀನಿ ಅಂತ ಏನ್ ಮಾಡ್ತೀನಿ, ದೂರದಿಂದ ಓಡೋಗ್ಬಿಡ್ತಾನೆ ನೋಡಿರ್ತೀನಿ. ಯಾಜಕ ಸಹಾಯ ಮಾಡಬೇಕಾಗಿತ್ತು, ಅರೆ ಏನು ಮಾಡಲಿಲ್ಲ, ಯಾಜಕ ಸಹಾಯ ಮಾಡಲಿಲ್ಲ. ನೆಕ್ಸ್ಟ್ ಯಾರಪ್ಪ ಬಂದರು ಅಂತಂದರೆ ಲೇವಿ ಬರ್ತಾ ನೋಡಿರ್ತೀನಿ. ಹೇಳಿ 32ನೇ ವಾಕ್ಯ, ಲೂಕ 10:32.
ಅದೇ ರೀತಿಯಲ್ಲಿ ಒಬ್ಬ ಲೇವಿಯನು ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ವಾರೆಯಾಗಿ ಹೋದನು.
ನೋಡ್ರ, ನೆಕ್ಸ್ಟ್ ಯಾರಪ್ಪ ಬರ್ತಾರೆ, ಲೇವಿ ಬರ್ತಾರಂತೆ. ಲೇವಿ ಯಾಜಕ ಎಲ್ಲ ಏನ್ರಿ, ಎಲ್ಲ ಸಂಬಂಧಿಕರೇ. ಲೇವಿಯಿಂದನೇ ಯಾರು ಬಂದಿದ್ದ, ಯಾಜಕ ಬಂದಿದ್ದು. ಯಾಜಕ ಅಟ್ಲೀಸ್ಟ್ ಹೆಲ್ಪ್ ಮಾಡಲ್ಲ, ಲೇವಿ ಮಾಡ್ಬೋದಿತ್ತು, ಮಾಡ್ಬೋದಿತ್ತಲ್ವಾ ಅಂದ್ರ. ಇವನೇನು ಮಾಡ್ತಾರೆ ನೋಡಿದ ತಕ್ಷಣ, ಅರೆ ಈ ಸವಾಸ ನಮ್ಗೆ ಯಾಕಪ್ಪ, ಅಂದ್ರೆ ಅವ್ನು ಸತ್ತೋಗೋಣ ಜೀವಂತ ಹೋಗೋಣ ನೋಡ್ಲು ಇಲ್ವ ಅಂತ ರೀ. ಅಂದ್ರೆ ಏನು ಮಾಡ್ತಾನೆ, ಹಂಗೆ ಸೈಡಿಂದ ಹೊರಟೋಗ್ಬಿಡ್ತಾನಂತೆ ನೋಡ್ರ ಅಂದ್ರ. ಆಮೇಲೆ ಏನಾಯ್ತು ಅಂದರೆ, ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, ಯಾರಪ್ಪ ಅಂದರೆ ಸಮಾರಿದವನು. ಓದಿ 33ನೇ ವಾಕ್ಯ ಬರ್ತಾರ.
ಆದರೆ ಒಬ್ಬ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹೊಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರ್ಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು.
ನೋಡ್ರ ಯಾರಪ್ಪ ನೋಡ್ತಾರೆ ಅಂದ್ರೆ, ಒಬ್ಬ ಸಮಾರಿದ್ದವನು ನೋಡ್ತಾನ್ರಿ. ನೋಡ್ಬಿಟ್ಟು ಫಸ್ಟು ಅವನಲ್ಲಿ ಬಂದಿರೋಂಥ ಭಾವನೆ ಏನಪ್ಪ ಅಂದರೆ, ಅವನ ಮೇಲೆ ಕರುಣೆ ಇಟ್ಟಂತೆ ರೀ. ಅಂದ್ರೆ ಆ ಕರುಣೆ ಇಟ್ಬಿಟ್ಟು ಹತ್ರ ಬಂದ್ಬಿಟ್ಟು ಅವನ ಗಾಯನೆಲ್ಲ ಏನು ಮಾಡ್ತಾನೆ, ತೊಳಿತಾನೆ, ಕ್ಲೀನ್ ಮಾಡಿಬಿಟ್ಟು ಕಟ್ತಾನ್ರಿ. ಬ್ಯಾಂಡೇಜ್ ಹಾಕಿ ಕ್ಲೀನಾಗೆಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಅಂತ ಇರೋದೆಲ್ಲ ಅವನಿಗೆ ದ್ರಾಕ್ಷರಸ ಕೊಟ್ಟು ಎಣ್ಣೆ ಹಾಕ್ಬಿಟ್ಟು ಏನು ಮಾಡ್ತಾನಂತೆ, ಅವನ ಚಿಕಿತ್ಸೆ ಎಂದರೆ ಎಷ್ಟಾಗ್ತಾರೆ ಅಷ್ಟು ಕೊಟ್ಬಿಟ್ಟು ತನ್ನ ಕತ್ತೆ ಮೇಲೆ ಕುಂಡಿಸ್ಕೊಂಡು ಸೀದಾ ಛತ್ರಕ್ಕೆ ಏನು ಮಾಡ್ತಾನಂತೆ, ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ಅವನ್ನ ಆರೈಕೆ ಮಾಡ್ತಾನ್ರಿ ಅಂತೀನಿ ಅಲ್ದರ. ಸರಿ, ಈ ಆರೈಕೆ ಮಾಡ್ಬೇಕಾರೆ ಛತ್ರಕೊಂಡು ಅಂತಾರ, ಛತ್ರ ನಂತರ ಏನು ಹೇಳ್ತಾನೆ, 35ನೇ ವಾಕ್ಯ ಬದಾರ.
ಮರುದಿನ ಅವನು ಎರಡು ಹಣಗಳನ್ನು ತೆಗೆದು ಛತ್ರದವನಿಗೆ ಕೊಟ್ಟು ಇವನನ್ನು ಆರೈಕೆ ಮಾಡು, ಇದಕ್ಕಿಂತ ಹೆಚ್ಚಾಗಿ ಏನಾದರೂ ವೆಚ್ಚ ಮಾಡಿದರೆ ನಾನು ಹಿಂದಿರುಗಿ ಬಂದಾಗ ನಿನಗೆ ಕೊಡುವೆನು ಅಂದನು.
ನೋಡ್ರ ಇವನು ಆರೈಕೆ ಮಾಡ್ರಪ್ಪ, ಏನಂತೀನಿ, ಎಷ್ಟು ಕೊಡ್ತಾನೆ, ಎಷ್ಟು ದುಡ್ಡು ಕೊಟ್ಟದಂತೆ,
ಎರಡು
ಎರಡು
ಏನು ಎರಡು
ಎರಡು ಹಣ
ಅದು ಹೇಳ್ರಿ,
ಎರಡು ಹಣ
ಎರಡು ಕೊಟ್ಟೋದಂತಾರೆ ಬೇರೆ ಥರ ಐತೆ ಅಲ್ವ. ಎರಡು ಹಣ ಕೊಟ್ಬಿಟ್ಟು ಅಂತಾರೆ ನೋಡ್ರಿ ಅಂತೀನಿ, 2 ಪೆನೀಸ್ ಅಂತ ಹೇಳ್ತಾರೆ. ಕೊಟ್ಬಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ, ನಾನು ತಿರುಗಿ ಬಂದವಾಗ ನಿನ್ಗೇನು ಮಾಡ್ತೀನಿ, ಏನು ಎಕ್ಸ್ಟ್ರಾ ಖರ್ಚಾಗಿ ನಿಮ್ಗೆ ಏನು ಮಾಡ್ತೀನಿ ಕೊಡ್ತೀನಿ ಹೇಳ್ತಾರೆ ಅದರ. ಸರಿ, ಇವಾಗ ಸಮಾರಿದವನಿಗೂ ಇಸ್ರೇಲ್ಗೆ ಸಂಬಂಧ ಇತ್ತಾ ಅಂತ ನೋಡಿದ್ರೆ, ಸಮಾರಿದವನಿಗೂ ಇಸ್ರೇಲ್ಗೆ ಸಂಬಂಧನೇ ಇರ್ತಾ ಇಲ್ಲ ರೀ. ನಮ್ಗೆ ಚೆನ್ನಾಗಿ ಗೊತ್ತು, ಯೇಸು ಕ್ರಿಸ್ತ ನೀರು ಕುಡಿಬೇಕಾದ್ರೆ ಏನು ಮಾಡ್ತಾರೆ, ಯಾಕೊಬ್ಬಿನ ಅಂತಾರೆ ಒಂದು ಕೊಳದ ಹತ್ರ ಕೂತಿರ್ತಾರೆ. ಆ ಸ್ತ್ರೀ ಏನು ಮಾಡ್ತಿರ್ತಾರೆ, ಸಮಾರಿದವಳು ನೀರು ಸೇರ್ತಾ ಇರ್ತಾಳೆ. ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ ನೀರು ಕೊಡಮ್ಮ ಅಂತ ಹೇಳಿದ ತಕ್ಷಣ ಸ್ತ್ರೀ ಅಂತಾರೆ, ಯೋ ಏನು ಸ್ವಾಮಿ, ನಾನು ಯಾರು ಅಂತ ಗೊತ್ತಿರಿ, ನೀವು ನೀರು ಕೇಳ್ತಾ ಇರಲ್ಲ ಅಂತ. ಅದರ ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ, ನಾನು ಯಾರು ಅಂತ ಕೇಳಿದ್ರೆ ನೀನು ಗೊತ್ತಿದ್ರೆ ನೀನು ನೀರು ಕೊಡ್ದೇ ಇರ್ತಾ ಇರಲ್ಲ ಅಂತ ಹೇಳ್ತಾರೆ ಅಲ್ವರ. ಯಾಕೆಂದರೆ ಯಹೂದಿಯರು ಸಮಾರಿದ ಜೊತೆಗೆ ಸಂಬಂಧ ಇಟ್ಕೊಳ್ತಾ ಇರಲಿಲ್ಲ. ನೋಡಿ ಓದೋಣ, ಯೋಹಾನ 4:9 ಯೋಹಾನ 4:9 ಓದಿ.
ಯಹೂದ್ಯರಿಗೂ ಸಮಾರ್ಯರಿಗೂ ಬಳಿಕೆ ಇಲ್ಲದಿರಲಾಗಿ ಆ ಸಮಾರ್ಯದವಳು ಆತನಿಗೆ, ಯಹೂದ್ಯನಾದ ನೀನು ಸಮಾರ್ಯದವಳಾದ ನನ್ನನ್ನು ನೀರು ಬೇಡುವುದು ಹೇಗೆ ಎಂದು ಹೇಳಿದಳು.
ಹೇಗೆ ಹೆಂಗೆ ಬಿಡ್ತೀರಾ ಅದರ. ಅವ ಇನ್ನೊಂದು ಸತಿ ಏನಾಗ್ತದೆ ಅಂದರೆ, ಯೇಸು ಕ್ರಿಸ್ತನ ಹೊಟ್ಟೆ ಹಸಿತಾ ಇರ್ತಾರೆ, ಶಿಷ್ಯನನ್ನು ಕಳಿಸ್ಬಿಟ್ಟು ಹೋಗ್ಬಿಟ್ಟಪ್ಪ ಸಮಾರಿಯ ಒಂದು ಊರಲ್ಲಿ ಹೋಗ್ಬಿಟ್ಟೆ ಆಹಾರ ತರಕ್ಕೆ ಹೋಗಿ ಅಂತ ಹೇಳ್ತಾರೆ. ಇವರು ಹೋದರೆ ಅಲ್ಲಿರೋಂಥ ಜನಗಳು ಕ್ರಿಸ್ತ ಶಿಷ್ಯನ ಹೊರಗೆ ಸೇರಿಸಲ್ಲ, ಹೊರಕ್ಕೆ ಹಾಕ್ಬಿಡ್ತಾರೆ. ನೋಡಿ ಓದೋಣ, ಲೂಕ 9ನೇ ಅಧ್ಯಾಯ 52 ಮತ್ತು 53.
ಮನಸ್ಸನ್ನು ದೃಢ ಮಾಡಿಕೊಂಡು ತನ್ನ ಮುಂದಾಗಿ ದೂತರನ್ನು ಕಳಿಸಿದನು. ಇವರು ಹೊರಟು ಆತನಿಗೆ ಬೇಕಾದದನ್ನು ಸಿದ್ಧ ಮಾಡೋದಕ್ಕಾಗಿ
ಇಲ್ಲ ಸಿಸ್ಟರ್, ಲೂಕ ಶಾಂತ ಅಷ್ಟರ್, ಲೂಕ 9ನೇ ಅಧ್ಯಾಯ ಅಷ್ಟರ್, 52 ಮತ್ತು 53 ಅಷ್ಟರ್.
52 ಓದ್ತಿದ್ದೀನಿ ಸರ್.
ಒಂಬತ್ತನೇ
ಅದೇನೆ
ಅಧ್ಯಾಯನಾ? ಹೌದಾ?
ಲೂಕ 9 52 53 ಅಂದ್ರಲ್ಲ ಸರ್.
ಹಾಂ, ಕ್ಷಮಿಸಿ ಕ್ಷಮಿಸಿ ಕ್ಷಮಿಸಿ. ಹಾಂ, ಕರೆಕ್ಟ್ ಕರೆಕ್ಟ್ ಓದಿ, ಸಾರಿ, ಕರೆಕ್ಟ್ ಓದಿ, ಕರೆಕ್ಟ್. ಹಾಂ,
ಓದಲಿ ಸರ್.
ಕರೆಕ್ಟ್ ಓದಿ ಓದಿ, ಕರೆಕ್ಟ್. ಹಾಂ,
ಯೇಸು ತಾನು ಪರಲೋಕವನ್ನು ಏರುವ ದಿವಸಗಳು ತುಂಬುತ್ತಾ ಬರುವಾಗ ಯೆರೂಸಲೇಮಿಗೆ ಹೋಗುವುದಕ್ಕೆ ಮನಸ್ಸನ್ನು ದೃಢ ಮಾಡಿಕೊಂಡು ತನ್ನ ಮುಂದಾಗಿ ದೂತರನ್ನು ಕಳಿಸಿದನು. ಇವರು ಹೊರಟು ಆತನಿಗೆ ಬೇಕಾದದನ್ನು ಸಿದ್ಧ ಮಾಡುವುದಕ್ಕಾಗಿ ಸಮಾರ್ಯದವರ ಒಂದು ಹಳ್ಳಿಗೆ ಬಂದರು. ಆದರೆ ಆತನು ಯೆರೂಸಲೇಮಿಗೆ ಹೋಗುವವನಾದ್ದರಿಂದ ಆ ಸಮಾರ್ಯದವರು ಆತನನ್ನು ಸೇರಿಸಿಕೊಳ್ಳಲಿಲ್ಲ.
ಸಮರ್ದ ಏನ್ ಮಾಡುವಂತ ಇವ್ರನ್ನ ಸೇರಿಸ್ಕೊಳ್ಳಿಲ್ಲ ಅಂತ ಹೇಳ್ತಾರೆ. ಅದರ ಊಟಕ್ಕೆ ಹೋದಾಗ ತರಕ್ಕೆ ಸೇರಿಸ್ಕೊಂಡಿಲ್ಲ. ಅಂದ್ರೆ ಸಮಾರ್ಯದವರು ಇಸ್ರೇಲ್ ಜನಗಳ ಸಂಬಂಧ ಇಟ್ಕೊಂತ ಇರಲಿಲ್ಲ. ಅಂತ ಸಮರ್ಯ ಏನ್ರಿ, ಇಸ್ರೇಲ್ ಜನಗಳು ಸಂಬಂಧ ಸಮರ್ಯತೆ ಸಂಬಂಧನೇ ಇಟ್ಕೊಳ್ತಾ ಇರಲ್ಲ. ಇಬ್ಬರೂ ದೂರ ಇರೋಂಥ ಒಂದು ವ್ಯಕ್ತಿ ಏನ್ರಿ, ಯಾರಿಗೆ ಬಂದು ಸಹಾಯ ಮಾಡ್ತಾನೆ? ಒಬ್ಬ ಯಹೂದಿನ ಬಂದು ಸಹಾಯ ಮಾಡ್ತಾನೆ, ಯಾಜಕ ಮಾಡಲಿಲ್ಲ, ಲೇವಿ ಮಾಡಲಿಲ್ಲ, ಆದರೆ ಅಂಥ ಕೆಲಸನ ಯಾರಪ್ಪ ಮಾಡ್ತಾನೆ ಅಂತಂದರೆ ಒಬ್ಬ ಸಮಾರ್ಯ. ಇಸ್ರೇಲ್ ಜನಗಳಿಗೂ ಅವ್ರಿಗೂ ಸಂಬಂಧನೇ ಇಟ್ಕೊಂಡಿರೋಂಥ ಪಾಪಿಯಾಗಿರೋಂಥ ಸಮಾರ್ಯದವ್ರು ಬಂದು ಸಹಾಯ ಮಾಡ್ತಾರೆ. ಇವಾಗ ಈ ಪ್ರಶ್ನೆನ ಆ ಒಂದು ಏನ್ರಿ ಯಾರಿಗೆ ಹಾಕ್ತಾರೆ? ಲಾಯರ್ಗೆ ಹಾಕ್ತಾರೆ, ಅಲ್ಲರ ಧರ್ಮೋಪದೇಶಕನಿಗೆ ಹಾಕ್ತಾರೆ. ಏನಪ್ಪ ಈ ಮೂರು ಜನದಲ್ಲಿ ಹೇಳಪ್ಪ ನೀನೇ, ಯಾರೋ ಅವನಿಗೆ ಸಹಾಯ ಮಾಡ್ದನು, ಯಾರೋ ಅವನಿಗೆ ನೆರೆಯವನು ಅಂತ ಪ್ರಶ್ನೆ ಆಗ್ತಾರೆ. ನೋಡಿ ಇವಾಗ ನೋಡೋಣ, ಓದೋಣ, ಅವಾಗ ಏನು ಉತ್ತರ ಕೊಡ್ತಾನೆ? ಲೂಕ 10ನೇ ಅಧ್ಯಾಯ 36 ಮತ್ತು 37. ಹಾಂ,
ಈ ಮೂವರಲ್ಲಿ ಯಾವನು ಕಳ್ಳರ ಕೈಗೆ ಸಿಕ್ಕಿದವನಿಗೆ ನೆರೆಯವನಾದನೆಂದು ನಿನಗೆ ತೋರುತ್ತದೆ ಹೇಳು ಎಂದು ಕೇಳಿದ್ದಕ್ಕೆ ಆ ಧರ್ಮೋಪದೇಶಕನು ಅವನಿಗೆ ದಯೆ ತೋರಿಸಿದವನೇ ಅಂದನು. ಆಗ ಯೇಸು ಅವನಿಗೆ ಹೋಗು, ನೀನೂ ಅದರಂತೆ ಮಾಡು ಎಂದು ಹೇಳಿದನು.
ನೋಡ್ರ ಏನು ಕಿಲಾಡಿಗೆ ಉತ್ತರ ಕೊಡ್ತಾವನು ಧರ್ಮೋಪದೇಶಕನು? ಆ ಸಮಾರಿದನು ಅಂತ ಭಯ ಬಿಡಲಿಲ್ಲ. ಯಾರು ಅವನಿಗೆ ಸಹಾಯ ಮಾಡಿ ಗೊತ್ತಾ ಸರ್, ಅವರೇ ಸರ್ ಅಂತ ಅಂದ್ಬಿಡ್ತಾನೆ. ಕರೆಕ್ಟಾಗಿ ಹೇಳಿದೆ ಅಪ್ಪ, ನೀನು ಉತ್ತರ ಕೊಟ್ಬಿಟ್ಟಿದ್ಯಾ, ಹೋಗಿ ನೀನು ಅದೇ ತಂದೆ ಮಾಡು, ನೀನು ಮಾಡು. ಇವನು ಬೇರೆ ಉತ್ತರ ಕೊಡೋಕ್ಕೆ ಅವಕಾಶನೇ ಆಗಿಲ್ಲ. ಯಾಕೆ, ಯೇಸು ಕ್ರಿಸ್ತನ ಕತೆ ಎಷ್ಟು ಕ್ಲಿಯರಾಗಿದೆ ಅಂದರೆ ಕೇಳ್ಕೊಂಡ ಜನಗಳಿಗೆಲ್ಲರಿಗೂ ಗೊತ್ತಾಗ್ಬಿಡ್ತು ಯಾರಪ್ಪ ಒಳ್ಳೆಯವನು ಅಂತ. ಇವರೇನೋ ಬೇರೆ ಉತ್ತರ ಕೊಟ್ಟಿದ್ದು ಏನಾಗ್ಬಿಟ್ಟಿರೋರು, ಲಾಕಾಗ್ಬಿಟ್ಟಿರೋರು. ಅದಕ್ಕೆ ಬೇರೆ ಆಪ್ಷನ್ನೇ ಇಲ್ದಿರ ಏನು ಮಾಡ್ತಾರೆ, ಸಮಾರಿ ಅಂತ ಇವನು ಕ್ಲೆವರಾಗಿ ಪದ ಹೇಳ್ತಾರ, ಯಾರು ಸಹಾಯ ಮಾಡಿದ್ನ ಅವನೇ ಸರ್, ದಯವಿಟ್ಟು ನೀನು ಹಂಗೆ ಮಾಡು ಅಂತ ಹೇಳ್ತಾರೆ. ಯಾಕಂದ್ರೆ ಇವ್ರು ಯಾರಿಗೂ ಸಹಾಯನೇ ಮಾಡ್ತಾ ಇರಲಿಲ್ಲ, ಕಿತ್ಕೊಂಡು ತಿನ್ನೋರು ಲೂಟಿ ಮಾಡ್ಬಿಡೋರು ಅಷ್ಟೇ ಹೊರತು ಒಬ್ರಿಗೂ ಸಹಾಯ ಮಾಡ್ತಾ ಇರಲಿಲ್ಲ, ಮಾಡ್ತಾನೆ ಇರಲಿಲ್ಲ. ಅದಕ್ಕೆ ಏನು ಮಾಡ್ತಾರೆ ಇವ್ರು, ಹೋಗ್ಬಿಟ್ಟು ನೀನು ಅದರಂತೆಯೇ ಮಾಡು ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಹಂಗಾರೆ ಈ ಸಾಮಿನ ಮುಖಾಂತರ ಯಾರಪ್ಪ ನೆರೆ ಹೊರೆಯೋನು ಅಂದರೆ ಎಲ್ಲರೂ ಎಲ್ಲರೂ ಈಕ್ವಲ್ ಅಂತ ಏನು ಮಾಡಿದ್ರು ಯೇಸು ಕ್ರಿಸ್ತ, ಇವಾಗ ಏನು ಮಾಡಿದ್ರು ನೋಡಿಸ್ಕೊಟ್ರು. ಸರಿ, ಇದಾಯ್ತಪ್ಪ ಸಾಮ್ಯ, ಇದು ನಮಗೇನು ಅರ್ಥ ಇದೆ, ನಮಗೇನು ಪಾಠ ಇದೆ ಅದರ ನೋಡಿ. ಯಾಕಂದ್ರೆ ಇದೇನು ಪಾಠ ಇದ್ದಿರಬೇಕಲ್ವ, ಇಲ್ದಿರ ಹೆಂಗ್ ಸಾಧ್ಯ? ಯಾಕಂದ್ರೆ ಯೇಸು ಕ್ರಿಸ್ತು ನಮ್ಗೆ ಚೆನ್ನಾಗಿ ಗೊತ್ತು, ಅವರು ಸಾಮ್ಯ ರೂಪದಲ್ಲಿ ಬಿಟ್ಟರೆ ಬೇರೆ ಯಾವ ರೀತಿಯಲ್ಲೂ ಮಾತಾಡ್ತಾನೆ ಇರಲ್ಲ ಅಂತ ಹೇಳ್ತಾರೆ. ಶಿಷ್ಯನ ಬಂದು ಕೇಳ್ತಾರೆ, ಏನು ಸ್ವಾಮಿ ಯಾವಾಗ ನೀವು ಸಾಮ್ಯ ರೂಪದಲ್ಲಿ ಮಾತಾಡ್ತಾರೆ, ಯಾಕೆ ಮಾತಾಡ್ತೀರ ಅಂತ ಈ ಪ್ರಶ್ನೆ ಕೇಳ್ತಾರೆ. ಯೇಸು ಕ್ರಿಸ್ತು ಏನು ಉತ್ತರ ಕೊಡ್ತಾರೆ ಇದು ಓದೋಣ. ಮ್ಯಾಥ್ಯೂ 13 ಚಾಪ್ಟರ್ 34 ಆ್ಯಂಡ್ 35 ಓದಿ.
ಯೇಸು ಈ ಮಾತುಗಳನ್ನೆಲ್ಲ ಜನರ ಗುಂಪುಗಳಿಗೆ ಸಾಮ್ಯ ರೂಪವಾಗಿ ಹೇಳಿದನು. ಸಾಮ್ಯವಿಲ್ಲದೆ ಒಂದನ್ನು ಹೇಳಲಿಲ್ಲ. ಹೀಗೆ ನಾನು ಬಾಯಿದೆರೆದು ಸಾಮ್ಯ ರೂಪವಾಗಿ ಉಪದೇಶಿಸುವೆನು, ಲೋಕಾದಿಯಿಂದ ಮರೆಯಾಗಿದ್ದವುಗಳನ್ನು ಹೊರಪಡಿಸುವೆನು ಎಂದು ಒಬ್ಬ ಪ್ರವಾದಿಯ ಮುಖಾಂತರ ನುಡಿದ ಮಾತು ನೆರವೇರಿತು.
ಶಿಷ್ಯನ ಬಂದು ಏನು ಕೇಳ್ತಾರೆ, ಏನ್ರಿ ನೀವು ಯಾಕೆ ಸ್ವಾಮಿ ರೂಪದಲ್ಲಿ ಮಾತಾಡ್ತೀನಿ ಅಂತಂದರೆ, ಯೇಸು ಕ್ರಿಸ್ತ ಉತ್ತರ ಕೊಟ್ಟರು, ಹಾಂ ಎಂತ ಉತ್ತರ ಕೊಟ್ಟರು? ಹಾಂ, ಲೋಕಾದಿಯಿಂದ ಏನ್ರಿ ಈ ಸಾಮ್ಯದಲ್ಲಿ ಏನು ಅಡಗಿದೆ ಅಂತೆ, ಏನಕ್ಕೆ ಸಾಮ್ಯದಲ್ಲಿ ಮಾತಾಡ್ತಾರಂತೆ? ಲೋಕಾದಿಯಿಂದ ಮರೆಯಾಗಿಟ್ಟಿರೋದನ್ನೆಲ್ಲ ಹೊರಗಡೆ ತರೋದಕ್ಕೋಸ್ಕರನೇ ನಾನೇನು ಮಾತಾಡ್ತೀನಿ, ಸಾಮ್ಯ ರೂಪದಲ್ಲಿ ಮಾತಾಡ್ತೀನಿ ಅಲ್ಲ. ಅದು ಹೇಳ್ಬೇಕಂತ ಹೇಳ್ತಾರೆ, ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವಂಥ ವರವು ನಿಮಗೇನಾಗಿದೆ, ಕೊಟ್ಟಿದೆ ಅಂತ ಹೇಳ್ತಾರೆ. ಅವ್ರಿಗೇನಾಗಿಲ್ಲ, ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಇದೇ ನೀವು ಪರಲೋಕ ರಾಜ್ಯ ಅಂತ ಹೇಳ್ಬೇಕಾದ್ರೆ ನಮಗೆಲ್ಲ ಚೆನ್ನಾಗಿ ಗೊತ್ತು, ಯೇಸು ಕ್ರಿಸ್ತು ಏನು ಮಾಡ್ತಾರೆ, ಭೂಲೋಕ ತನ್ನ ರಾಜ್ಯವನ್ನು ಏನು ಮಾಡ್ತಾರೆ, ಅವರು ಸ್ಥಾಪನೆ ಮಾಡ್ತಾರೆ. ಅದರ ಆ ಭೂಲೋಕದಲ್ಲಿ ಕಣ್ಣು ಕಾಣಂಥ ರೀತಿ ಏನ್ರಿ, ಆ ಭೂಲೋಕದಲ್ಲಿ ದೇವರಾಜ್ಯವನ್ನು ಸ್ಥಾಪನೆ ಮಾಡಬೇಕಾದ್ರೆ ಆವಾಗ ಏನಪ್ಪ ಆಗ್ತಾರೆ ಅಂತಂದರೆ ಏನ್ರಿ, ಅವರು ಒಂದು ವಿಚಾರಗಳೇನಾಗ್ತಾರೆ ಭೂಲೋಕದಲ್ಲಿ ಬರ್ತಾರೆ. ನೋಡಿ ಇನ್ನೊಂದು ವಾಕ್ಯ ಓದೋಣ, ಅದೇ ಮತ್ತೆ 13ನೇ ಅಧ್ಯಾಯದಲ್ಲಿ ಬ್ರದರ್, 10 ಮತ್ತೆ 11 ಓದಿ. ಹಾಂ,
ತರುವಾಯ ಆತನ ಶಿಷ್ಯರು ಬಂದು ಯಾಕೆ ಸಾಮ್ಯ ರೂಪವಾಗಿ ಅವರ ಸಂಗಡ ಮಾತಾಡುತ್ತೀ ಎಂದು ಕೇಳಿದರು. ಅದಕ್ಕ ಆತನು ಅವರಿಗೆ, ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟದೆ, ಅವರಿಗೆ ಕೊಟ್ಟಿಲ್ಲ.
ಅಂದ್ರೆ ಪರಲೋಕ ರಾಜ್ಯದ ಗುಟ್ಟುಗಳೇನಾಗಿದೆ ಈ ಸಮಯದಲ್ಲಿ ಅಡಗಿದೆ ಅಂತ ಅರ್ಥ. ಅದನ್ನ ತಿಳ್ಕೊಳಕ್ಕೆ ನಿಮಗೇನಾಗಿದೆ ವರ ಕೊಟ್ಟಿದ್ರೆ ಅವ್ರಿಗೇನಾಗಿಲ್ಲ, ಕೊಟ್ಟಿಲ್ಲ ಅಂತ ಇದೆ. ಪರಲೋಕ ರಾಜ್ಯದ ಗುಟ್ಟು ಯೇಸುಕ್ರಿಸ್ತ ಎರಡನೇ ಬ್ರೇಕಲ್ಲಿ ಬರ್ಬೇಕಾದ್ರೆ ಏನು ಮಾಡ್ತಾರೆ, ಭೂಲೋಕ ತನ್ನ ರಾಜ್ಯವನ್ನು ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಈ ರಾಜ್ಯ ಸ್ಥಾಪನೆ ಮಾಡ್ಬೇಕಾದ್ರೆ ಏನ್ರಿ, ಇದರಲ್ಲಿ ಎರಡು ಭಾಗ ಇದೆ. ಒಂದು ಪರಲೋಕ ರಕ್ಷಣೆ ಇದೆ, ಭೂಲೋಕ ರಕ್ಷಣೆ ಇದೆ. ಪರಲೋಕ ರಕ್ಷಣೆ ಯಾರು ಬರ್ತಾರೆ, ಸಭೆ ಮತ್ತೆ ಯಾರು ಬರ್ತಾರೆ, ಯೇಸುಕ್ರಿಸ್ತ ಬರ್ತಾರೆ, 144,000 ಮತ್ತೆ ಸಭೆ ಏನಾಗ್ತಾರೆ ಬರ್ತಾರೆ. ಭೂಲೋಕದಲ್ಲಿ ಯಾರಪ್ಪ ಇರ್ತಾರೆ, ಪಿತೃಗಳು ಮತ್ತೆ ಏನಾಗಿರ್ತಾರೆ ಅಂದ್ರೆ ಲೋಕ ಜನಗಳು ಏನಾಗ್ತಾರೆ ಎದ್ದು ಬರ್ತಾರೆ ಅಲ್ವರ. ಇವಾಗ ಪರಲೋಕ ರಾಜ್ಯದ ರಹಸ್ಯ ಅಂತಂದ್ರೆ ಈ ಸ್ವಾಮಿಗಳು ಎಲ್ಲದರಲ್ಲೂ ಯೇಸುಕ್ರಿಸ್ತು ಸಭೆಗೆ ಸಂಬಂಧಪಟ್ಟಿರುವಂತ ರಹಸ್ಯವಾಗಿರುವಂತ ಮಾತುಗಳು ಏನ್ ಮಾಡ್ತಿದ್ದಾರೆ ಮಾತಾಡಿದ್ದಾರೆ ಅಂತಾನೆ ಅರ್ಥ. ಅದಕ್ಕೆ ಏನಂದ್ರೆ ಸೀಕ್ರೆಟ್ಸ್ ಆಫ್ ದ ಕಿಂಗ್ಡಮ್ ಆಫ್ ಹೆವೆನ್ ಅಂತ ಹೇಳಿದ್ದು, ಅರ್ಥ ಅಂತ ಹೇಳಲಿಲ್ಲ. ಅಂದರೆ ಚಿಕ್ಕ ಇಂಡಿಗೂ ಸಭೆಗೆ ಸಂಬಂಧಪಟ್ಟಾಗಂತ ಅನೇಕ ರಹಸ್ಯವಾಗಿರುತ್ತೆ ಮಾತುಗಳು ಏನು ಮಾಡೋರು ಮಾತಾಡೋರು. ಹಂಗಾರೆ ಏನರ್ಥ, ಹಾಗಾದರೆ ಮನುಷ್ಯ ಯಾರೋ, ಯಾಕೆ ಯೆರೂಸಲೇಮಿಂದ ಎರಿಕೊ ಅಂತಾನೆ ಕೊಟ್ಟವ್ರೆ, ಯಾಕೆ ಕಳ್ಳರುಗಳನ್ನು ಬಂದು ಕೊಟ್ಟರು ಅಂತ ಹೇಳಿದ್ರೆ, ಗಾಯ ಮಾಡಿದ್ರಂತೆ, ಸುಲಿಗೆ ಮಾಡಿದ್ರಂತೆ, ಸಾಯಿಸೋದು ಅಂತ ಕೊಟ್ಟಿದ್ಯಾ ಇಲ್ಲ, ಯಾಕೆ ಯಾಜಕ ಕೊಟ್ಟವ್ರೆ, ಯಾಕೆ ಲೇವಿ ಅಂತ ಕೊಟ್ಟವ್ರೆ, ಯಾಕೆ ಸಮಾರಿ ಅಂತಾನೆ ಕೊಟ್ಟವ್ರೆ, ಯಾಕೆ ಕತ್ತೆ ಕೊಟ್ಟವ್ರೆ, ಯಾಕೆ ಛತ್ರ, ಯಾಕೆ ಎಡೆ ನಾಣ್ಯಗಳು, ಯಾಕೆ ನಾನು ತಿರುಗಿ ಬಂದಾವಾಗ ಅಂತ ಹೇಳಿದ್ರು. ಇವೆಲ್ಲನೂ ನಾವೇ ಮಾಡೋಕೆ ಬೈಬಲಲ್ಲಿ ಹುಡುಕ್ಬೇಕು. ಕರ್ತನಲ್ಲಿ ಪ್ರೀತಿ ಅನ್ಸೋರ್ಗಳೇ, ಬೈಬಲ್ಗೆ ಯಾವ ಡಿಕ್ಷನರಿ
ಬೈಬಲ್
ಇವಾಗ ಹೆಂಗೆ ಸ್ಟಡಿ ಮಾಡೋದು ಬೈಬಲ್ ನೋಡೋಣ ಅಂತೀನಿ. ಅಲ್ಲ, ನಿಮ್ಗೆ ಎಷ್ಟು ಹೇಳ್ಕೊಟ್ಟಿನಿ, ಅದೇ ಒಂದು ಪಾಠನ ಡಿಕೋಡ್ ಮಾಡ್ಬೇಕು ಅಂದ್ರೆ ಹೆಂಗೆ ಅಂತ ನೋಡಿತೀನಿ. ಸರಳವಾಗಿ ತುಂಬ ಈಸಿ ಇದು ಅಲ್ವರ. ಇವಾಗ ಆ ಮನುಷ್ಯ ಎಲ್ಲಿಂದ ಎಲ್ಲಿಗೆ ಹೋದಂತೆ,
ಸಮಾರ್ಯದಿಂದ ಎರ್ಸ ಎರ್ಸಲೇಮಿನಿಂದ ಸಮಾರ್ಯಗೆ ಹೋದ್ನ ಸರ್.
ಸಮಾರಿಯಾನ ಎಸ್ಎಲ್ ಮುಂದೆ ಬೇರೆ ಎಲ್ಲಿ ಊರು ಹೋದ್ರಿ, ಎಲ್ಲಿ ಎರಿಕೋ, ಕರೆಕ್ಟ್ ನೋಡ್ರಾ, ವೆರಿ ಗುಡ್. ಅದರ 30ನೇ ವಾಕ್ಯ ನೋಡಿದ್ರೆ ಯೆರೂಸಲೇಮಿಂದ ಎರಿಕೋ ಅಂತ ಹೇಳ್ತೀವಿ. ನಾವೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಯೆರೂಸಲೇಮ್ ಅನ್ನ ಏನಂತ ಹುಡುಕ್ಬೇಕು, ಆಮೇಲೆ ಎರಿಕೋ ಏನಂತ ನಮ್ಗೆ ಏನ್ಬೇಕು ಹುಡುಕ್ಬೇಕು.
ಕೇಳಿಸಿಲ್ಲ ಇಲ್ಲಿ, ಕಟ್ ಕಟ್ ಆಗಿದೆ.
ಸರಿ, ಇವಾಗ ವಾಯ್ಸ್ ಕೇಳಿಸ್ತಾ ಇದೆಯಾ?
ಕೇಳಿಸ್ತಾರೆ.
ಅದು ಸ್ವಲ್ಪ ಬ್ರಾಡ್ಬ್ಯಾಂಡ್ ಹೋಗ್ಬಿಡುತ್ತೆ, ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ, ಮೊಬೈಲಲ್ಲಿ ಕನೆಕ್ಟ್ ಮಾಡಿ ಮಾಡ್ತಾ ಇದ್ದೀನಿ. ಓಕೆನಾ? ಹಾಂ ಸರಿ, ಆ ಕಟ್ಟಾದ್ರೆ ಹೇಳಿ ಇನ್ನೊಂದು ಸರಿ ಮಾಡ್ತೀನಿ, ತೊಂದರೆ ಇಲ್ಲ. ನೀವು ಹೇಳಿದ ಒಳ್ಳೆದಾಯ್ತು. ಇವಾಗ ಯೆರೂಸಲೇಮ್ ಅಂದ್ರೆ ಏನು ಬೈಬಲಲ್ಲಿ ಏನು ಹುಡುಕ್ಬೇಕು, ಕರೆಕ್ಟಾ? ಹಾಂ
ಮೂಲೆ
ಸರಿ, ಇವಾಗ ನೀವು ಹೇಳ್ರಿ, ಯೆರೂಸಲೇಮ್ ಅಂದ್ರೆ ಏನಪ್ಪ ಬೈಬಲಲ್ಲಿ ಅರ್ಥ?
ಮೂಲೆಗಳು
ಎರಡ್ಸಲೇ ಅಂದ್ರೆ ಯಸ್ಸನ್ನು ಸಿಲುಬೆಗೆ ಹಾಕಿದ ಸ್ಥಳ.
ಸ್ಥಳ. ಹಾಂ ಏನ್ರಪ್ಪ ಇಷ್ಟೇನಾ ನೀವೆಲ್ಲ,
ದೇವರ ಆರಿಸಿಕೊಂಡ ಸ್ಥಳ.
ದೇವರ ಆಸ್ಕರ ಸ್ಥಳ ಇಷ್ಟೇನಾ ನೀವು ಯೇಸು ಬಗ್ಗೆ ತಿಳ್ಕೊಂಡಿರೋದು? ಯೆರೂಸಲೇಮ್ ಅಂದ ಪದದ ಅರ್ಥ ಏನು ಹೇಳಿ?
ಯರು ಅಂದ್ರೆ
ಸಲೇಮ್ ಅಂದ್ರೆ ಸಮಾಧಾನ.
ಸಲೇಮ್ ಅಂದ್ರೆ ಸಮಾಧಾನ, ಯರು ಅಂದ್ರೆ ಮೂಲೆಗಳು.
ನೋಡ್ರ, ಸೇಲಂ ಅಂತಂದ್ರೆ ಸಮಾಧಾನ, ಅದರ ಜೆರೂಸಲೇಮ್ ಅಂತಂದ್ರೆ ಗೊತ್ತಾ, ಸಮಾಧಾನದ ನಗರ ರೀ ಅದರ.
ಸಮಾಧಾನ. ಹಾ ಸರ್.
ನೋಡಿ ಬೈಬಲ್ ಇದೆ ಎಲ್ಲಿ, ಇಬ್ರಿಯರ ಪತ್ರಿಕೆ 7ನೇ ಅಧ್ಯಾಯ 2ನೇ ವಾಕ್ಯ, Hebrews 7:2 ಓದಿ.
ಅವನಿಗೆ ಅಬ್ರಹಾಮನು ತಾನು ಜಯಿಸಿಕೊಂಡು ಬಂದಿದ್ದ ಎಲ್ಲಾ ವಸ್ತುಗಳಲ್ಲಿ ಹತ್ತನೆಯ ಒಂದು ಭಾಗವನ್ನು ಕೊಟ್ಟನು. ಅವನ ಹೆಸರಿನ ಅರ್ಥವು ನೀತಿ ರಾಜ ಎಂಬುದು. ಇದಲ್ಲದೆ ಅವನು ಸಾಲೇಮಿನ ರಾಜ, ಅಂದರೆ ಸಮಾಧಾನ ರಾಜ.
ನೋಡ್ರ,
ಅವನಿಗೆ
ಸಾಲೇಮಿನ ರಾಜ, ಯೆರೂಸಲೇಮ್ ಅನ್ನ ರಾಜ ಅಂತಂದ್ರೆ ಸಮಾಧಾನದ ರಾಜ್ಯ ಅಂತ. ಅದಕ್ಕೆ ಯೆರೂಸಲೇಮ್ ಅಂತಂದ್ರೆ ಸಮಾಧಾನಕ್ಕೆ ಅಸ್ಥಿಭಾರ ರೀ. ಅದಕ್ಕೆ ನೋಡ್ರಿ ಇದ್ದೀನಿ, ಈಗ ಮುಸ್ಲಿಮ್ಸ್ ಹೇಳ್ದೆ ಗೊತ್ತಾ, ಸಲಾಂ ವಾಲಿಕುಮ್ ಅಂತ. ಸಲಾಂ ಅಂದ್ರೆ ಏನ್ರಿ, ಸಲಾಂ ಸಮಾಧಾನ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಪೀಸ್ ಬಿ ಎನ್ ಟು ಯು ಅಂತ ಬಿಟ್ಟು ಅದೇನ್ರಿ ಅವ್ರ ಭಾಷೆಯಲ್ಲಿ ಹೇಳಂಥದ್ದು ಅಲ್ವರ, ಏನ್ರಿ ಸಮಾಧಾನ ಅಂದಾಗ. ಅದಕ್ಕೆ ನಿಮ್ಗೆ ಚೆನ್ನಾಗಿ ಗೊತ್ತಿದ್ಯಾ, ದಾವಿದನ್ಗೆ ಒಬ್ಬ ಮಗ ಇರ್ತಾನೆ, ಅವ್ರ ಅಪ್ಪನ ಮೇಲೆ ಅಧಿಕಾರನ ಚಲಾಯಿಸ್ಬಿಟ್ಟು ಅವ್ರ ಅಪ್ಪನ ಅರಮನೆಯಿಂದ ಓಡಿಸ್ಬಿಡ್ತಾನೆ, ಅವನು ರಾಜನ ಥರ ಕೂತ್ಕೊಂಡ್ಬಿಡ್ತಾನೆ. ಯಾರೋ ಮಗ
ದಾವಿದನ ಮಗ ಸಲ್ಮಾನ್.
ಅಬ್ಸಲೋಮ್
ಅಲ್ಲ,
ಅಬ್ಸಲೋಮ್
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 ಅಲ್ರ. ಅವಾಗ ಇವನು ಅಡವಿಗೆ ಓಡೋಗ್ಬಿಡ್ತಾನೆ. ಅವಾಗ ಅವ್ರ ಸ್ನೇಹಿ ಅವ್ರ ಸೈನಿಕರೆಲ್ಲ ಹೇಳ್ತಾರೆ, ಸರ್ ಪರ್ಮಿಷನ್ ಕೊಡಿ ಹೊಡೆದಾಕ್ಬಿಡೋಣ ಅಂತಂದ್ಬಿಟ್ಟು. ಅವನು ಹೇಳ್ತಾನೆ, ಇಲ್ಲ ಬಡ 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 ಯರುಸುಲೇಮ್ ನಾನು ಕಷ್ಟಪಟ್ಟು ಕ್ಯಾಪ್ಚರ್ ಮಾಡಿಕೊಡುವಂಥ ಯರುಸುಲೇಮ್ ಸಮಾಧಾನ ನಗರ, ಅದು ಯಾವತ್ತೂ ಸಮಾಧಾನ ಇರಬೇಕು, ದೇವರ ಆಲಯದಲ್ಲಿರಬೇಕು, ರಕ್ತ ಸುರಿಸ್ಬೇಡಿ ಅಂತ ಹೇಳ್ತಾನೆ. ಅಲ್ವಾ, ಸಿಟಿ ಆಫ್ ಡೇವಿಡ್ ಅಂತ ಹೇಳಿ ಇದಕ್ಕೆ ಹೆಸರು ಅಲ್ವರ. ಅಂದರೆ ಇದು ಸಮಾಧಾನ ನಗರ ರೀ, ಅದರ ಯರುಸುಲೇಮ್ ಚೆನ್ನಾಗಿ ಅಂದರೆ ಸಮಾಧಾನ ಇರಬೇಕು, ಯಾವಾಗದಲ್ಲಿ ಯುದ್ಧ ಗಲಾಟೆ ಜಗಳ ಅನ್ಯಾಯ ಮೋಸ ಪಾಪ ಇರಬಾರ್ದು. ಓಕೆನಾ? ಸರಿ, ಇವಾಗ ಮನುಷ್ಯಲ್ಲಿಂದ ಹೋದಂತೆ ಯರುಸುಲೇಮ್ ಎಲ್ಲಿಗೆ ಹೋದಂತೆ ನೆಕ್ಸ್ಟು?
ಯರಿಕೋ
ಎರಿಕೋ. ಎರಿಕೋ ಎರಿಕೋ ಏನಪ್ಪ ಅರ್ಥ ಹೇಳಿ.
ಪಾಪದಿಂದ,
ವಾಗ್ದಾನ ಮಾಡಿದ ಸ್ಥಳ,
ಪಾಪದಿಂದ ತುಂಬಿರುವಂತ.
ಪಾಪದಿಂದ.
ಆ ನಗರ ಫುಲ್ಲು ಪಾಪದಿಂದ ತುಂಬಿತ್ತು. ದೇವರ ನಗರನ ನಾಶ ಮಾಡೋಕ್ಕೆ ಆ ನಗರದಲ್ಲಿಂತ ಒಂದೇ ಒಂದು ವಸ್ತು ಕೂಡ ತಗೊಂಬೇಡಿ ಅಂತ ಹೇಳ್ತಾರೆ. ಕೋಟೆ ಬಾಗಿಲೆ ಬಿದ್ದೋಯ್ತು, ಕೋಟೆ ಕೆಳಗೆ ಗೋಡೆಗಳೇ ಬಿದ್ದೋಯ್ತು, ಒಬ್ರು ಉಳಿದಿಲ್ಲ, ಎಲ್ಲ ನಾಶ ಆಗ್ಬಿಟ್ರು ಅಲ್ದರ. ಆಮೇಲೆ ದೇವ್ರು ಹೇಳ್ತಾರೆ ಯರಿಕೋ ಕೋಟೆನ ಕಟ್ಟಬೇಡಿ ಅಂತ ಹೇಳ್ತಾರೆ. ಕಟ್ಟಿದ್ರೆ ಆ ಪಾಪದ ನಗರ ಯಾರು ಕಟ್ತಾನೋ ಅವನ ತನ್ನ ಚೊಚ್ಚಲ
ಮಗನೇ
ಮಗಳನ್ನ ಕಳ್ಕೊಂತಾನೆ ಅಂತ ಹೇಳ್ತಾರೆ ದೇವರು. ಇಲ್ಲಿ
ಹೌದು ಸರ್.
ಯೋಶುವ 6ನೇ ಅಧ್ಯಾಯ 26ನೇ ವಾಕ್ಯ ಓದಿಂತೀರಿ. ಯೋಶುವ 6:26 ಓದಿ.
ಅದೇ ಸಮಯದಲ್ಲಿ ಯೆಹೋಶುವನು ಇಸ್ರಾಯೇಲರಿಂದ ಪ್ರಮಾಣ ಮಾಡಿಸಿ ಅವರಿಗೆ, ಈ ಯೆರಿಕೋ ಪಟ್ಟಣವನ್ನು ಕಟ್ಟುವುದಕ್ಕೆ ಕೈ ಹಚ್ಚುವ ಮನುಷ್ಯನು ಯಹೋವನ ದೃಷ್ಟಿಯಲ್ಲಿ ಶಾಪಗ್ರಸ್ತನಾಗಿರಲಿ. ಅಂಥವನು ಅದಕ್ಕೆ ಅಸ್ತಿವಾರ ಹಾಕುವಾಗ ತನ್ನ ಹಿರಿ ಮಗನನ್ನು, ಬಾಗಿಲುಗಳನ್ನು ಇಡುವಾಗ ಕಿರಿ ಮಗನನ್ನು ಕಳೆದುಕೊಳ್ಳಲಿ ಎಂದು ಹೇಳಿದನು.
ಯಾಕೆ ಇದು ಕರ್ಸಡ್ ಸಿಟಿ, ಶಾಪಗ್ರಸ್ತ ಅಂತ ನಗರ ರೀ ಅದರ. ದೇವ್ರು ಕೆಡವೆ ಹಾಕ್ಬಿಟ್ರೆ ನಿನ್ನ ಸರಿ ಯಾರು ಕಟ್ಟಲೇಬಾರ್ದು, ಕಟ್ಟರೆ ಮಗನ್ ಕಳ್ಕೊಂಬಿಡ್ತಾನೆ ಅಂತಂದ್ರೆ ಅದರ. ಅಂದ್ರೆ ಈ ಮನುಷ್ಯ ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡಂತೆ, ಸಮಾಧಾನ ನಗರದಿಂದ ಶಾಪದ ನಗರಕ್ಕೆ ಏನು ಮಾಡ್ತೀವಿ ಪ್ರಯಾಣ ಮಾಡದಂತೆ. ಹಂಗಡಿ ಏನಪ್ಪ ಅರ್ಥ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿಯನ್ನು ಸುರುಗಳೇ, ದೇವರು ಆದಾಮನ ಸೃಷ್ಟಿ ಮಾಡ್ಬೇಕಾದ್ರೆ ಎಲ್ಲ ಪೈಟಿದ್ರು ಅವನ್ನ ಈಡೇನ್ ತೋಟದಲ್ಲಿ ಇಟ್ಟಿದ್ರು. ಸಮಾಧಾನ ಇತ್ತಲ್ಲಿ, ಹಾಂ,
ಇಲ್ಲ ಸರ್.
ಭೂಮಿಗೆ ಎಂದ ಅಸ್ಥಿಭಾರ ಹಾಕ್ಬೇಕಾರೆ, ಎಲ್ಲ ಉದಯ ಸೂಚಕ ನಕ್ಷತ್ರಗಳು ಹಾಡಾಡ್ತಾ ಇರ್ಬೇಕಾರೆ ಭೂಮಿಲಿ ಸಮಾಧಾನ ಇತ್ತಾ? ಇತ್ತು. ಸಮಾಧಾನ ಶಾಂತಿ ಇತ್ತಾ? ಇತ್ತು. ಎಲ್ಲ ಸಂತೋಷವಾಗಿದ್ದರಾ? ಇದ್ರು. ಆದಾಮ ರಾಜಂತರ ಇದ್ನಾ? ಇದ್ದ. ಎಲ್ಲ ಪ್ರಾಣಿಗಳ ಮೇಲೆ ಪಶುಗಳ ಮೇಲೆ ದೊರೆತನ ಮಾಡುವಂಥದ್ರು ಎಲ್ಲ ಮಾಡೋದು, ಒಂದೇ ಒಂದು ಮರದಣ್ಣ ಏನು ಮಾಡೋಕ್ಕಬೇಡ. ಇನ್ನು
ತಿನ್ಬೇಡ
ಇನ್ಬೇಡ
ತಿನ್ಬೇಡ.
ಅಂದರೆ ಸಮಾಧಾನ ರಾಜ್ಯದಲ್ಲಿ ಇದ್ದವನು ಆದಾಮನು ಅಲ್ವರ. ಆ ಮನುಷ್ಯ ಯಾರಪ್ಪ ಅಂದರೆ ಆದಾಮನ್ ರೀ. ಆದಾಮ ಮುಖಾಂತರ ಇಡೀ ಮನುಕುಲ ರೀ. ಆದಾಮಿಗೆ ಏನಂತಾರೆ, ಸಮಾಧಾನ ನಗರಿ ಇರೋನು, ಇವನು ಪ್ರಯಾಣ ಮಾಡ್ತಾನೆ. ಯಾವ ಕಡೆ ಪ್ರಯಾಣ ಮಾಡ್ತಾನೆ? ದೇವ್ರದಾಗೆ ಪಾಪ ಮಾಡಿಬಿಟ್ಟು ಶಾಪಗ್ರಸ್ತ ನಗರ ಕಡೆಗೆ ಏನು ಮಾಡ್ತಾನೆ, ಪ್ರಯಾಣ ಮಾಡ್ತಾನೆ. ದೇವರು ಅದಕ್ಕೆ ಒಂದು ಪಾಪ ಮಾಡಿದ ನಮಗೆ ಶಾಪ ಕೊಟ್ರ? ಎಸ್.
ಕೊಟ್ಟು
ನಿನ್ನ ನಿಮಿತ್ತವಾಗಿ ಭೂಮಿ ಶಪಿಸಲ್ಪಟ್ಟಿದೆ, ಮುಳ್ಳುಗಳು ಕಳೆಗಳನ್ನ ತರ್ತಾರೆ, ಬೆವರು ಸುರಿಸಿ ಜೀವ ಮಾನವನ ಏನು ಮಾಡಿ ನೀನು ದುಡಿಬೇಕು, ನೀನು ಸಾಯುವ ತನಕ ಎಲ್ಲಿ ಹೋಗ್ತೀಯ? ಹಾಂ, ನೀ ಅಂದರೆ ಹಾಂ ಕ ಡೈಯಿಂಗ್ ದೋ ಶಲ್ ಡೈ ಅದರ ಏನ್ರಿ, ನೀನು ಬೆವರು ಸುರಿಸಿ ಸಾಯೋ ತನಕ ಮಾಡಕ್ಕೆ ನೀನು ಬೆವರು ಸುರಿಸಿ ನೀನು ದುಡಿಬೇಕು ತಿನ್ನಬೇಕು ಅಂತ ಹೇಳ್ತಾರೆ. ಸತ್ತೇ ಸಾಯಿವಿ ಅಂತ ಏನು ಮಾಡ್ತಾರೆ ಅಲ್ಲಿ, ದೇವರು ಅವನಿಗೆ ಆಜ್ಞೆ ಕೊಡ್ತಾರೆ. ಈ ಮಾರ್ಗದಲ್ಲಿ ಏನು ಮಾಡ್ತಾ ಇದ್ದಾವೆ ನಡೀತಾ ಇದ್ದಾರೆ ಅಂತೀನಿ ಅಲ್ವರ. ನಡೀತಾ ಇರ್ಬೇಕಾದ್ರೆ ಸೆಂಟ್ರಲ್ಲಿ ಯಾರು ಬಂದ್ರಂತೆ, ಕಳ್ಳರು ಬಂದ್ರಂತೆ ನೋಡಿರ್ತೀನಿ. ಕಳ್ಳರು ಬಂದು ಏನು ಮಾಡಿದ್ರು, ಇವನು ಅತ್ತೆ ಇರೋದನ್ನೆಲ್ಲ ಏನು ಮಾಡ್ಬಿಟ್ರು,
ಇದ್ಕೊಂಡ್ರು.
ಕಿತ್ಕೊಂಬಿಟ್ರು. ಯಾರಪ್ಪ ಕಳ್ಳರು, ನೀವು ಹೇಳ್ರಿ ಯಾರು ಕಳ್ಳರು?
ಯಾಜಕರು
ಹಾಂ, ಇವಾಗ ಮನುಷ್ಯನ ಹತ್ರ ಎಲ್ಲಾನು ಕಿತ್ಕೊಂಡಿರಂತ ಕಳ್ಳರು ಯಾರು? ಆದಾಮ್ ಹತ್ರ ಎಲ್ಲವನ್ನು ಕಿತ್ಕೊಂಡಿರಂತ ಕಳ್ಳರು ಯಾರು? ಆದಾಮ್ಗೆ ಇರೋಂಥ ಎಲ್ಲ ಆಶೀರ್ವಾದಗಳಿತ್ತು, ಯಾರದು? ಹಾಂ ನೋಡ್ರಪ್ಪ, ಅದು ಹಿಂಗೆ ತಿಂಕ್ ಮಾಡಬೇಕು ಅಲ್ವರ. ಅದಕ್ಕೆ ಯಾರಪ್ಪ ಕಳ್ಳ ಅಂದರೆ, ಸೇತಾನು ಮತ್ತು ಬಿದ್ದೋಗಿರೋ ದೂತ್ರಗಳು.
ಫಾಲನ್ ಏಂಜಲ್ಸ್.
ಹಾಂ, ಇವನ್ನ ಹೋಗ್ಬಿಟ್ಟು ರಕ್ಷಣೆ ಕೊಡಪ್ಪ ಅಂತ ಬಿಟ್ಟರೆ ಫಾಲನ್ ಏಂಜಲ್ಸ್ನ, ಇವ್ರೇನು ಮಾಡಿದ್ರು ಫಾಲನ್ ಏಂಜಲ್ಸು? ಹಾಂ, ಅವನ್ನೇ ಏನು ಮಾಡ್ಬಿಟ್ರು, ಹಾಳು ಮಾಡ್ಬಿಟ್ರು ನೋಡತ್ತೀರಿ. ಆದಾಮ್ ಪಾಪ ಮಾಡಿದ ರೀತಿಯಲ್ಲಿ ಅವ್ನು ರಕ್ಷಣೆ ಕೊಡಪ್ಪ ಅಂತಂದರೆ, ಇವರು ಆದಾಮನ ಸಂತತಿ ಜೊತೆಗೆ ಸಂಬಂಧ ಇಟ್ಕೊಂಬಿಟ್ರು, ರಾಕ್ಷಸಗಳೇನು ಮಾಡ್ರು ಹುಟ್ಟಿಸ್ಬಿಟ್ರು, ಒಡೆದಾಕ್ಬಿಟ್ರು ಮನುಷ್ಯನ್ನ, ಅವನ ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡೋಕ್ಕೆ ಶುರು ಮಾಡಿದ್ರು, ಸುಲಿಗೆ ಮಾಡಿದ್ರು, ಅವನಿಗೆ ದೇವ್ರು ಕೊಟ್ಟಂಥ ವಸ್ತ್ರ ಕಿತ್ತಾಕ್ಬಿಟ್ರು, ಬಟ್ಟೆ ಹರಿದಾಕ್ಬಿಟ್ರು, ಮೈಯೆಲ್ಲ ಗಾಯ ಅಂತ ರೀ, ಪಾಪದಿಂದ ತುಂಬಿಸ್ಬಿಟ್ರು ಅವನ್ನ, ಪಾಪದಿಂದ ಗಾಯ ಆಗಿತ್ತಂತೆ ಅದರ. ಗಾಯ ಆಗ್ಬಿಟ್ಟು ಏನಪ್ಪ ಮಾಡಿದ್ರು ಅಂತಂದರೆ, ಅವನ ಹತ್ರ ಇರೋಂಥ ಎಷ್ಟೋ ಮುಖ್ಯವಾಗಿರೋ ವಿಚಾರಗಳನ್ನ ಕಿತ್ಕೊಂಬಿಟ್ರು ಅದರ. ಆದಾಮಿಂದ ಬಟ್ಟೆ ಕಿತ್ಕೊಂಬಿಟ್ರ? ಆದಾಮ್ ಈಡೇ ತೊಡ್ತಾ ಇರ್ಬೇಕು, ಬಟ್ಟೆ ಹಾಕಿದ್ನ ಇಲ್ವಾ?
ಹಾಕಿಲ್ಲ.
ಹಾಕಿರ್ಲಿಲ್ಲ. ಹಾಕಿರ್ಲಿಲ್ವಾ?
ಅದು ಪಾಪ
ಚರ್ಮದಂಗೆ
ಅಂಚಿನಿಂದ
ಇತ್ತು,
ಕಣ್ಣುಗಳು ತೆರೆದವಲ್ಲ ಅವಾಗ
ಅಲ್ವರ.
ಚರ್ಮದಂಗೆ ಇತ್ತು.
ನೀತಿವಂತಿಕೆ, ದೇವ್ರ ನೀತಿವಂತಿಕೆ ಕೊಟ್ಟಿರ್ಬೇಕಾರೆ ಬೆತ್ತಲೆ ಆಗಿರ್ಬೇಕು ಕೂಡ, ಅವ್ರಿಗೆ ಏನಾಗ್ತಾ ಇರಲ್ಲ ಪಾಪಿ ಅಂತ ರಿಯಲೈಸೇಷನ್
ಮನೆ
ಇರಲ್ಲ. ಅದು ಅವ್ರಿಗೆ ದೇವ್ರು ಕೊಟ್ಟಂಥ ವಸ್ತ್ರ. ಆಮೇಲೆ
ಮನೆ
ಇವ್ರು ಪಾಪ ಮಾಡಿದ ಮೇಲೆ ಏನಾಯ್ತು, ಅರೇ ಇವ್ರೇನು ಮಾಡ್ರು ಬಟ್ಟೆ ತಗೊಂಬಂದ್ಬಿಟ್ರು, ಏನೋ ಅಂಜೂರದ ಎಲೆಗಳು ಅಂಜುದ ಎಲೆ ಯಾಕಂದ್ರೆ ಇರ್ತಾರ ಪರ್ಮನೆಂಟ್ ಆಗಿ ಒಣಗೋಗ್ಬಿಡ್ತಾರೆ ಬಿದ್ದೋಗ್ಬಿಡ್ತಾರಪ್ಪ ಇನ್ನ ಹಸಿ ಆಗೋಯ್ತೀರ ಅಂದ್ಬಿಟ್ಟು ದೇವ್ರೇ ಮಾಡಿದ್ರು ಒಂದು ವಸ್ತ್ರ ಅಂತ ಕೊಡ್ತಾರೆ. ಆ ವಸ್ತ್ರನ ಏನ್ ಮಾಡಿದೆ ಇವನು ಕಳ್ಕಂಡ ನೋಡ್ರಿ ಇದ್ದೀನಿ. ಆಮೇಲೆ ಆರೋಗ್ಯ, ಆದಮ್ಗೆ ಆರೋಗ್ಯ ಕೊಟ್ಟಿದ್ರ ಏನ್ರಿ ತಿಂದಿ ಆ ಜೀವಕ್ಕಂಥ ವೃಕ್ಷಗಳ ಫಲಗಳನ್ನ ತಿಂದು ಶಾಶ್ವತವಾಗಿ ಅಂತ ಬದುಕ್ಬೋದಾಗಿತ್ತು. ಅಂದ್ರೆ ಏನು ಅವನಿಗೆ ಮರಣದ ಅನುಭವ ಇಲ್ದಿರ ಬದುಕ್ಬೋದಾಗಿತ್ತು, ಅದೇನ್ ಮಾಡ್ದ ಅವ್ನು ಕಳ್ಕಂಡ. ಐಶ್ವರ್ಯ ಇತ್ತ, ಈಡೇನ್ ತೋಟನೇ ಕೊಟ್ಟಿದ್ರು ಅದರ ಅವನೇ ರಾಜ. ಸಮಾಧಾನ ಇತ್ತ, ಎಲ್ಲ ಪ್ರಾಣಿಗಳು ಹೇಳ್ದಂಗೆ ಕೇಳ್ಬೋದ್ರು ಏನ್ರಿ ಸಮಾಧಾನ, ಗಲಾಟೆ ಇಲ್ಲ, ಜಗಳ ಇಲ್ಲ, ಯುದ್ಧ ಇಲ್ಲ, ಭೀತಿ ಇಲ್ಲ. ಅದರ ಸಂತೋಷ ಇತ್ತ, ಸಂತೋಷ ಎಲ್ಲ ಪ್ರಾಣಿಗಳ ಜೊತೆಗೆ ಹೆಂಡತಿ ಜೊತೆಗೆ ಏನ್ರಿ ಒಂದು ಸಂತೋಷ ಅಲ್ವರ. ಆಮೇಲೆ ಖುಷಿ, ದೇವ್ರ ಜೊತೆಗೆ ಅನ್ಯೋನ್ಯತೆ ಅಲ್ವರ. ದೇವತ್ರಕ್ಕೆ ಇವನು ಪ್ರಾರ್ಥನೆ ಮಾಡೋ, ದೇವರೇ ಮಾಡೋರು ಪ್ರಾರ್ಥನೆ ಕೇಳೋರು ಅಲ್ವರ. ನಿತ್ಯ ಜೀವ ಕೊಟ್ಟಿದ್ರ ಅಲ್ವರ ನೋಡ್ಬೇಕ್ರೆ ಏನು. ಆಮೇಲೆ ಜೀವಕರವಂಥ ವೃಕ್ಷಗಳು ಕೊಟ್ಟಿದ್ರು ಕರೆಕ್ಟಾ, ಏನು ಆಹಾರಕ್ಕೆ ಬೇಕಾದಂಥ ಹಣ್ಣುಗಳು, ಕಣ್ಣುಗಳಿಗೆ ಚೆನ್ನಾಗಿರೋಂಥ ಹಣ್ಣುಗಳು, ರಾಜ್ಯವನ್ನೇ ಮಾಡಿದ್ರು ಅವ್ರಿಗೆ ಕೊಡ್ತಿದ್ರು, ಎಲ್ಲ ಪ್ರಾಣಿಗಳನ್ನ ನೋಡಿ ನೀನು ದೊರೆತನ ಮಾಡು, ಎಲ್ಲ ಥರ ಆಶೀರ್ವಾದಗಳು ಪರಿಪೂರ್ಣ ಅಂತ ಮನುಷ್ಯ ಅಂತ ಆದಮ್ಗೆ ಏನು ಮಾಡಿದ್ರು ಅವನಿಗೆ ಕೊಟ್ಟಿದ್ರು. ಆದರೆ ಇವೆಲ್ಲವನ್ನು ಏನು ಮಾಡ್ದ ಅವನು ಕಳ್ಕೊಂಡ, ಕಳ್ಳರು ಬಂದ್ಬಿಟ್ಟು ಇವೆಲ್ಲವನ್ನು ಏನು ಮಾಡಿದ್ರು ಲೂಟಿ ಮಾಡಿಬಿಟ್ರು ಕರೆಕ್ಟಾ. ಸರಿ, ಆ ಕಳ್ಳ ಇವನು ಹೊಡೆದಾಕ್ ಬಿಟ್ಟು ಸಾಯ್ಸಾಕ್ ಬಿಟ್ಟ
ಇಲ್ಲ
ಇಲ್ಲ
ಆಫ್ ಮರ್ಡರ್ ಸೈತಾನ ಮನುಷ್ಯನ್ ಸಾಯಿಸಿಬಿಟ್ಟ ಇಲ್ಲ
ಅರೆ
ರೀ.
ಜೀವ
ಅರೆಜೀವಿ ಅಲ್ಲ ನೋಡಿ, ಇವಾಗ ಅವ್ನು ಸೇತಾನ್ಗೆ ಆದಮ್ಮನ್ನು ಸಾಯಿಸೋದು ಏನು ಲಾಭ, ಆಫ್ ಮರ್ಡರ್ ಮಾಡ್ಬಿಟ್ಟ ಈ ಸಾಯಿಸ್ಬಿಡ ಪೂರ್ತಿ ಅರ್ಧ ಮರ್ದ ಬಿಡು ಆಫ್ ಮರ್ಡರ್. ಆದಾಮ ಏನ್ರಿ ತಿನ್ನ ತಿನ್ನ ಸತ್ತೋಗ್ಬಿಟ್ನ
ಇಲ್ಲ
ಇಲ್ಲ ಎಷ್ಟ.
ಹಿಂದೆ ದಿನನೇ ಸತ್ತು ಅಕಾರ್ಡಿಂಗ್ ಟು ಗಾಡ್
ಅಕಾರ್ಡಿಂಗ್ ಟು ಗಾಡ್ ಏನಂತೆ, ಮತ್ತೆ ದೇವ್ರ ಬೈಬಲ್ ಏನು ಕೊಟ್ಟ ಅಂದ್ರೆ ಆಡ್ ಆಮ್ ಡೈಡ್ ಅಟ್ ದ ಏಜ್ ಆಫ್ 9:30 ಇಯರ್ಸ್ ಅಂತ ಅಲ್ವರ. ಓದಿಂತೀರಿ ಎಲ್ಲಿ ಆದಿಕಾಂಡದಲ್ಲಿ ಓದಿಂತೀನಿ ಆದಿಕಾಂಡದಲ್ಲಿ.
1,000 ವರ್ಷಗಳು ಒಂದು ದಿನಕ್ಕೆ ಸಮ ಅಲ್ವಾ ಬ್ರದರ್?
ಹೋದ್ರಿ ಆದಿಕಾಂಡ 5:3 ಓದನ
ಹಂಗಾಗಿ ದೇವ್ರ ಪ್ರಕಾರ ಒಂದೇ ದಿನಕ್ಕೆ ಸತ್ತಂಗೆ.
ಇರಿ.
ಅವನು ಒಟ್ಟು 930 ವರ್ಷ ಬದುಕಿ ಸತ್ತನು.
930 ವರ್ಷ ಬದುಕಿ ಸತ್ತಾನೆ. ಇದು ಯಾರು ಕೊಟ್ಟಿದ್ರು, ದೇವರು ಬೈಬಲಲ್ಲಿ ದೇವರ ಕೊಟ್ಟಿದ್ರೆ. ಹಂಗಂದ್ರೆ ದೇವದೃಷ್ಟಿ ಅಂತ ಸತ್ತೋಗ್ಬಿಟ್ಟ ಅಂತಲ್ಲ ರೀ ಅವನೇನ್ರಿ.
ಆತ್ಮಿಕ ರೀತಿಯಲ್ಲಿ ಸತ್ತ ಸರ್.
ಒಂದು ದಿನ ಅಂದ್ರೆ ದೇವ್ರಿಗೆ ಏನ್ರಿ ಕ್ರಿಸ್ತನ್ಗೆ ಎಷ್ಟು 1,000 ವರ್ಷ.
ಸಾವಿರ
ಆ 1,000 ವರ್ಷದೊಳಗೆ ಒಂದು ದಿನದಲ್ಲಿ ನೀನು ದಿನದಲ್ಲಿ ಸಾಯ್ತಾ ನಿಮ್ಗೆ ಬೆಳಿಗ್ಗೆ ಯಾರ ಸಾಯಿ ಸಾಯಂಕಾಲ ಯಾರ ಸಾಯಿ ಒಟ್ಟ ಒಂದು ದಿನದಲ್ಲಿ ಸಾಯಿ. ಆ 1,000 ವರ್ಷದೊಳಗಡೆ ಆದಮೇನದ ಅವನು ಸತ್ತ ಅದರ. ಅದನ್ನ ನೋಡ್ಬೇಕ್ರೆ ಅವನು ಆ್ಯಕ್ಚುಲಾಗಿ ಸತ್ತಿದ್ದ 9:30 ಇಯರ್ಸ್ ರೀ ಅದರ. ಅದಕ್ಕೆ ನೋಡ್ಬೇಕು ಟೈಮ್ ತಗೊಂಡ ಅವನು ಸಂಪೂರ್ಣವಾಗಿ ಸತ್ತಂತೆ ಆಗಲಿಲ್ಲ, ಜೀವ ಐತೆ ನೋಡ್ರಿ ಅವನಲ್ಲಿ ಎಲ್ಲರ. 930 ವರ್ಷ ಆದಮ್ಗೆ ಏನು ಮಾಡೋದು ಜೀವನಕ್ಕೆ ಅದೇ ಬಿಟ್ರಂತೆ. ಅದಕ್ಕೆ ಸೇತಾನು ಇಮ್ಮಿಡಿಯೇಟಾಗಿ ಏನು ಮಾಡಲಿಲ್ಲ ಅವನಿಗೆ ಸಾಯಿಸಿಲ್ಲ ರೀ ಅಲ್ಲರ. ಇನ್ನು ಇವತ್ತು ಮನುಷ್ಯ ಏನ್ರಿ ಈ ಥರ ವಿಶಾಲವಾದ ಮಾರ್ಗದಲ್ಲಿ ಏನು ಮಾಡ್ದ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಈ ಥರ ಎಲ್ಲ ಪೆಟ್ಟು ತಿಂದು, ಈ ಥರ ಎಲ್ಲ ಗಾಯಿ ತಿನ್ನಿ, ಈ ಥರ ಎಲ್ಲ ನೋವು ವೇದನೆಯಲ್ಲಿ ಅವನು ಏನ್ರಿ ಅರ್ಧಕ್ಕರ್ಧ ಸತ್ತವನ ಥರ ಆಗಿದ್ರೆ ಏನಪ್ಪ ಬಂದ. ಮೊದಲು ಫಸ್ಟ್ ಒಬ್ಬ ಮನುಷ್ಯ ಬಂದಂತೆ. ಯಾರು ಬಂದಿದ್ದು, ಯಾರು ಬಂದಿದ್ದು ಫಸ್ಟು ಇಲ್ಲಿ ಲೂಕ 17 ಬಂದಿದ್ದು ಯಾರು ಮೊದಲು
ದೇವರು
ಇಲ್ಲ.
ಯೇಸು
ಲೂಕ 17 ಸಾಮ್ಯದಲ್ಲಿ ನೋಡ್ತಿರಲ್ಲ ಆವ ಅರೋ ಜೀವಿ ಆಗಿರೋ
ಯಾಜಕರು
ಮನುಷ್ಯನ.
ಯಾಜಕ ಬಂದ ಸರ್,
ವೆರಿ ಗುಡ್, ಯಾಜಕ
ಆಮೇಲೆ ಲೇವಿ.
ಕರೆಕ್ಟ್, ವೆರಿ ಗುಡ್. ಯಾಜಕ ಬಂದಂತೆ ಅಲ್ವರ. ಯಾಕೆ ಯಾಜಕ ಅಂತ ಕೊಟ್ಟವ್ರೆ ಅಂದ್ರೆ ಇದು ಯಾವ್ದಪ್ಪ ಅಂದ್ರೆ ಮೊದಲು ಮೊದಲು ಮನುಷ್ಯನ್ನ ಕಾಪಾಡೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ದೇವ್ರೇನಪ್ಪ ಮಾಡೋದಂದ್ರೆ ಇಸ್ರೇಲ್ ಜನಗಳ ಮುಖಾಂತರ ನ್ಯಾಯ ಪ್ರಮಾಣನ ಕೊಟ್ಟರು, ನ್ಯಾಯ ಪ್ರಮಾಣ ಕಳಿಸ್ಕೊಟ್ರು. ನ್ಯಾಯ ಪ್ರಮಾಣ ಮನುಷ್ಯನ ಇನ್ನು ಕಾಪಾಡು ಅಂತ ನ್ಯಾಯ ಪ್ರಮಾಣ ಅಷ್ಟು ಪವರ್ ಇತ್ತು ರೀ, ಕಾಪಾಡಬೋದಾಗಿತ್ತು. ಯಾಜಕ ಮನ್ಸು ಮಾಡಿದ್ರೆ ಮನುಷ್ಯನ ಏನು ಮಾಡೋಯ್ತು, ಗಾಯ ಎಲ್ಲ ವಾಸಿ ಪಡಿಸಿ ಅವ್ನು ಗುಣಪಡಿಸಿ ವಾಪಸ್ ಮಾಡೋಯ್ತು ಅವನು ಅಲ್ಲಿ. ಅವ್ನು ಯಾಜಕನ ಕರ್ತವ್ಯ ಪ್ರಕಾರ ಅವನ್ನ ಕಾಪಾಡಬೋದಾಗಿತ್ತು. ಅದೇ ಕಾಪಾಡದ್ನ ಕಾಪಾಡಲ, ಅಯ್ಯೋ ಇದು ಮುಟ್ರೆ ನಾನು ಹೊಲ್ಸಾಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ದೂರದಿಂದ ಹೊರಟೋಗ್ಬಿಡ್ತಾನೆ. ಆಯ್ತಾ, ಧರ್ಮಶಾಸ್ತ್ರಕ್ಕೆ ಎಲ್ಲ ಪವರ್ ಇತ್ತು, ಆದರೆ ಧರ್ಮಶಾಸ್ತ್ರ ಮನುಷ್ಯನ ನಿರ್ಬಲಾವಸ್ಥೆಯಿಂದ ಏನೂ ಮಾಡೋಕ್ಕಾಗಿಲ್ದ್ರ ಫೇಲ್ಯೂರ್ ಆಗಿಬಿಡ್ತು. ಎಲ್ಲಿದೆ ಗಲಾತಿಯರ 3:12 ಓದಿ, ಗಲಾತಿಯರ 3:12 ವಾಕ್ಯ.
ಆದರೆ ಕರ್ಮ ಮಾರ್ಗಕ್ಕೆ ನಂಬಿಕೆಯು ಆಧಾರವಲ್ಲ, ಅದರ ನಿಯಮಗಳನ್ನು ಆಚರಿಸಿದವನೇ ಅವುಗಳ ಮೂಲಕ ಬದುಕುವವನು ಎಂದು ಬರೆದದೆ.
ವೆರಿ ಗುಡ್, ನೋಡ್ರ ಅದ್ರ ಮುಖಾಂತರನೇ ಬದುಕುವನು. ಅರೆ ಬದುಕದ್ರ ಬ್ರಹ್ಮಪುರದಲ್ಲಿ 3:20 ಓದಿ.
ಯಾಕೆಂದರೆ ಯಾವನಾದರೂ ನಿಯಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ಧರ್ಮಶಾಸ್ತ್ರದಿಂದ ಪಾಪದ ಅರುಹು ಉಂಟಾಗುತ್ತದಷ್ಟೇ.
ಯಾರು ನೀತಿವಂತ ಆಗಲಿಕ್ಕೆ ಸಾಧ್ಯ ಇಲ್ಲ, ಅರಿವು ಉಂಟಾಗ್ತಾರೆ ಅಷ್ಟೇ ಹೊರತು ಯಾರು ನೀತಿವಂತ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. Hebrews 7:19 ಓದಿ.
ಧರ್ಮಶಾಸ್ತ್ರವು ಯಾವುದನ್ನೂ ಸಿದ್ಧಿಗೆ ತಾರದೆ ಇರುವುದರಿಂದ ಮೊದಲಿದ್ದ ನಿಯಮವು ನಿರ್ಬಲವಾಗಿಯೂ ನಿಷ್ಪ್ರಯೋಜಕವಾಗಿಯೂ ಇದ್ದು
ನೋಡ್ರ
ರದ್ದಾಗಿ ಹೋಯಿತು.
ರದ್ದಾಗಿ ಹೋಯ್ತು. ನ್ಯಾಯ ಪ್ರಮಾಣ ಯಾವುದರೂ ಮಾಡಕ್ಕಾಗಿಲ್ಲ. ಮನುಷ್ಯ ನೋಡ್ದ ಏನೂ ಮಾಡಕ್ಕಾಗಿಲ್ಲ ಅಲ್ದ್ರ ಅದಕ್ಕೆ ಏನ್ ಮಾಡ್ತಾನೆ, ಹೊರಟೋಗ್ಬಿಡ್ತಾನ ಅವನು. ನ್ಯಾಯ ಪ್ರಮಾಣದಿಂದ ಮನುಷ್ಯನಿಗೆ ಏನೇ ಒಂದು ನಿತ್ಯ ಜೀವ ಬರೋಕ್ಕೆ ಚಾನ್ಸ್ ಇದ್ರೂ ಬರಲಿಲ್ಲ. ನೆಕ್ಸ್ಟ್ ಯಾರು ಬರ್ತಾರೆ? ಲೇವಿ ಬರ್ತಾರೆ. ಲೇವಿ ಅಂದರೆ ಯಾರು? ದೇವರು ಆದುಕೊಂಡಂಥ ಜನಾಂಗದವರು ಅಲ್ಲರ. 12 ಗೋತ್ರಗಳಲ್ಲಿ ಲೇವಿ ಗೋತ್ರನೇ ದೇವರು ಏನು ಮಾಡ್ತಾರೆ, ಆಯ್ಸ್ಕೊಂತಾರೆ. ಏನಕ್ಕೆ? ದೇವರ ಆಲಯದಲ್ಲಿ ಇವರೇ ಕೆಲಸ ಮಾಡಬೇಕು ಅಂತ. ಕರೆಕ್ಟಾ? ಯಾಕಂದರೆ ಗಾಡ್ಸ್ ಚೂಸನ್ ಪೀಪಲ್. ಇದೇ ರೀತಿ ಗಾಡ್ಸ್ ಚೂಸನ್ ಪೀಪಲ್ ಯಾರಪ್ಪ ಅಂದರೆ ಇಡೀ ಲೋಕದಲ್ಲಿ ನಿಮ್ಮನ್ನು ಮಾತ್ರ ಆದುಕೊಂಡಿದ್ದೀನಿ ಅಂದ್ಬಿಟ್ಟು ಇಸ್ರೇಲ್ ಜನಗಳನ್ನ ನೋಡ್ಬಿಟ್ಟು ಏನು ಮಾಡೋ, ದೇವರು ಕರೆದ್ರು, ಆಯ್ಕೆ ಮಾಡಿದ್ರು. ಆದರೆ ಇಸ್ರೇಲ್ ಜನಗಳು ಏನು ಮಾಡಿದ್ರು? ಏ, ನಮ್ಮನ್ನು ಬಿಟ್ಟರೆ ದೇವ್ರಿಗೆ ಗತಿ ಇಲ್ಲ ಬಿಡಪ್ಪ, ಏ ನಾವ್ಯಾಕೆ ನೋಡಬೇಕು, ದೇವ್ರು ಮಾಡ್ಕೊಂತಾರೆ ಬಿಡು ಅಂತ ಏನು ಮಾಡ್ದ, ನೋಡ್ದ ಅದು ಹೋಗ್ಬಿಟ್ಟ. ಮನುಷ್ಯರು ಒಂದು ಸಂಗತಿಗಳನ್ನ ನೋಡ್ಬಿಟ್ಟು ಯಹೂದಿಯವರು ಕನಿಕರ ಪಡಲಿಲ್ಲ, ಗರ್ವ ಪಟ್ಟರು. ಅದಕ್ಕೆ ಕಾಡೆಣ್ಣೆ ಮರ ಏನ್ರಿ, ಕಾಡೆಣ್ಣೆ ಮರ ನೋಡಿದ್ರಲ್ವಾ, ಅದರ ಊರೆಣ್ಣೆ ಮರ, ಕಾಡೆಣ್ಣೆ ಮರ, ಊರೆಣ್ಣೆ ಮರ ಗರ್ವ ಪಟ್ಟಿಂದ ಕೊಂಬೆಗಳನ್ನ ಕಟ್ ಹಾಕಿದ್ರು, ಕಟ್ ಮಾಡಿ ಬಿಸಾಕಿದ್ರು. ಅಲ್ಲರ ಆ ರೀತಿ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಆತ ಸೊಗಳೆ, ಇಸ್ರೇ ಜನಗಳಿಂದ ಕೂಡ ಜನಗಳಿಗೆ ಆಶೀರ್ವಾದ ಬರಲಿಲ್ಲ. ನೋಡಿ ಓದನ ಎಲ್ಲಿ, ರೋಮಾಪುರದಲ್ಲಿ 9:4-5.
ಅವರು ಇಸ್ರಾಯೇಲನ ವಂಶದವರು, ದೇವರು ಪುತ್ರರಾಗಿ ಸ್ವೀಕರಿಸಿದವರು ಆಗಿದ್ದಾರೆ. ಅವರಲ್ಲಿ ದೇವರ ತೇಜಸ್ಸಾನ್ನಿಧ್ಯವೂ ಇದೆ. ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡನು. ಅವರಿಗೆ ಧರ್ಮಶಾಸ್ತ್ರವು, ದೇವಾಲಯದಲ್ಲಿ ನಡೆಯುವ ಆರಾಧನೆಯು, ವಾಗ್ದಾನಗಳು ಕೊಡೋಣವಾದವು.
ನೋಡ್ರ.
ಅಬ್ರಹಾಂ,
ಹಾ,
ಇಸಾಕ್, ಯಾಕೋಬರು ಅವರ ಪಿತೃಗಳೇ. ಕ್ರಿಸ್ತನು ಶರೀರ ಸಂಬಂಧವಾಗಿ ಅವರ ವಂಶದಲ್ಲಿಯೇ ಹುಟ್ಟಿದವನು.
ನೋಡ್ರ,
ಆತನು ಎಲ್ಲಾದರ ಮೇಲೆ ಒಡೆಯನು, ನಿರಂತರ ಸ್ತುತಿ ಹೊಂದತಕ್ಕ ದೇವರು ಆಗಿದ್ದಾನೆ.
ನೋಡ್ರ ಏನ್ರಿ ಎಲ್ಲವೂ ಏನ್ರಿ ಇವ್ರದೇ ರೀ. ಯಾ ಲೇವಿಗಳಂತಂದ್ರೆ ಆದುಕೊಂಡ ಜನಾಂಗದವರು, ಅವರ ಎಲ್ಲ ಥರ ಆಶೀರ್ವಾದ ಐತಂದ್ರೆ ಆದರೆ ಏನೂ ಪ್ರಯೋಜನ. ಅದಕ್ಕೆ ರೋಮಾಪುರದಲ್ಲಿ ಹೇಳೋದು, ನೀತಿವಂತರು ಒಬ್ಬರೂ ಇಲ್ಲ, ಯಾರೂ ಇಲ್ಲ ಅಂತ ಕನ್ಕ್ಲೂಷನ್ ಮಾಡ್ಬಿಟ್ರು. ಅಂದರೆ ಯಾರೋ ಮನುಷ್ಯನ ಸಹಾಯ ಮಾಡೋಕ್ಕಾಗದೆ ಇರ್ಬೇಕಾದ್ರೆ ಕೊನೆಗೆ ಅದೇ ಮಾರ್ಗದಲ್ಲಿ ಯಾರು ಬರ್ತಾರೆ ಅಂದರೆ ಸಮಾರಿದವನು ಬರ್ತಾರೆ. ಸಮಾರಿ ಯಾರು ಅದೇ? ಸಮಾರಿದವನು ಯಾರು ಇದು?
ಜೀಸಸ್,
ಜೀಸಸ್. ಜೀಸಸ್
ಒಳ್ಳೆ
ಕ್ರೈಸ್ಟ್
ಸಮಾರ,
ಅದರ
ಒಳ್ಳೆ
ಅಯ್ಯೋ,
ಸಮಾರ್ಯದಲ್ಲಿ.
ಇವಾಗ ಜೀಸಸ್ ಕ್ರೈಸ್ಟು ಯಹೂದಿನಲ್ವಾ, ಅವ್ರಿಗೂ ಸಮಾರಿನಕ್ಕೆ ಏನು ಸಂಬಂಧ?
ಆದ್ರೆ ಇಲ್ಲಿ ಅದು ಕರುಣೆ ತೋರಿಸಿದನಲ್ಲ ಸರ್.
ಹಾಂ, ಬೈಬಲ್ ಇದೆಯಾ ಯೇಸು ಕ್ರಿಸ್ತು ಸಮಾರಿದವನು ಅಂತ?
ಒಳ್ಳೆ
ಎಸ್.
ಸಮಾರ್ಯದಲ್ಲಿ, ಒಳ್ಳೆ
ಒಳ್ಳೆ
ಸಮಾರ್ಯದಲ್ಲಿ.
ಸಮಾರಿದವನು. ಅಲ್ವರ ಎಲ್ಲಪ್ಪ ಅಂತಂದರೆ ಏನ್ರಿ ಓದ ನೋಡಿ ಕೆಲವು ವಾಕ್ಯಗಳು ತುಂಬ ಚೆನ್ನಾಗಿದೆ. ಯೋಹಾನ 4:9 ಓದಿ.
ಯಹೂದ್ಯರಿಗೂ ಸಮಾರ್ಯರಿಗೂ ಬಳಿಕೆ ಇಲ್ಲದಿರಲಾಗಿ ಆ ಸಮಾರ್ಯದವಳು ಆತನಿಗೆ, ಯಹೂದ್ಯನಾದ ನೀನು ಸಮಾರ್ಯದವಳಾದ ನನ್ನನ್ನು ನೀರು ಬೇಡುವುದು ಹೇಗೆ ಎಂದು ಹೇಳಿದಳು.
ನೋಡ್ರ
ಅದಕ್ಕೆ
ಯೇಸು ಕ್ರಿಸ್ತನಿಗೂ ಯಹೂದ್ಯರು ಸಂಬಂಧಿತ ಸಂಬಂಧ ಇಟ್ಕೊಳ್ತಾರಂತೆ ಇಬ್ರು. ಏನ್ರಿ ಏನ್ರಿ
ಇರಲಿಲ್ಲ.
ಈ ಅನ್ಟಚಬಲ್ ಥರ ನೋಡೋರಂತೆ, ಏನ್ರಿ ಅನ್ಟಚಬಲ್ಸ್ ಏನ್ರಿ ಕೀಳಾಗಿ ನೋಡೋರಂತೆ ಇವ್ರು. ಅವ್ರಿಗೂ ಸಂಬಂಧ ಇರ್ತಾರೆ. ಅದೇ ಥರ ಅವಾಗ ಎಕ್ಸಾಂಪಲ್ ಕೊಟ್ಟಲ್ಲ, ಊಟ ತಡಕ್ಕೆ ಹೋದಾಗ ಕೂಡ ಯೇಸು ಕ್ರಿಸ್ತನ ಶಿಷ್ಯನ ಸಮಾಧಿಯವರು ಸೇರಿಸ್ಲಿಲ್ಲ. ಅಂದರೆ ಸಮಾರಿದವ್ರನ್ನ ಯಹೂದ್ಯರು ತುಂಬ ಕೀಳಾಗಿ ಮಾಡೋರು, ದೂರದಲ್ಲಿ ಮಾಡೋರು ಅವ್ರನ್ನ ನೋಡೋರು ಅಲ್ಲರ. ಅದಕ್ಕೆ ಯೇಸು ಕ್ರಿಸ್ತನ ಹೆಂಗೆ ಗೊತ್ತಾ ಕರೆದ್ರು, ಸಮಾರಿದವನು ಅಂತ ಇನ್ನ ಕರೆದ್ರು. ಯೋಹಾನ 8:48 ಓದಿ. John 8:48.
ಅದಕ್ಕೆ ಯಹೂದ್ಯರು, ನೀನು ಸಮಾರ್ಯನು ದೆವ್ವ ಹಿಡಿದವನು ಆಗಿದ್ದಿ ಎಂದು ನಾವು ಹೇಳುವುದು ಸರಿಯಲ್ಲವೋ ಎಂದು ಹೇಳಲು,
ನೋಡ್ರ ಎಷ್ಟು ಕ್ಲೀನ್ ಆಗಿದೆ. ನೀನೇನಂತೆ, ನೀನು ಏನಂತೆ, ಸಮಾರ್ಯದವನು. ಯೇಸು ಕ್ರಿಸ್ತನಿಗೆ ಸಮಾರ್ಯದವ ಅಂತ ಹೆಸರು. ಹಂಗಾದ್ರೆ ಈ ಸಮಾರ್ಯದವನು ಯಾರಂತೆ? ಜೀಸಸ್ ಕ್ರೈಸ್ತ. ಎಷ್ಟು ಕ್ಲೀನ್ ಆಗಿದೆ. ಇಸ್ರೇ ಜನಗಳು ಸಮಾರ್ಯದವ್ರನ್ನ ಹೇಗೆ ಸೇರಿಸ್ತಾ ಇಲ್ಲೋ ಇದೇ ಥರ ಇಸ್ರೇ ಜನಗಳು ಯೇಸು ಕ್ರಿಸ್ತನ ಸೇರಿಸ್ತಾ ಇರಲಿಲ್ಲ. ಯೆಶಾಯ 53:3 ಹೇಳ್ತಾರೆ, ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೆ ಒಳಗಾದವನು, ವ್ಯಾಧಿ ಪೀಡಿತನು, ನಾನು ಜನರ ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೇನ್ರಿ ಒಳಗಾದವನು, ನಾವು ಅವನ ಲಕ್ಷ್ಯಕ್ಕೆ ತರಲಿಲ್ಲ. ಸಮಾಧಾನವನ್ನ ಕೇರ್ ಯಾವ ತರ ಮಾಡ್ತಾ ಇರ್ಲೋ, ಯಾರು ಕೇರ್ ಮಾಡ್ತಲ್ಲ ಯೇಸು ಕ್ರಿಸ್ತನ, ಯಾರು ಏನ್ ಮಾಡ್ತಲ್ಲ ಕೇರ್ ಮಾಡ್ತಾ ಇರ್ಲ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ, ಸಮಾರದವ್ರು ಊರಿಗೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಹಾಗಾದ್ರೆ ಸಮಾರದವ್ರಿಗೂ ಇಸ್ರೇಲ್ ಜನಗಳಿಗೆ ಯಾವ ಥರ ಸಂಬಂಧ ಇರಲೋ, ಯೇಸು ಕ್ರಿಸ್ತನ ಇಸ್ರೇಲ್ ಜನಗಳನ್ನು ಇಡೀ ಲೋಕ ಜನಗಳು ಕೇವಲವಾಗಿ ಏನು ಮಾಡೋರು, ಟ್ರೀಟ್ ಮಾಡೋರು. ಆದರೆ ಅವರೇ ಮನುಷ್ಯನ ನೋಡ್ಬಿಟ್ಟು ಏನು ಮಾಡುತ್ತೆ, ಕನಿಕರ ಪಟ್ಟರು. ಅಲ್ಲರೆ ಏನು ನೋಡ್ತೀವಿ ನಾವು, ಅವನು ಕನಿಕರ ಪಟ್ರಂತೆ. ಅಲ್ಲರ ಅದಕ್ಕೆ ಯೇಸು ಕ್ರಿಸ್ತನಿಗೆ ಮನುಷ್ಯನ ನೋಡ್ಬಿಟ್ಟು ಏನು ರೀ, ಈ ಥರ ಬಿದ್ದಿರೋ ಅಂಥ ದುರಾವಸ್ಥೆ ಬಿದ್ದಿದ್ದು ನೋಡ್ಬಿಟ್ಟು ಯೇಸು ಕ್ರಿಸ್ತನಿಗೆ ಆಗಲ್ಲ ರೀ, ಕಷ್ಟ ಸಂಕಟಗಳು ಬಿದ್ದಿರೋ ಮನುಷ್ಯನ ನೋಡ್ಬಿಟ್ಟು ಅವ್ರಿಗೆ ದುಃಖ ಆಗ್ತದೆ, ಅವನ ಸಹಾಯ ಮಾಡೋಕ್ಕೆ ಬರ್ತಾರೆ. ನೋಡಿ ಹೇಳೋದ್ರಲ್ಲಿ ಜ್ಞಾನೋಕ್ತಿ 8ನೇ ಅಧ್ಯಾಯ 30 ಮತ್ತು 31 ಓದಿ.
ನಾನು
ನಾನು
ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ ಯಾವಾಗಲೂ ಆತನ ಮುಂದೆ ವಿನೋದಿಸುತ್ತಾ ಆತನ ಆ ಭೂಲೋಕದಲ್ಲಿ ಉಲ್ಲಾಸಿಸುತ್ತಾ ಮಾನವ ಸಂತಾನದಲ್ಲಿ ಹರ್ಷಿಸುತ್ತಾ ಇದ್ದೇನೆ.
ನೋಡ್ರ, ಯೇಸು ಕ್ರಿಸ್ತ ಎಲ್ಲರಂತೆ ಪರಲೋಕದಲ್ಲಿ ದೇವರ ಸನ್ನಿಧಾನದಲ್ಲಿ ಬಿಟ್ಟರೆ ಅಲ್ಲಿ ಸಂತೋಷ ಪಡ್ತಾರೆ, ಬಿಟ್ಟರೆ ನೆಕ್ಸ್ಟ್ ಅಲ್ಲಿ ಸಂತೋಷ ಪಡ್ತಾರಂತವರು.
ಭೂಲೋಕದಲ್ಲಿ
ಬರ್ಕೊಳ್ರಿ, ಭೂಲೋಕದಲ್ಲಿ ಉಲ್ಲಾಸಿಸುತ್ತಾ ಯಾರ
ಮಾನವ
ನಡುವೆ, ಮನುಷ್ಯ
ಸಂತಾನದಲ್ಲಿ
ಸಂತಾನದಲ್ಲಿ. ನೋಡ್ರ, ಮನುಷ್ಯ ನಡುವೆ ಎಲ್ಲರ, ಇವಾಗ ಮಕ್ಳುಗಳು, ನಮ್ಮನೆ ಮಕ್ಳುಗಳು, ಹೇ ರಜಾ ಇದೆ ಎಲ್ಲೂ ಹೋಗ್ಬಿಡ್ರ, ಮನೇಲಿರೋ ಬಿಸಿಲಿದೆ ಎಲ್ಲೂ ಹೋಗ್ಬಿಡ್ರಿ ಅಂತಾರೆ. ಏನು ಮಾಡ್ತಾರೆ ಮಕ್ಕಳು, ಅವ್ರ ಅಪ್ಪ ಅಮ್ಮನ ಜೊತೆಗೆ ಆಟ ಆಡಬೇಕು, ಇಲ್ಲ ನೆಕ್ಸ್ಟ್ ಇಲ್ಲಿ ನೋಡ್ತಾರೆ ಆಟ ಆಡಕ್ಕೆ.
ನನ್ನ ಜೊತೆಗೂ
ಹಾಂ ಫ್ರೆಂಡ್ಸ್, ಏ ಬಾರ ಅಂದ್ರೆ ಬರ್ಲ ಹೋಗಪ್ಪ, ಏ ಬರ್ಲ ಹೋಗು, ನಾ ಬತ್ತಿನ ಹೋಗು, ನಾ ಬತ್ತಿನ ಹೋಗು. ಏನೇ ಬಿಸಿಲಿದ್ರಿ, ಯಾವ ಆ ಗಲೀಜಲ್ಲಿ ಆಟ ಆಡಬೇಕು, ಆ ಭೂಮಿಯಲ್ಲಿ ಆಟ ಆಡ್ಬೇಕು, ಗ್ರೌಂಡಲ್ಲಿ ಆಟ ಆಡ್ಬೇಕು, ಧೂಳಾಗಲಿ ಮಣ್ಣಾಗಲಿ ಎದ್ದು ಬಿದ್ದು ಬಟ್ಟೆಲ್ಲಿ ಆಡ್ಕೊಂಡು, ಓ ನೋ ಪ್ರಾಬ್ಲಮ್, ವಿಲ್ ಬಿ ಇಯರ್ಲಿ. ಅದೇ ಥರ ಕ್ರಿಸ್ತನ್ ನೋಡ್ರಿ ಅಂತೀನಿ, ಪರಲೋಕದಲ್ಲಿ ದೇವ್ರು ಬಿಟ್ಟರೆ ನೆಕ್ಸ್ಟ್ ಅವ್ರಿಗೆಲ್ಲಪ್ಪ ಸಂತೋಷನೇ, ಮನುಷ್ಯ ಸಂತಾನ. ಮನುಷ್ಯ ಪಾಪದಲ್ಲಿ ಬಿದ್ದು ಮೈಯೆಲ್ಲ ಗಾಯ ಮಾಡ್ಕೊಂಡಿದ ತಕ್ಷಣ ಯೇಸು ಕ್ರಿಸ್ತನ ಸಹಿಸ್ಕೊಳಕ್ಕಾಗಲ್ಲ. ಈಗ ದೇವ್ರೆ ನಾನು ಹೋಗ್ತೀನಿ, ನನ್ನ ಕಳಿಸ್ಕೊಡೋ ದೇವ್ರು ಅಂದ್ರೆ ಯೇಸು ಕ್ರಿಸ್ತನ ದೇವ್ರು ಕಳಿಸ್ಕೊಟ್ರು. ಬಂದಿದ ತಕ್ಷಣ ಮೈಯೆಲ್ಲ ಏನು ಮಾಡ್ತಾರೆ, ಗಾಯಗಳನ್ನ ತೊಳಿತಾರೆ, ಗಾಯ ಕಟ್ತಾರೆ. ಏನು ಕೊಟ್ರಂತೆ, ಎಣ್ಣೆ ಮತ್ತೆ ಏನು ರೀ,
ಎರಡು
ದ್ರಾಕ್ಷರಸ. ಎಣ್ಣೆ ಮತ್ತೆ ದ್ರಾಕ್ಷರಸ, ಎಣ್ಣೆ ಅಂದ್ರೆ ಏನು, ಪವಿತ್ರ ಆತ್ಮ. ದ್ರಾಕ್ಷರಸನ ಏನು ರೀ, ದೇವರ ವಾಕ್ಯ.
ಓಕೆ
ಅಲ್ದರ ಯೇಸು ಕ್ರಿಸ್ತ ಏನು ತಂದಿದ್ರೆ, ಪವಿತ್ರಾತ್ಮ ಏನು ಕೊಟ್ಟಿರೋದು ಓದಿದ್ದೀರಿ, ಯೆಶಾಯ 61:1-3.
ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೆ. ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಮನಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರ್ಷ, ನಮ್ಮ ದೇವರು ಮುಯ್ಯಿ ತೀರಿಸುವ ದಿನ, ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ ಶಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ.
ಏನಕ್ಕಂತೆ, ದೇವ್ರ ಪವಿತ್ರಾತ್ಮ ಕೊಟ್ಟಿರೋದು. ಕರ್ತನಾದ ಯಹೋವನು ಆತ್ಮವು ನನ್ನ ಮೇಲಿದೆ, ದೇವರು ನನ್ನ ಅಭಿಷೇಕ ಮಾಡಿದರೆ, ಎಣ್ಣೆ ಕೊಟ್ಟಿದ್ದಾರೆ. ಏನಕ್ಕೆ ಎಣ್ಣೆ ಅಪ್ಪ ಕೊಟ್ಟವ್ರೆ, ಬಡವರಿಗೆ ಶುಭ ವರ್ತಮಾನವನ್ನು ಸಾರು. ಅದರ ಕಷ್ಟದಲ್ಲಿ ನೋವಲ್ಲಿ ದುಃಖದಲ್ಲಿ ಬಿದ್ದಿರೋರಿಗೆ, ಅದರ ಬೂದಿಯಲ್ಲಿ ಬಿದ್ದವ್ರಿಗೆ, ಅದರ ಶೋಕದಲ್ಲಿ ಬಿದ್ದಿರೋರಿಗೆ ಏನು ಮಾಡಿ, ನೀನು ಹೋಗ್ಬಿಟ್ಟ ಅಲ್ಲಿ ಅವ್ರಿಗೆ ಶಿರೋಭೂಷಣನ ಕೊಡು, ದುಃಖದಲ್ಲಿರೋರಿಗೆ ಏನು ಮಾಡ್ರಿ ನೀನು, ಆನಂದ ತೈಲವನ್ನು ಕೊಡು. ನೋಡ್ರ, ಎಣ್ಣೆ ಮತ್ತು ದ್ರಾಕ್ಷರಸ, ಪವಿತ್ರ ಆತ್ಮನ ಕೊಟ್ಟಿದ್ದೆ ಯೇಸು ಕ್ರಿಸ್ತನಿಗೆ. ಅಂದರೆ ಹೋಗ್ಬಿಟ್ಟು ಏನು ಮಾಡೋ ನೀನು, ಎಲ್ಲ ಶ್ರೀಮಂತ್ರ ಮನೆಗೆ ಹೋಗು, ಲಾರ್ಡ್ ಲಖಪತಿಗಳು ಅದರ ಕೊಟ್ಟಾಧೀಶರ ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಸಂತೋಷ ಹೇಳು ಅಂತ ಹೇಳ್ತಾರೆ. ನೋ ಅವ್ರ ಮೇಲೆ ದುಃಖ ಇರಲ್ಲ, ಕಷ್ಟ ಸಂಕಟ ವೇದನೆ ಕಷ್ಟದಲ್ಲಿರೋ ಮನೆಗಳಿಗೆ ಹೋಗು, ಸಂತೋಷ ಪಡಿಸೋರ್ನ. ನೀನು ವಾಕ್ಯಗಳ ಮುಖಾಂತರ ಅವ್ರಿಗೆ ಸಂತೈಸು ಅಂತ ಏನು ಮಾಡಿದ್ರು, ಇದನ್ನೇ ಯೇಸು ಕ್ರಿಸ್ತ ಮಾಡ್ರು. ಈ ಒಂದು ದ್ರಾಕ್ಷರಸ ಮತ್ತು ಎಣ್ಣೆಯಿಂದ ಅವ್ರ ಕಾಯಿಲೆಗಳು ಮಾಡ್ರು ಕಟ್ಟಿದ್ರು, ಅದರ ವಾಸಿ ಹೋಗೋಯ್ತಾ ಇಲ್ಲ. ಅದೇ ಮಾಡ್ತಾರೆ, ಛತ್ರಕ್ಕೆ ಕರ್ಕೊಂಡ್ಬಂದ್ಬಿಡಿ ಅಂತ ಹೇಳ್ತಾರೆ. ಛತ್ರಕ್ಕೆ ಹೆಂಗೆ ಕರ್ಕೊಂಡೋದ್ರು, ತನ್ನ ಕತ್ತೆ ಮೇಲೆ ಕರ್ಕೊಂಡೋದ್ರು. ಅವ್ರು ಕೇಳಿ ಹೇಳಿಬಿಟ್ರು ಅಂದ್ರೆ ಅದೇ ಕತ್ತೆ ಮೇಲೆ ಕರ್ಕೊಂಡೋದ್ರು. ಕತ್ತೆಯನ್ನೇ ನೀವು ಹೇಳ್ರಿ, ಬೈಬಲ್ ಕತೆ ಅಂದ್ರೆ ಏನು,
ಶಾಂತಿ.
ಶಾಂತಿ ಯಾರು ಅದು ಶಾಂತಿ, ಏನು ಗೊತ್ತ ಕತ್ತೆ ಅಂದರೆ, ಅವ್ರಿಗೆ ಕ್ಲೂ ಕೊಡ್ತೀನಿ ನೋಡಿ, ಥಿಂಕ್ ಮಾಡಿ. ಅದರ ಹೆಂಗೆ ಅಂದರೆ, ಇವಾಗ ಯೇಸು ಕ್ರಿಸ್ತು ಏನ್ರಿ ಯೆರೂಸಲೇಮಿಗೆ ಬರ್ತಾರಪ್ಪ,
ಯಾರು ಉಪಯೋಗಿಸಲಾರದಂತ
ಯಾರು
ಚರ್ಚ್
ಉಪಯೋಗಿಸೋದಾಗ,
ಚರ್ಚ್
ಕರೆಕ್ಟು. ಆ ಕತ್ತೆ ಮೇಲೆ ಯಾವ ಮನುಷ್ಯನ ಕೂತಿರಲಿಲ್ಲ. ಆಮೇಲೆ ನೋಡ್ರಿ, ಯೇಸು ಕ್ರಿಸ್ತು ಆ ಕತ್ತೆ ಮ್ಯಾಗ ಕೂತ್ಕೊಂಡ್ ಬರ್ತಾರೆ, ಆ ಕತ್ತೆ ಗಲಾಟೆ ಮಾಡ್ತಾ ಸೈಲೆಂಟ್ ಆಗಿತ್ತು.
ಸಮಾಧಾನ
ಅದರ
ಅವನವಳಿಗೆ.
ಹೇಳಿದ ತಕ್ಷಣ ಕರೆಕ್ಟಾಗಿ ಕರ್ಕೊಂಡು ಹೋಗಿ ಬಿಡ್ತೊಂಡಿಂತೀನಿ. ಅದರ ಯಾಕೆ ಕತ್ತೆ ಸೈಲೆಂಟಾಗಿ ಹೋಗಿದ್ದೆ ಅವತ್ತು, ಏನು ಕಾರಣ? ಕತ್ತೆ ನೀವೇ ಹೇಳ್ರಿ, ಕತ್ತೆ ಹೇಳಿ ಮತ್ತೆ ಕೇಳ್ತಾರ ಹೋಗ್ಲಿ.
ಇಲ್ಲ
ಹೇಳಲ್ಲ ಸರ್.
ಹಾಂ, ಚೆನ್ನಾಗಿ ಹೊಡೆಯದೆ ನಾವೆಲ್ಲ ನೋಡಿದ್ರು ಬರೀ ಒದೇದೇ ನೋಡಿದ್ದೀರಿ ಅದನ್ನ, ಅದು ಉಲ್ಟಾ ತಿರುಗಿ ಹೊಡೆದಿದ್ದು ನಾವೆಲ್ಲ ರೇರಾಗಿ ನೋಡಿರ್ತೀರಿ, ಅದು ಒದಿತಾರೆ. ಅದರ ಕತ್ತೆ ಬಂದ್ಬಿಟ್ಟು ಸ್ಟಬ್ಬನ್ ಅನಿಮಲ್, ಹೇಳಿ ಮತ್ತೆ ಕೇಳಲ್ಲ. ಅದು ಯೇಸು ಕ್ರಿಸ್ತನ ಟೈಮಲ್ಲಿ ಆ ಕತ್ತೆ ಆದ್ಮೇಲೆ ಯಾವತ್ತೂ ಯಾರು ಕೂತಿಲ್ಲ, ಸೈಲೆಂಟಾಗಿ ಹೊರಟೋಯ್ತು. ಏನು ಕೊಟ್ಟೋಯ್ತು ಗೊತ್ತಾ? ಏನಕ್ಕೆ ಕತ್ತೆ ಸೈಲೆಂಟಾಗಿ ಹೋಯ್ತು ಅವತ್ತು?
ದೇವಾದಿ ದೇವನ್ ಕೂತಿದಾರಂತ
ಹಾಂ, ಅದಕ್ಕ ಏನಕ್ಕೆ ಗೊತ್ತಾ ಹೋಗಿರೋದು?
ಜನರನ್ನ
ತಾವ
ನೋಡಿ,
ಜನ್ಗಳು
ಜನರು
ನೋಡಿರೋದು.
ಎಲ್ಲ
ಹಾಂ ಹೇಳಿ.
ಅದಕ್ಕೆಲ್ಲ ಬಟ್ಟೆ ಎಲ್ಲ ಹಾಕಿ ಹಾಕ್ತಾ ಇರ್ತಾರಲ್ವ.
ಓ, ಅದಕ್ಕೆ ಇವಾಗ ನಾನು ಹೇಳ್ತೀನಿ, ಥಿಂಕ್ ಮಾಡಿ, ಈ ಥರ ಇರ್ಬೋದಂತ ಥಿಂಕ್ ಮಾಡಿ. ಓಕೆ, ಹೆಂಗೆ ಅಂದರೆ ಸಾಮಾನ್ಯವಾಗಿ ಕತ್ತೆ ಮೇಲೆ ಏನಾಗ್ತಾರೆ ಜನಗಳು? ಭಾರ
ಭಾರವಾದ
ಭಾರ
ಹೊರೆ
ಆಗ್ತಾರೆ,
ಹಾಕ್ತಾರೆ ಅವರು.
ಭಾರ
ಅವ್ರು
ಆಗಿರೋ
ಹೊರೆ
ಬಟ್ಟೆ ಎಲ್ಲ ಹಾಕ್ಬಿಟ್ಟು
ಹಾಕ್ಬಿಟ್ಟು
ಅದಕ್ಕೆ ಸಿಕ್ಕಾಪಟ್ಟೆ ಲೋಡ್ ಹಾಕ್ಬಿಟ್ಟು ತಗೊಂಡೋಗು ಅಂತಂತಾರೆ.
ಹೌದು ಸರ್,
ಆದರೆ ಅವತ್ತಿನ ದಿನ ಸ್ಪೆಷಲ್ ರೀ,
ಅದು ನಮ್ಮ
ಎಲ್ಲ
ಸ್ವಾಮಿ
ಬಟ್ಟೆ ಕತ್ತೆ ಮೇಲೆ ಹಾಕೋ ಬದಲು ಎಲ್ಲ ಬಟ್ಟೆನ ಎಲ್ಲ ಹಾಕ್ಬಿಟ್ಟಾರೆ ರೋಡ್ ಮೇಲೆ ಹಾಕ್ಬಿಟ್ಟಾರೆ.
ರೋಡ್ ಮೇಲೆ
ಹ್ಮ್,
ಹಾಕಿರೋದು
ರೋಡ್ ಮೇಲೆ
ಅರಸನ್
ಹಾಕ್ಬಿಟ್ಟು
ಅಂತ ಬಂದ್ರೆ
ಕತ್ತೆನ ವೆಲ್ಕಮ್ ಮಾಡ್ತಾವ್ರೆ, ಕುತ್ತಿಗೆ ಆಶ್ಚರ್ಯ.
ಅರಸನ್ ಅಂತ
ಈಗೇನಪ್ಪ ಇದು,
ಬಂದ್ರೆ
ನನಗೆ ಯಾರೋ ಈ ಥರ ರೆಡ್ ಕಾರ್ಪೆಟ್ ವೆಲ್ಕಮ್ ಯಾವತ್ತೂ ಕೊಡ್ಲಿಲ್ವಲ್ಲ ಅಂತ ಕತ್ತೆ ಡೀಸೆಂಟಾಗಿ ಬರೋಕ್ಕೆ ಶುರು ಆಗೋಯ್ತು. ಮೇಲೆ ಒಬ್ರು ಕೂತಾರೆ, ಕೂತಿರ್ಲಿ ಬಿಡಿ ನಮ್ಗೇನು ಡಿಸ್ಟರ್ಬೆನ್ಸ್ ಇಲ್ವ ಅಂತ ಸೈಲೆಂಟಾಗಿ ಏನಾಯ್ತದ ಬಂದೇ ಬಿಡ್ತು. ಆ್ಯಕ್ಚುಲಿ ಜನಗಳು ಬಟ್ಟೆ ಹಾಕಿದ್ದು ಕತ್ತೆಗ ಯಾರಿಗೆ?
ಯೇಸು
ಯೇಸು
ಸ್ವಾಮಿಗೆ.
ಯೇಸು ಸ್ವಾಮಿಗೆ. ಜನಗಳು ವೆಲ್ಕಮ್ ಮಾಡಿದ ಕತ್ತೆನ ಅಥವಾ ಯೇಸು ಸ್ವಾಮಿನ?
ಯೇಸು
ಹಾ,
ಸ್ವಾಮಿನ
ಸ್ವಾಮಿಯನ್ನು.
ಹಂಗಾರೆ ಕತ್ತೆ ಅನ್ನ ಏನು ಗೊತ್ತಾ, ಸಭೆ. ಸಭೆಯನ್ನ ಎಲ್ಲರೂ ವೆಲ್ಕಮ್ ಮಾಡ್ತಾರೆ, ಅಯ್ಯೋ ಬನ್ನಿ ವಾಕ್ಯನ್ ಕೇಳಿ ನಮ್ಮ ಮನೆಗೆ ಬನ್ನಿ ಅಂತಂದ್ಬಿಟ್ಟು ಜನಗಳು ಹೇಳ್ತಾರೆ ಅಂತಾರೆ. ಏನಕ್ಕೆ ಹೇಳ್ತಾರೆ ಹೇಳಿ? ಕತ್ತೆ ಕೇಳೋದ? ಕತ್ತೆ ಅಲ್ಲಪ್ಪ, ನಮ್ಮ ಮೇಲೆ ಇದೆ ಗೊತ್ತಾ. ಕತ್ತೆ ಮೇಲೆ ಒಬ್ರು ಅವ್ರೆ,
ಒಂದು ಕತ್ತೆ
ಸಭೆ
ಇದ್ದಂಗೆ
ಮೇಲೆ ಒಬ್ರು
ಸರ್.
ಇರೋದು ಯಾರು? ಸಭೆಗೆ ತಲೆ ಯಾರು?
ಯೇಸು ಕ್ರಿಸ್ತನು. ಯೇಸು
ಹಾ,
ಸ್ವಾಮಿ
ಯೇಸು ಕ್ರಿಸ್ತನ್ ಇರೋದ್ರಿಂದ ಬೆಲೆ. ಒಂದ್ಸತಿ
ಬೆಲೆ.
ಯೇಸು ಕ್ರಿಸ್ತನ ಕೆಳಗಡೆ ಇಳಿಸ್ಬಿಟ್ಟು ನೋಡ್ರಿ, ನಮ್ಮನ್ನ ಯೇಸು ಕ್ರಿಸ್ತನ್ ತಲೆಯಾಗಿ ಇಟ್ಕೊಂತೀರಾ ಏನ್ರಿ? ನಾವು ಯೇಸು ಕ್ರಿಸ್ತನ್ ನಮ್ಮ ತಲೆಯಾಗಿ ಇಡ್ತೀರಾ? ಅವ್ನು ಸ್ವಲ್ಪ ಕೆಳಗೆ ಇಟ್ಬಿಟ್ಟು ನೀವು ಹಂಗೆ ನಿಂತ್ಕೊಳ್ಳಿ, ನಮಗೆ ಬೆಲೆನೇ ಇರಲ್ಲ. ಕರೆಕ್ಟಾ? ನೋಡಿ, ನೀವೆಲ್ಲ ಇಷ್ಟು ವಾಕ್ಯ ಕೇಳಕ್ಕೆ ಬರ್ತೀರಾ ನೋಡಿ, ಹೆಚ್ಚು ಕಮ್ಮಿ 1.5 ವರ್ಷ ಆಗೋಯ್ತಪ್ಪ. ಹಾಂ, ಏನೇ ವಾಕ್ಯ ಕೇಳಕ್ಕೆ ಬರ್ತಾ ಇದ್ದೀರಾ? ನನ್ನ ಮಕ್ಕಳು ನೋಡ್ಕೊಂಡು ಬರ್ತಾ ಇದ್ದೀರಾ?
ಇಲ್ಲ ಸರ್.
ಸರಿ, ದೇವರ ವಾಕ್ಯ
ಹೌದು
ಕರೆಕ್ಟಾ? ಹೌದಾ ಇಲ್ವಾ? ದೇವ್ರ ವಾಕ್ಯ ನೋಡ್ತಾ ಬರ್ತಾರೆ ನೀವು?
ಸರ್.
ಇವಾಗ ನಾನು ದೇವ್ರ ವಾಕ್ಯ ಹೇಳಿದಿರಾ ನಿಮಗೆ, ಜೋಕ್ಸು, ಸಾಕ್ಷಿಗಳು, ಜಿಲ ಜಿಲ, ಗಿಲ ಗಿಲ, ಕಲ ಕಲ ಅಂತ ಅನ್ಕೊಂಡು ತಮಾಷೆ ಮಾಡ್ಕೊಂಡಿದ್ರೆ ನೀವು ಬರ್ತೀರಾ?
ಇಲ್ಲ ಸರ್, ಒಂದಿನ ಬರ್ತೀನಿ, ಒಂದಿನ ಕೈ ಕೊಡ್ತೀವಿ.
ಹಾಂ, ಕೈ ಕೊಡ್ತೀರಾ ಅಲ್ವರ? ಸಂಡೆ ಆದರೂ ಕೂಡ ಸಭೆಗೆ ಹೋಯ್ತೀರ ಪರವಾಗಿಲ್ಲ. ಹಾಂ ಅಲ್ವರ? ಸರಿ, ನೋಡ್ಬೇಕ್ರೆ ಅದಕ್ಕೆ ಕತ್ತೆಗೆ ಬೆಲೆ ಇಲ್ಲ ರೀ. ಏನ್ರಿ, ನಮಗೆಲ್ಲ ಬೆಲೆ ಇಲ್ಲ, ನಮಗೆ ಬೆಲೆ ಏನಪ್ಪ? ಕ್ರಿಸ್ತನಿದ್ದನೇ ಬೆಲೆ. ಹಂಗಾರೆ ಏನಪ್ಪ ಅಂದ್ರೆ, ಈ ಕತ್ತೆ ಮೇಲೆ ಆ ಮನುಷ್ಯನ ಕೂಡಿಸ್ಕೊಂಡು ಹೋಗಿ ಸೀದಾ ಛತ್ರಕ್ಕೆ ಬಿಡ್ತಾನೆ ಹೆಂಗ ಗೊತ್ತಾ ಮೀನಿಗೋ? ಸಭೆ ಮುಖಾಂತರನೇ ಏನ್ರಿ ಇಡೀ ಲೋಕ ಜನಗಳಿಗೆ ರಕ್ಷಣೆ ಆಗ್ತಾರೆ. ಅಂದ್ರೆ ಅರ್ಥ ಏನು ಅಂದ್ರೆ, ಒಂದ್ಸತಿ ಸಭೆ ಎತ್ತಲ್ಪಟ್ಟಿದ ಮೇಲೆ, ಸಭೆ ಕಂಪ್ಲೀಟ್ ಆಗಿದ್ಮೇಲೆ ಇಡೀ ಲೋಕ ಜನಗಳಿಗೆ ಏನಾಗ್ತದೆ? ರಕ್ಷಣೆ ಬರ್ತದೆ. ಎಲ್ಲಿದೆ ವಾಕ್ಯ ಓದೋ ನೋಡಿದ್ರಲ್ಲಿ? ರೋಮಾಪುರದಲ್ಲಿ 11ನೇ ಅಧ್ಯಾಯ 25 ಮತ್ತು 26 ಓದಿ.
ಸಹೋದರರೇ, ನಿಮ್ಮನ್ನು ನೀವೇ ಬುದ್ಧಿವಂತರೆಂಬುದಾಗಿ ಎಣಿಸಿಕೊಳ್ಳದಂತೆ, ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ಇಸ್ರಾಯೇಲರಲ್ಲಿ ಒಂದು ಪಾಲು ಜನರಿಗೆ ಉಂಟಾದ ಮೊಂಡತನವು ಯಾವಾಗಲೂ ಇರದೆ, ಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು.
ನೋಡ್ರೆ ಏನ್ರಿ, ಇಸ್ರೇಲ್ ಜನಗಳ ಮೊಂಡತನ ಉಂಟಾಗಿದೆ ಎಲ್ಲಿವರೆಗೂ? ಏನ್ರಿ, ದೇವ್ರ ರಾಜ್ಯದಲ್ಲಿ ಸಮುದಾಯ ಸೇರ ತನಕ ಮಾತ್ರ ಅಲ್ಲ. ನಾನು ಏನ್ರಿ, ಸಭೆ
ಸಮುದಾಯ
ಕಂಪ್ಲೀಟ್ ಆಗೋ ತನಕ ಮಾತ್ರ, ಆಮೇಲೆ ಇಡೀ ಲೋಕ ಇಸ್ರೇಲ್ ಜನಗಳ ರಕ್ಷಣೆ ಹೊಂದ್ತಾರೆ ಅಂತ ವಾಕ್ಯನ ಐತಿ. ಕರೆಕ್ಟಾ? ಇವತ್ತು ಇಸ್ರೇಲ್ ಜನಗಳ ರಕ್ಷಣೆ ಬಂದಿಲ್ಲ ಅನ್ನೋ ಗೊತ್ತಾ ಮೇನ್ಗೋ? ದೇವರು ಸಭೆನ ಕಂಪ್ಲೀಟ್ ಆಗೋದಕ್ಕೋಸ್ಕರ ವೆಯ್ಟ್ ಮಾಡ್ತಾವ್ರಿ. ಇನ್ನೊಂದು ವಾಕ್ಯ ಓದೋ ಅಂತೀನಿ ಇಲ್ಲಿ. ಹಾಂ, ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 14ರಿಂದ 18 ಓದಿ.
ಸಹೋದರರೇ, ನಾನು ಹೇಳುವುದನ್ನು ಕೇಳಿರಿ. ದೇವರು ಮೊದಲಲ್ಲಿ ಅನ್ಯ ಜನರನ್ನು ಕಟಾಕ್ಷಿಸಿ ನೋಡಿ, ತನ್ನ ಹೆಸರಿಗಾಗಿ ಅವರೊಳಗಿಂದ ಒಂದು ಪ್ರಜೆಯನ್ನು ಆರಿಸಿಕೊಂಡ ವಿಧವನ್ನು ಸಿಮೆಯೋನನ್ನು ವಿವರಿಸಿದನಷ್ಟೇ. ಇದಕ್ಕೆ ಪ್ರವಾದಿಗಳ ಮಾತುಗಳು ಒಪ್ಪುತ್ತವೆ. ಹೇಗೆಂದರೆ, ಇದಾದ ಮೇಲೆ ನಾನು ಹಿಂತಿರುಗಿ ಬಂದು ದಾವೀದನ ಬಿದ್ದು ಹೋಗಿರುವ ಗುಡಾರವನ್ನು ಎತ್ತುವೆನು.
ಅದರಲ್ಲಿ ಹಾಳಾದದ್ದನ್ನು ನಾನು ಸರಿ ಮಾಡಿಸಿ ಅದನ್ನು ನೆಟ್ಟಗೆ ನಿಲ್ಲಿಸುವೆನು. ಮನುಷ್ಯ ಜಾತಿಯ ಉಳಿದ ಜನಗಳು, ಅಂದರೆ ದೇವ ಜನರೆನಿಸಿಕೊಳ್ಳುವ ಸಕಲ ಜನಾಂಗಗಳು ಕರ್ತನನ್ನು ಹುಡುಕುವವರಾಗಿರಬೇಕೆಂದು ಆದಿಯಿಂದ ಈ ಕಾರ್ಯಗಳನ್ನು ತಿಳಿಯಪಡಿಸುವ ಕರ್ತನು ನುಡಿಯುತ್ತಾನೆ ಎಂದು ಬರೆದದೆ.
ಏನಕ್ಕಂತೆ ಬಿದ್ದೋಗಿರೋ ದಾವಿದನ ಗುಡಾರ ಕಟ್ಟೋದು, ಇಡೀ ಲೋಕ ಜನಗಳು ದೇವನ ಹುಡ್ಕೋದಕ್ಕೆ ಅನುಕೂಲ ಆಗಲಿ ಅಂತ. ಅದಕ್ಕೆ ಇಡೀ ಲೋಕ ಜನಗಳು ರಕ್ಷಣೆಗೆ ಬರಬೇಕು ಅಂದರೆ ಸಭೆ ಏನಾಗಬೇಕು, ಫಸ್ಟು ಕಂಪ್ಲೀಟ್ ಆಗಬೇಕು. 144,000 ಜನ ಏನಾಗಬೇಕು, ಇನ್ನೂ ಕಂಪ್ಲೀಟು ಆಗಬೇಕು. ಕಂಪ್ಲೀಟ್ ಆಗಿದೆಯಾ? ಇಲ್ಲ, ಸೀಟ್ ಏನಾಗಿದೆ, ಇನ್ನೂ ಖಾಲಿ ಇದೆ.
ಇಲ್ಲ
ಹಾಂ, ನಿಮಗೂ ಒಂದು ಚಾನ್ಸ್ ಕೊಟ್ಟವ್ರೆ, ಸೀಟ್ ಮೇಲೆ ಕೂತ್ಕೊಳೋಕೆ ಆಸೆ ಇದೆಯಾ? ಹಾಂ, ನಾವು ಕತ್ತೆ ಆಗಬೇಕು ಅಂತ ಆಸೆ ಇದೆಯಾ? ಎಸ್
ದೇವಪುತ್ರನು
ಅಲ್ವರ, ಅದಿಗೆ ಹೊಣಿತೀನಿ. ರೋಮಾಪುರದಲ್ಲಿ 8:19. ಹ್ಞೂ,
ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು.
ನೋಡ್ರ, ಅದಕ್ಕೆ ಹೇಳೋದು ದೇವಪುತ್ರರು 144,000 ಜನ ಯಾವಾಗಪ್ಪ ವೋಟ್ ಔಟ್ ಮುಗಿಸ್ಬಿಟ್ಟು ಇಡೀ ಲೋಕೋಜ್ಗಳು ಏನ್ ಮಾಡ್ತಾರೆ, ಬಹು ಲವಲವಿಕೆಯಿಂದ ಕಾತರದಿಂದ ಕಾಯ್ತಾವ್ರಿ ಅಲ್ರ. ಅನ್ನ ಕರ್ತನಲ್ಲಿ ಇಪ್ಪಿತ್ತಿನ ಕತ್ತೆ ಮುಖ ತಲ್ಕೊಂಡೋಗ್ತಾರೆ ಛತ್ರಕ್ಕೆ. ಛತ್ರ ಅಂದ ಏನಪ್ಪ ಅಂದ್ರೆ, ಏನ್ರಿ ದೇವ್ರ ಪ್ರೊಟೆಕ್ಷನ್. ದೇವರು ಅವನ ಮನುಷ್ಯನ ಕೈ ಬಿಡಲಿಲ್ಲ, ತನ್ನ ಮಗನ್ನೇ ಕಳ್ಸಿಕೊಟ್ರು ಅವ್ರಿಗೆ ಅಂತ ಒಂದು ಪ್ಲಾನ್ ಏನ್ ಮಾಡೋರೆ ದೇವರು ಮಾಡೋರೆ. ದೇವ್ರ ಮನುಷ್ಯನ ಕೈ ಬಿಟ್ಬಿಟ್ರ? ಇಲ್ಲ ರೀ, ಎಲ್ಲ ಮನುಷ್ಯರಿಗೂ ಪ್ಲಾನ್ ಮಾಡ್ರ ಹೌದಾ ಇಲ್ವಾ? ನೀವು ನೋಡಿ ಇಷ್ಟು ವರ್ಷದ ಪಾಠ ಕೇಳಿದ್ರ ನೀವು ಅಲ್ವರ? ಸತ್ತವ್ರ ಎಲ್ಲಾರ್ಗು ಒಂದು ಪ್ಲಾನ್ ಮಾಡಿದಾರ ದೇವರು?
ಮಾಡಿದ್ದಾರೆ.
ಮಾಡಿದ್ದಾರೆ. ಇವಾಗ ಸತ್ತವರೆಲ್ಲ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದಿರೋರೆಲ್ಲ ಎಲ್ಲಿ ಹೋಗ್ತಾರೆ, ಅವ್ರು ಎಲ್ಲಿ ಬರ್ತಾರೆ, ಅವರು ಏನಾಗ್ತಾರೆ ಅವ್ರಿಗೆ?
ಪುನರುತ್ಥಾನದಲ್ಲಿ
ಎಸ್, ಕ್ರಿಸ್ತನ
ಎದುರು
ಎರಡನೇ ಬರುವಿಕೆಯಲ್ಲಿ ಪುನರುತ್ಥಾನ ಎಲ್ಲಿ ಬರ್ತಾರೆ, ಸತ್ಯ ಅಂತ ತಿಳ್ಕೊಂತಾರೆ. ಅದಕ್ಕೆ ದೇವರು ಅವ್ರಿಗೂ ಒಂದು ಪ್ಲಾನ್ ಮಾಡಿದ್ದಾರೆ, ರಕ್ಷಣೆ ಕೊಟ್ಟಿದ್ದಾರೆ, ಕೈ ಬಿಡಲಿಲ್ಲ, ಇನ್ನೂ ಸಂಪೂರ್ಣವಾಗಿ ನಾಶಕ್ಕೆ ಏನಾಗಿಲ್ಲ, ದೇವರು ಅದನ್ನ ಒಪ್ಪಿಸ್ಕೊಡ್ಲಿಲ್ಲ. ಅದಕ್ಕೆ ಈ ಒಂದು ಛತ್ರದ ಕರ್ಕೊಂಬಂದ್ಬಿಟ್ಟು ಆ ಮನುಷ್ಯ ಏನು ಕೊಡ್ತಾನೆ, ಎಷ್ಟು ಕೊಡ್ತಾನೆ ದುಡ್ಡು?
2 ನಾಣ್ಯಗಳು.
ಎರಡು ನಾಣ್ಯಗಳು. ಯಾಕಪ್ಪ ಎರಡು ನಾಣ್ಯ ಅಂತಂದರೆ ಬೈಬಲಲ್ಲಿ ಏನ್ರಿ ಆ ಕಾಲದಲ್ಲಿ ಇಸ್ರೇಲ್ ಇದ್ದ ನಾಣ್ಯ ಬೆಳ್ಳಿ ನಾಣ್ಯ, ಓಕೆನಾ? ಸರಿ, ಬೈಬಲಲ್ಲಿ ಬೆಳ್ಳಿ ಅಂತಂದ್ರೆ ಏನು? ಬೆಳ್ಳಿ ಅಂದ್ರೆ ಏನು ಗೊತ್ತಾ? ದೇವರ ವಾಕ್ಯ ಓದಿ. ಕೀರ್ತನೆ ಎಲ್ಲಿದೆ? ಕೀರ್ತನೆ 12ರಲ್ಲಿ ಓದಿ, 12:7 ಓದಿ ಮೊದಲು. ಸಾಮ್ಸ್ 12:7 ನೋಡಿ ಯಾರಾದ್ರು. ಹನ್ನೆರಡು ಏಳು ಓದಿ.
ಯೆಹೋವನೇ ದುಷ್ಟತ್ವಕ್ಕೆ
ಆರು
ಆಳಿಕೆ
ಆರು
ತಂದು
ಕ್ಷಮಿಸಿ, 6:6.
ಯೆಹೋವನ ಆ
ಯೆಹೋವನ
ಮಾತುಗಳು
ವಾಕ್ಯಗಳು
ಯಥಾರ್ಥವಾದವು.
ಯಥಾರ್ಥವಾದವುಗಳೇ. ಓದಿ
ಅವು
ಸರ್.
7 ಸಾರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಳ್ಳಿ ಉಪಾದಿಯಲ್ಲಿವೆ.
ಹೆಂಗಿದೆ ಯೋಹನ ವಾಕ್ಯವು? ಏನ್ರಿ ಬೆಳ್ಳಿ ಥರ ಇದೆ, ಅಂದರೆ ಬೆಳ್ಳಿ ನಾಣ್ಯಗಳು ಅಂತಂದರೆ ಏನ್ರಿ, ಅವರು ಸತ್ಯವೇದದಲ್ಲಿ ಎರಡು ಕೊಟ್ಬಿಟ್ಟೋದ್ರು. ಯಾವುದು ಸತ್ಯವೇದದಲ್ಲಿ ಅಂತ ಎರಡು ಭಾಗಗಳು ಯಾವುದು?
ಬಸವನ ಬಡಿಕೆ
ಹಳೆಯ
ಒಂದು
ಒಡಂಬಡಿಕೆ ಅಷ್ಟೇ ನೋಡ್ರ, ಎರಡು ಭಾಗ ಕೊಟ್ಬಿಟ್ಟೋದ್ರು. ಕೊಟ್ಬಿಟ್ಟೋಗ್ಬೇಕು ಏನಂತಂದ್ರು, ಇದನ್ನ ಇಟ್ಕೊಳ್ಳಿ ಅವ್ನಿಗೆ ಉಪಯೋಗಿಸಿ ಅವ್ನು ಖರ್ಚು ಮಾಡೋಕ್ಕೆ. ಅದಕ್ಕೆ ಹೇಳ್ತಲ್ಲ ಹಗಲಿರುಳು ಯೌವನ ವಾಕ್ಯದಲ್ಲಿ ಧ್ಯಾನಿಸೋಣ ಅಂತಾನು ಹೆಂಗಿರ್ತಂತೆ. ಏನು ಅವ್ನು ಯಾವುದೇ ಕೊರತೆ ಇಲ್ಲ, ಎಲ್ಲ ಕಾರ್ಯಗಳು ವಾಸಿ ಆಗ್ಬಿಡ್ತದೆ ಅಂತಂದ್ರು ಅಲ್ವರ. ಆಮೇಲೆ ಇನ್ನೇನಂತಂದ್ರು, ನೋಡಪ್ಪ ಇದನ್ನ ಖರ್ಚು ಮಾಡು, ನಾನು ತಿರುಗಿ ಹೋಗಿ ಬಂದರೆ ಬಂದು ವಾಪಸ್ ಏನು ಮಾಡ್ತೀನಿ ನಿಂಗೆ ಎಕ್ಸ್ಟ್ರಾ ಕೊಡ್ತೀನಿ ಅಂದರು. ಹಂಗಾರೆ ಏನು, ಜೀಸಸ್ ಕ್ರೈಸ್ಟು ಎರಡನೇ ಬರವಿಕೆಯಲ್ಲಿ ಇನ್ನೂ ಎಕ್ಸ್ಟ್ರಾ ಕೊಡ್ತಾರಾ ಅಂದರೆ ಎಸ್ ಎಕ್ಸ್ಟ್ರಾ ಕೊಡ್ತಾರೆ ಅಲ್ವರ. ಏನಂತಾರೆ, ಯೇಸು ಕ್ರಿಸ್ತ ಎರಡನೇ ಬರವಿಕೆಯಲ್ಲಿ ಬರ್ತಾರೆ ಇಲ್ವಾ?
ಸರ್
ಆರ್ಡಿ ಬಂದಾಯಿತು ಅಂದ್ರೆ, ಆರ್ಡಿ ಬಂದಾಯಿತೋ ಇಲ್ವಾ? ಹಾಂ, ನಿಮಗೆಲ್ಲ ಡೌಟು. ಹಾಂ, ಅಂದ್ರೆ ಆರ್ಡಿ 1874 ಯೇಸು ಕ್ರಿಸ್ತ ಏನಾಗಿದ್ದಾರೆ, ಬಂದಿದ್ದಾರೆ
ಬಂದಾಯ್ತು.
ಅಂದ್ರ ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಮಾಡ್ತಾರೆ ಸ್ಥಾಪನೆ ಮಾಡಿ. ಈಗೋ ಬಾಗಿಲು ತಡ್ತಾ ಇದ್ದೀನಿ, ಯಾರು ತೆರೀತಾರೋ ಸಂಗಡ ನಾನೇ ಮಾಡ್ತೀನಿ, ಬಂದ್ಬಿಟ್ಟು ಭೋಜನ ಮಾಡ್ತೀನಿ ಅಂದ್ರು, ನಾನು ಎಕ್ಸ್ಟ್ರಾ ಕೊಡ್ತೀನಿ ಅಂತಂದ್ರು. ಕರೆಕ್ಟಾ? ನೋಡಿ ಓದೋಣ ವಾಕ್ಯ, ಪ್ರಕಟಣೆ 3:20 ಓದಿ.
ಈಗೋ ಬಾಗಿಲಲ್ಲಿ ನಿಂತುಕೊಂಡು
ಈಗೋ
ತಟ್ಟುತ್ತಾ
ಬಾಗಿಲಲ್ಲಿ
ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ, ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು.
ನೋಡ್ರ, ನಾನೇನು ಮಾಡ್ತೀನಿ, ನಾನು ಅವನ ಸಂಗಡ ಊಟ ಮಾಡ್ತೀನಿ. ಯೇಸು ಕ್ರಿಸ್ತು ಊಟ ಕೊಡ್ತಾರೆ ಅಂತ ರೀ ನಮಗೆ, ಯೋಚನೆ ಮಾಡಿರ್ತೀನಿ ಯೇಸು ಕ್ರಿಸ್ತು ಊಟ ಕೊಟ್ರೆ ಹೆಂಗೆ ಊಟ ಕೊಡ್ಬೋದು ಅಲ್ವರ. ಹೆಂಗೆ ದಡದ ಹತ್ರ ಶಿಷ್ಯನಿಗೆ ಊಟ ಕೊಟ್ರು ಗೊತ್ತಾ? ಹಾಂ, ಎಲ್ಲ ಸಮುದ್ರಕ್ಕೆ ಹೋಗ್ಬಿಡ್ತಾರೆ ಮೀನು ಹಿಡಿಕೆ, ಬರ್ರಿ ಮಕ್ಕಳ ಅಂತ ಹೇಳ್ತಾರೆ, ಬರೋತ್ತಿಗೆ ಆಡಿ ಊಟ ರೆಡಿ ಮಾಡಿಬಿಟ್ಟಿದ್ದಾರೆ. ಇದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸಲ್ಲಿಸ್ತಾರೆ. ಇವಾಗ ಯೇಸು ಕ್ರಿಸ್ತನು ಆಲ್ರೆಡಿ ಎರಡನೇ ಬರುವಿಕೆಯಲ್ಲಿ ದಡದ ಹತ್ರ ಬಂದು ನಿಂತುಬಿಟ್ಟವ್ರೆ. ಶಿಷ್ಯನರು ಏನೂ ತರೋದು ಬೇಕಾಗಿಲ್ಲ, ಯೇಸುಗಳು ಆಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ರೊಟ್ಟಿ ಮೀನು ಅಲ್ಲರ ವೆಜಿಟೇರಿಯನ್ ಫುಡ್ ಅಲ್ಲ, ನಾನ್ ವೆಜಿಟೇರಿಯನ್ ಫುಡ್, ಗಟ್ಟಿಯಾದ ಆಹಾರನ ಸಿದ್ಧ ಮಾಡಿ ಇಟ್ಬಿಡ್ತಾರೆ. ಇವಾಗ ನಾವು ಗಟ್ಟಿ ಆಹಾರ ತಿನ್ಬೇಕೋ ಬಡವಾ
ತಿನ್ಬೇಕು.
ತಿನ್ಬೇಕು, ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ತಿನ್ನೋದು ಬಿಡೋದು ಯಾರಿಗೆ ಬಿಟ್ಟಿದ್ದೋ? ನಮಗೆ ಬಿಟ್ಟಿದ್ದು.
ನಮಗೆ
ಅದಕ್ಕೆ ಹೇಳಿದ್ದು, ನಾನು ತಿರುಗಿ ಬಂದರೆ ನಿಮ್ಗೆ ಎಕ್ಸ್ಟ್ರಾ ಖರ್ಚು ಮಾಡಿದ್ ವಾಪಸ್ ಏನು ಮಾಡ್ತೀನಿ ನಾನು, ನಿಮಗೆ ನಾನು ಕೊಡ್ತೀನಿ. ಅಂದ್ರೆ ಅದಕ್ಕೆ ಸತ್ಯವೇದ ಹೇಗಿದೆ ಗೊತ್ತಾ, ಒಂದು ಟ್ರೆಷರ್ ರೀ, ಒಂದು ಖಜಾನೆ ಇದ್ದಂಗೆ. ನೀ ಖಜಾನೆಯಲ್ಲಿ ಹೊಸದು ಹಳೇದು ಎಲ್ಲ ಏನಾಗ್ತಿರ್ತಾರೆ, ಬರ್ತಾನೆ ಇರ್ತಾರೆ. ನೋಡಿದ್ರಿ ಎಲ್ಲಿದೆ ಮ್ಯಾಥ್ಯೂ 13:52 ಓದಿ, ಮತ್ತೆ 13:52.
ಆತನು ಅವರಿಗೆ, ಹೀಗಿರಲಾಗಿ ಪರಲೋಕ ರಾಜ್ಯದ ವಿಷಯವಾಗಿ ಉಪದೇಶ ಹೊಂದಿ ಶಿಕ್ಷಿತನಾದ ಪ್ರತಿಯೊಬ್ಬ ಶಾಸ್ತ್ರಜ್ಞನಿಗೆ ಹೋಲಿಕೆಯಾಗಿದ್ದಾನೆ. ಅವನು ತನ್ನ ಬೊಕ್ಕಸದೊಳಗಿಂದ ಹೊಸ ವಸ್ತುಗಳನ್ನು, ಹಳೆ ವಸ್ತುಗಳನ್ನು ಹೊರಗೆ ತರುತ್ತಿರುವನು ಎಂದು ಹೇಳಿದನು.
ನೋಡ್ರ ಬೊಕ್ಕಸದ ಏನ್ ತರ್ತಾನಂತೆ, ಹೊಸದು ತರ್ತಾನೆ ಹಳೇದು ತರ್ತಾನೆ, ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ಎರಡರಲ್ಲೂ ಬೊಕ್ಕಸದಿಂದ ಹೊಸ ಹೊಸ ಫುಡ್ಗಳನ್ನ ಏನು ಮಾಡ್ತಾ ಇರ್ತಾನಂತೆ, ತರ್ತಾ ಇರ್ತಾನೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ಸೋಗ್ಲೆ, ನಾವು ಸತ್ಯದಲ್ಲಿ ಬೆಳೀತಾ ಬೆಳೀತಾನೆ ಬೇಕು ಗೊತ್ತಾ, ಮೆಚ್ಯೂರಿಟಿಗೆ ಬೆಳಿಬೇಕು ರೀ. ಏನು ಮಾಡಬೇಕು, ಈ ಮೂಲ ಉಪದೇಶಗಳನ್ನ ಬಿಟ್ಬಿಡ್ಬೇಕು. ಏನು ಮೂಲ ಉಪದೇಶಗಳು ಅಂತಂದರೆ, ಈ ಎಳೆ ಮಕ್ಕಳು ಬೋಧನೆ ಮಾಡೋಂಥದ್ದು ಗಟ್ಟಿ ಆಧಾರ. ಏನು ಮಾಡ್ಬೇಕು, ನಾವು ತಿನ್ನಬೇಕು. ಏನು ಮೂಲ ಉಪದೇಶಗಳು, ಇಬ್ರಿಯ ಬಂದ ಪತ್ರಿಕೆ 6:1-3 ಓದಿ.
ಆದ್ದರಿಂದ ಓದಿಷ್ಟ
ಓದಿ ಬ್ರದ.
ನಿರ್ಜೀವ
ನಿರ್ಜೀವ ಕರ್ಮಗಳ
ಕರ್ಮಗಳ
ಮೇಲಣ ನಂಬಿಕೆ.
ಓದಿ ಓದಿ
ಓದಿ ಓದಿ ಬ್ರದರ್. ಇಲ್ಲ ಓದಿ ಓದಿ ಪರವಾಗಿಲ್ಲ. ನಾನೇ ಓದ್ತೀನಿ ತಗೋ.
ಓದಿ ಸಂತಷ್ಟು ನೀವು ಓದಿ.
14 ಸರ್.
6:1-3
ಗಟ್ಟಿಯಾದ ಆಹಾರವು
ಇಲ್ಲ,
ಪ್ರಾಯಸ್ಥರಿಗೋಸ್ಕರ.
ಇಬ್ರಿಯರು 6:1-3.
ಆದ್ದರಿಂದ ನಿರ್ಜೀವ ಕರ್ಮಗಳ ಮೇಲಿನ ನಂಬಿಕೆಯನ್ನು ಬಿಟ್ಟು ಬಿಟ್ಟು ದೇವರಲ್ಲಿಯೇ ನಂಬಿಕೆ ಇಡಬೇಕಾದದ್ದು. ಸ್ನಾನ ಅಸ್ತರ್ಪಣೆಗಳ ವಿಷಯವಾದ ಉಪದೇಶ, ಸತ್ತವರಿಗೆ ಪುನರುತ್ಥಾನವು, ನಿತ್ಯವಾದ ನ್ಯಾಯ ತೀರ್ಪು ಉಂಟೆಂಬುದು, ಇವುಗಳನ್ನು ಪದೇ ಪದೇ ಆಸ್ತಿವಾರವಾಗಿ ಹಾಕದೆ ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನು ಕುರಿತು ಇನ್ನು ಮಾತಾಡದೆ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ, ಮತ್ತು ದೇವರ ಚಿತ್ತವಾದರೆ ಹೀಗೆ ಸಾಗುತ್ತಾ ಹೋಗುವೆವು.
ನೋಡ್ರಿ ಏನು ಹೇಳ್ತಾರೆ, ನೀವು ಮೂಲ ಉಪದೇಶಗಳನ್ನ ಬಿಡ್ಬಿಡಿ ಅಂತ ಹೇಳ್ತಾರೆ. ಹಾಕಿದ್ದೆ ಹಾಕಿದ್ದು, ರುಬ್ಬಿದ್ದ ರುಬ್ಬಿದ್ದು, ಏನು ರುಬ್ಬಿದ್ದ ರುಬ್ಬಿದ್ದು, ಏನ್ರಿ ಅದು? ನಮ್ಮ ನಂಬಿಕೆಗೆ ಅಸ್ಥಿವಾರ ಹಾಕೋದು. ವಾರ ವಾರ ಅದೇ ಕಥೆಗಳು, ಅದರ ದೇವ್ರದ್ದು ನಂಬಿಕೆ ಇಡೋಂಥದ್ದು, ಸ್ನಾನ ಅಸ್ತಾರ್ಪಣೆ ಇದೇ ಉಪದೇಶಗಳು. ಅದರ ಸಭೆಯಲ್ಲಿ ಏನೈತೆ, ಎಲ್ಲ ಸಭೆಗಳಲ್ಲಿ ಬರೀ ಇದೇ ಹಾಕಿದ್ದೆ ಹಾಕಿದ್ರು ರುಬ್ಬಿ. ಮೊದಲನೇ ವಾರ ಬಂದ್ಬಿಟ್ರೆ ಚೆನ್ನಾಗಿ ಕಾಣಿಕೆ ವಸೂಲಿ ಮಾಡಬೇಕು, ಅದಕ್ಕೆ ಮಾಡೋದು ಚಾಣಕ್ಯ ಬಗ್ಗೆ ಹೇಳ್ಬಿಡೋದು. ಕೊನೆಯ ವಾರ ಬಂದು ನ್ಯಾಯ ತೀರ್ಪು ಬಗ್ಗೆ ಹೇಳ್ಬಿಡೋದು, ಯಾಕಂದ್ರೆ ಭಯ ಪಡಿಸ್ಬೇಕಲ್ಲ. ಮೊದಲನೇ ವಾರ ಬರಬೇಕಲ್ಲ, ಎಸ್ಕೇಪ್ ಆಗಿಬಿಡ್ತಾರಲ್ಲ. ಅದಕ್ಕೆ ಮೊದಲನೇ ವಾರ ಏನು ಮಾಡೋದು, ಪ್ರಭು ರಾತ್ರಿ ಭೋಜನ ಇಟ್ಬಿಡೋದು. ಯಾಕೆ ಪ್ರಭು ರಾತ್ರಿ ಭೋಜನ ಇಡೋದು, ಯಾವತ್ತು ಯಾರು ಮಿಸ್ ಮಾಡ್ಬಿಡೋದಲ್ಲ, ನೀವು ಮಿಸ್ ಮಾಡಿದ್ರೆ ನಿಮ್ಗೆ ಖಾಲಿ ಬಂದ್ಬಿಡುತ್ತೆ ಅಂತ ಹೇಳೋದು. ಅದೇ ಹೇಳೋದು ಬಂಡಲ್ ಕಥೆಗಳಲ್ಲ ಅಲ್ಲ, ಹೇಳಿದ್ದೆ ಹೇಳ್ಕೊಂಡು ಕೂತಿರೋದು ಅಲ್ವರ. ಯಾಕೆ ಇಲ್ಲ ಸಭೆಗೆ ಯಾರು ಬರಲ್ವಲ್ಲ, ಅದಕ್ಕೆ ಮಾಡೋದು ಭಯದಿಂದ ಕರೆಸ್ಬಿಟ್ರೆ ಅವಾಗ ಕಾಣಿಕೆ ವಸೂಲಿ ಮಾಡ್ಬೋದು. ಒಂದೇ ವಾರ ಸಂಬಳನೂ ಬಂದಿರ್ತಾರೆ, ಕ್ಲೀನಾಗೆಲ್ಲ ಹಾಕ್ಬಿಡು ಅಂತ. ಇದನ್ನೆಲ್ಲ ಫಸ್ಟು ಬಿಟ್ಬಿಡಿ ಅಂತ ಹೇಳ್ತಾರೆ. ಹಾಕಿದ್ದೆ ಹಾಕಿದ ಅಸ್ಥಿ ಭಾರಗಳು ಬೇಡ, ಮುಂದಕ್ಕೆ ಬೆಳೀರಿ ಅಂತ ಹೇಳ್ತಾರೆ. ಏನು ಮುಂದಕ್ಕೆ ಬೆಳೆಯೋದು, ಏನ್ರಿ ಹೆಂಗೆ ಬೆಳಿಬೇಕು? ಇವಾಗ ನಾನು 20 ವರ್ಷ ಆಯ್ತು ಅಂತ ತಿಳ್ಕೊಳ್ಳಿ, ನಾನು ಬಾಯಿಗೆ ಬೆಟ್ಟಿಟ್ಕೊಂಡೆ ಚಿಪ್ತಾ ಇದ್ದರೆ ಹೋದವರೆಲ್ಲ ಏನೋಡ ಏನಂತಾರೆ, ಏನಪ್ಪ ಏನು ಬೆಳೆದವನೇ ಬಾಯಿ ಮಾಡೋಣ ಬೆಟ್ಟಿಗೆ ಇಟ್ಟವನೇ ಅಂದ್ರೆ, ಏನು ಬೆಟ್ಟಿನ ಮಾಡೋಣ ಬಾಯಿಗೆ ಇಟ್ಟು ಅಂತ ಹೇಳ್ತಾರ ಇಲ್ವಾ? ಹಂಗೆ ಕ್ರೈಸ್ತರವರು ಮೆಚ್ಯೂರಿಟಿಗೆ ಬೆಳಿಬೇಕ್ರಿ. ದಿನ ಅದನ್ನೇ ಕೇಳಿಕೊಂಡು ಅದಲ್ಲೇ ಇರೋದು, ಎಳೆ ಮಕ್ಕಳ ಥರ ಕೂಸ್ತರ ಇದ್ದರೆ ಅಪೋಸ್ಟ್ಲು ಪೋಲ್ ನೋಡಿ ಹೇಳ್ತಾರೆ, ಕಾಲ ನೋಡಬೇಕಾದ್ರೆ ನೀವೇನಾಗಬೇಕಾಗಿತ್ತು,
ಗಟ್ಟಿಯಾರ್ತೀನಿ.
ಬೋಧಕರಾಗಬೇಕಾಗಿತ್ತು. ನೀವು ಹೆಂಗಪ್ಪ ಇದ್ದೀರಾ ಅಂದರೆ, ಮೂಲ ಉಪದೇಶಗಳು ಮತ್ತೊಬ್ಬರು ನಿಮ್ಗೆ ಏನು ಮಾಡಬೇಕಂತೆ, ಕಳಿಸ್ಕೊಡ್ಬೇಕಲ್ವಾ ಅಂತ ಏನು ಮಾಡ್ತಾರೆ ಅಪೋಸ್ಟ್ಲು ಪೋಲು ಬೈತಾರೆ ಅಲ್ರ. ಅಂದರೆ ಕಾಲಕ್ಕೆ ತಕ್ಕಂತೆ ನಾವೇನು ಮಾಡಬೇಕು, ಬೆಳಿಬೇಕ್ರಿ. ಅದರ ಅಪ್ಪ ಹಾಕಿದ ಅಲ್ಲಿ ಬರ ಅಂತ ಅಲ್ಲೇ ಕೂತ್ಕೊಂಡಿರಕಾಯ್ತದ, ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ. ದಿನ ಒಳ್ಳೆ ಗಟ್ಟಿಯಾದ ಆಹಾರಗಳ ವಾಕ್ಯಗಳನ್ನ ಏನು ಕೇಳಿಕೊಂಡು ಬೆಳಿಬೇಕು. ನೋಡಿ ಓದಿ, ಇಬ್ರಿಯರ್ ಬರೆದಂಥ ಪತ್ರಿಕೆಯಲ್ಲಿ 5:12 ನೋಡ್ರಿ, 12:13-14 ಓದಿ.
ಕಾಲವನ್ನು
ಕಾಲವನ್ನು ನೋಡಿದರೆ
ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಿರಬೇಕಾಗಿದ್ದರೂ ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ.
ಅಲ್ಲ ನೋಡ್ರ, ಎಲ್ಲ ಸಭೆಗಳು ಹೆಂಗೆ ಕೊಡ್ತಾರೆ ಬರೀ ಹಾಲು, ಅದಕ್ಕೆ 1 ಲೀಟರ್ ನೀರು ಮಿಕ್ಸ್ ಮಾಡಿ ಕೊಡೋದು, ಅದನ್ನು ಕುಡಿದ್ಬಿಟ್ಟು ತೆಗ್ಬಿಟ್ಟು ಓ ಸೂಪರ್ ಆಗಿದೆಪ್ಪ. ಅದೆಲ್ಲೇನಿರಲ್ಲ ಬರೀ ಸಭೆಗಳಲ್ಲಿ ಬರೀ ಅಲ್ಲುಲಿ, ಆಮೇಲೆ ತಬಲ, ತಮಟೆ, ಜಿಂಗಲ್ ಬೆಲ್ಲು, ಗಿಟಾರು, ಪಿಯಾನೋ, ಒಳ್ಳೆ ಹಾಡು ಅಷ್ಟೇ ಸಂಗೀತ. ಅದನ್ನೇ ಮುಗಿದು ಹೋಯಿತು. ಏನದು? ನಮ್ಮ ಆರಾಧನೆ. ನಿಜವಾದ ಆರಾಧನೆ ಏನು ಗೊತ್ತಾ? ಹಾಂ, ರೋಮಾಪುರದಲ್ಲಿ ಹನ್ನೆರಡನೇ ಅಧ್ಯಾಯ ಒಂದನೇ ವಾಕ್ಯ ಅವಧಿ.
ಜೀವಯಜ್ಞವಾಗಿ ಸಮರ್ಪಿಸಿ
ರೋಮಾಪುರದಲ್ಲಿ 12:1 ಓದಿ.
ತಂದೆಯಾದ
ಆದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೆಚ್ಚುಗೆಯಾಗಿ ಇರುವ ಸಜೀವವಾಗಿ ಅರ್ಪಿಸಿರಿ. ಪೂರ್ವಕವಾದ ಆರಾಧನೆಯು
ಹಾಂ, ಇದೇ ನೀವು ವಿವೇಕಪೂರ್ವಕವಾದಂಥ ಆರಾಧನೆ. ಈ ಆರಾಧನೆ ಎಲ್ಲೈತೆ ಈಗ ಬೈಬಲ್ನ ಆರಾಧನೆ ಅಂದರೆ ಇದೇ ರೀ. ಸತ್ಯವಾದ ಪ್ರಕಾರ ಇದಿಲ್ದ್ರ ಬೇರೆ ಎಲ್ಲ ಆರಾಧನೆ ಮಾಡಿದ್ರೆ ಅದು ದೇವ್ರಿಗೆ ಏನಾಗ್ತಾರೆ, ಇಷ್ಟ ಆಯ್ತದ? ಅದಕ್ಕೆ ಅಪೋಸ್ಟ್ಲು ಪೌಲ್ ಹೇಳ್ತಾರೆ, ಕಾಲ ನೋಡ್ಬೇಕಾರೆ ಬೋಧಕರಾಗಬೇಕು, ನಿಮಗೆ ಮೂಲ ಉಪದೇಶ ಕೊಡೋಬ್ರು ಹೇಳ್ಕೊಡ್ಬೇಕಲ್ಲ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅಂದರೆ ಯಾರು ಮೂಲ ಉಪದೇಶ ಹೇಳ್ಕೊಡ್ತಾ ಇರ್ತಾರೋ, ಏನು ಗೊತ್ತಾ ಮೀನಿಂಗು, ಅವ್ರ ವಾಕ್ಯದಲ್ಲಿ ಬೆಳೆದಿಲ್ಲ ಅಂತ ಅರ್ಥ. ನೋಡಿ, ಇವಾಗ ಹಿಬ್ರಿಯರು 5:13 ಓದಿ.
ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ.
ನೋಡ್ರ ಅನ್ನೇನರ್ಥ, ಅನುಭವನೇ ಇಲ್ಲ. ಯಾಕೆ ಗಟ್ಟಿಯಾದ ಆಹಾರ ಕೊಡೋಕ್ಕಾಗ್ತಾ ಇಲ್ಲ, ಯಾಕೆ ಕೊಡ್ತಾ ಇಲ್ಲ ನಂಗೆ ಗೊತ್ತಾ ಮೀನಿಂಗ್. ಏನಿಲ್ಲ ಅವ್ರಿಗೆ ಅನುಭವ. ಅನುಭವ ಹೆಂಗೆ ಬರ್ತದೆ, ಈ ಅನುಭವ ಹೆಂಗೆ ಬರ್ತದೆ? ಹಾಂ, ನೆಕ್ಸ್ಟ್ ವಾಕ್ಯ ಓದಿ, ಹೇಳ್ತಾರೆ ಅನುಭವ ಹೆಂಗೆ ಬರ್ತದಂತೆ. ಹಾಂ,
ಗಟ್ಟಿಯಾದ ಆಹಾರವು ಪ್ರಾಯಸ್ತ್ರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ.
ವಾಕ್ಯನ ಕೇಳ್ತಾ ಕೇಳ್ತಾ ವಾಕ್ಯದಲ್ಲಿ ಏನು ಕಂಡುಹಿಡಿಬೇಕು, ಓ ಇದು ಸತ್ಯ ಇದು ಸುಳ್ಳು ಅಂತ ಗುರುತಿಡ್ಕೊಬೇಕು. ಅದರ ಈ ಪರಿಜ್ಞಾನ ಕೂಡ ಬೆಳೆದಿಲ್ಲ, ಇಷ್ಟು ಮೆಚುರಿಟಿಗೆ ಬೆಳೆದಿಲ್ಲ ಅಂತ ನಂಗೆ ಗೊತ್ತಾ ಮೀನಿಂಗು. ವಾಕ್ಯದಲ್ಲಿ ಏನಿಲ್ಲ, ಬೆಳೆದಿಲ್ಲ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕೂಸ್ಕೊಳ್ತಾರ ಇದ್ದೀರಿ ಅಂತ ಅರ್ಥ. ಏನ್ರಿ ಮೆಚುರಿಟಿಗೆ ಬೆಳಿಬೇಕು ದಿನ ದಿನ. ಇಷ್ಟೊಂದು ಸತ್ಯ ಕೇಳಿದ್ಮೇಲೆ ಸುಳ್ಳು ಯಾವುದು ಸತ್ಯ ಅಂತ ಹೇಳಕ್ಕೋ, ವಿವೇಚಿಸಬೇಕು. ಕರೆಕ್ಟಾಗಿ ನೋಡಿರ್ತೀನಿ, ಎಷ್ಟೋ ಸತ್ಯಗಳು ನಿಮ್ಗೆ ಹೇಳ್ಕೊಟ್ಟಿರಲ್ಲ, ನಾನು ಹೇಳೋದೇ ಬೇಕಲ್ಲ, ನಿಮಗೆಲ್ಲ ಚೆನ್ನಾಗಿ ಗೊತ್ತು ಅಲ್ವರ. ಎಷ್ಟೈತೆ ಅಲ್ವರ, ನರಕ ಅಂತೆ, ಆತ್ಮ ಅಂತಾರೆ, ತ್ರೈಕತ್ವ ಅಂತೆ, ಅಂತ್ಯಕ್ರಿಸ್ತು ಅಂತೆ ಅಲ್ವರ. ಏನ್ರಿ ಕ್ರಿಸ್ಮಸ್ ಅಂತೆ ಅಲ್ವರ, ಲಾರ್ಡ್ಸ್ ಮೆಮೋರಿಯಲ್ ಸಪ್ಪರ್ ಅಂತೆ, ಪ್ರಭುರಾತ್ರಿ ಭೋಜನ ಅಲ್ವರ. ಏನ್ರಿ ಇವೆಲ್ಲ ಏನಾಗಿದೆ, ಎಷ್ಟೋ ಉಪದೇಶಗಳು ನಾವು ಕೇಳಿದಿರಿ, 3 ಲೋಕಗಳು, ಪುನರ್ತನ, ಕ್ರಿಸ್ತನ ರಾಜ್ಯ ಅದರ. ಏನ್ರಿ ಇವೆಲ್ಲ ಉಪದೇಶಗಳು ಹೆಂಗಿದೆ ಅಂತೆ, ಗಟ್ಟಿಯಾದ ಆಹಾರ ಥರ ಇದೆ. ಇವೆಲ್ಲ ತಿಳಿದು ತಿಳಿದು ತಿರ್ಗಾ ನಾವು ಬೇಕು ಅಂತ ತಪ್ಪು ಮಾಡಿದ್ರೆ ಏನ್ರಿ ಅದಕ್ಕೆ ಯಾವತ್ತೂ ಏನ್ರಿ ಕ್ಷಮಾಪಣೆ ಇಲ್ಲ. ನನ್ನ ಕರ್ತನಲ್ಲಿ ಪ್ರೀತಿಗಳೇ, ಗಟ್ಟಿಯಾದ ಆಹಾರ ನಮ್ಮ ತಿನ್ನೋದನ್ನ ನಾವು ಕಲಿಬೇಕು. ನಮಗೆ ಜ್ಞಾನೇಂದ್ರಗಳನ್ನ ನಮಗೆ ದೇವ್ರ ಬುದ್ಧಿ ಕೊಟ್ಟಿರ್ತಾರೆ, ಕಾಮನ್ ಸೆನ್ಸ್, ನಾವು ಯಾವ್ದು ಸರಿ ಅಂತ ತಪ್ಪು ಅಂತ ನಮ್ಮ ವಿವೇಚಿಸ್ಬೇಕು. ಅದು ಯಾವುದು ಸರಿ ಅಂತ ಗೊತ್ತಾದ್ಮೇಲೆ ಆ ಸರಿಯಾಗಿರೋದನ್ನೇ ಮಾಡೋಕ್ಕೆ ನಾವು ಹಿಡ್ಕೊಳ್ಬೇಕ್ರಿ ಅಲ್ವರ. ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರ್ವರುಗಳೇ, ಏನ್ರಿ ಅದಕ್ಕೆ ಯೇಸುಕ್ರಿಸ್ತ ಹೇಳಿದ್ದು ಈ ಸಾಮ್ಯದ ಮುಖಾಂತರ ಅವ್ನಿಗೆ ಏನು ಹೇಳ್ತಾರೆ ಅಂದರೆ, ನೋಡಪ್ಪ ಯಾರಪ್ಪ ನಿನ್ನ ನೆರೆಯವರು ಅಂದರೆ ಎಲ್ಲರೂ ಏನ್ರಿ ನಿನ್ನ ನೆರೆಯವರು ಇವರು, ಇವರು ಅವರು ಅಂತ ಅಲ್ಲ. ಅದನ್ನೇ ಈ ಸಾಮ್ಯದಲ್ಲಿ ಕ್ರಿಸ್ತ ನಮಗೇನು ಮಾಡಿರೋದು, ನಮಗೆ ಎಂಥ ಸತ್ಯಾರ್ಥಗಳನ್ನ ಇಟ್ಟಿರೋದು ಅಲ್ವರ. ನೋಡಿ ಈ ರೀತಿ ಈ ಸಾಮ್ಯನ ಹೆಂಗೆ ಮಾಡ್ಕೊ, ನಾವು ಡಿಕೋಡ್ ಮಾಡಬೇಕು. ಹೆಂಗೆ ಡಿಕೋಡ್ ಮಾಡಬೇಕು, ಬೈಬಲ್ಗೇನ್ರಿ, ಬೈಬಲ್ಲೇ ಡಿಕ್ಷ್ನರಿ ಅಲ್ವರ. ಅದಕ್ಕೆ ನಾನು ಹೇಳ್ದಲ್ಲ ಏನ್ರಿ ಸತ್ಯ ಇಂಪಾರ್ಟೆಂಟು, ಗಟ್ಟಿಯಾದ ಆಹಾರ ಅಲ್ವರ. ಅದಕ್ಕೆ ಇನ್ನೊಂದು ವಿಚಾರ ಹೇಳ್ತೀನಿ, ಕೇಳ್ತಾ ಇದ್ದೀನಿ. ಏನ್ರಿ ಈ ವರ್ಷದ ಪ್ರಭುರಾತ್ರಿ ಭೋಜನ ಏನ್ರಿ ಏಪ್ರಿಲ್ 11ಕ್ಕೆ ಬರ್ತದೆ. ಯಾವಾಗ? ಏಪ್ರಿಲ್ 11ಕ್ಕೆ ಏನ್ರಿ ಅದು ಬರ್ತಾರೆ ಅಲ್ವರ. ಯಾವಾಗ? ವರ್ಷಕ್ಕೊಂದು ಸತಿ ಬರೋಂಥದ್ದು. ಏ ನಾನು ಹೇಳ್ತಾ ಇದ್ದೆನಲ್ಲ ನಿಮಗೆ ಪ್ರಾಟಲ್ ತೊಗೊಂಡಲ್ಲ, ಏಪ್ರಿಲ್ 11th ಬರ್ತಾರೆ, ಫ್ರೈಡೇ. ಓಕೆನ್ರಾ? ಅದರಿಂದ ಇದು ನಿಮ್ಮ ಗಮನಕ್ಕೆ. ಅದ್ರಲ್ಲಿ ಯಾರು ಪಾಲ್ಗೊಳ್ಳೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ, ಅದು ಹೇಗೆ ಮಾಡಬೇಕು ಅಂತ ನಿಮ್ಗೆ ಏನು ಮಾಡ್ತೀರಿ ಅದನ್ನ ನಮಗೆ ತಿಳಿಸ್ಕೊಡ್ತೀರಿ ಅಲ್ವರು. ಯಾಕಂದರೆ ನಾವೇನು ರೀ ಗಟ್ಟಿಯಾದ ಆಹಾರ ಯಾರಿಗೆ, ಹಾಂ ಸುಮ್ಮನೆ ಕೊಟ್ಟಿದ ತಕ್ಷಣ ಕುಡ್ಬಿಡೋಕ್ಕಲ್ಲ, ಎಳೆ ಕೂಸ್ಕೊಳ್ತಾರೆ. ಎಳೆ ಕೂಸಿಗೆ ಏನು ಕೊಡಿ, ಏನು ಕೊಟ್ಟು ತಗೊಂತಾರೆ, ಚಾಕ್ಲೇಟ್ ಕೊಟ್ಟು ತಗೊಂತಾನೆ, ಕಳ್ಳ ಕೊಟ್ಟು ತಗೊಂತಾನೆ, ಪೊಲೀಸ್ ಕೊಟ್ಟು ತಗೊಂತಾರೆ, ಪಾಪ ಗೊತ್ತಿಲ್ಲ. ಅದು ನಾವೇನಂತೆ ಮೆಚ್ಯೂರಿಟಿಯಾಗಿ ಬೆಳಿಬೇಕು. ಓಕೆನ್ರಾ? ಸರಿ, ಏನೋ ಡೌಟ್ಸ್ ಇದೆಯಾ, ಏನೋ ಕ್ವೆಶನ್ಸ್ ಇದೆಯಾ, ಯಾರಿಗೇನೋ ಪ್ರಶ್ನೆ ಇದೆಯಾ? लता अस्टर,
नो
जोहर
इतना
बताओ, श्वेता
स्टर है
अस्टर,
इले लो
ओके शांता अस्टर, ओके
इले सर
धना बदर,
ಇಲ್ಲ ಸರ್, ಏನು ಡೌಟ್ ಏನಿಲ್ಲ ಆ್ಯಕ್ಚುಲಿ.
ಪುಟೈ ಮಾಸ್ಟರ್,
ಅಸ್ತರ್ ಏನು ಪ್ರಶ್ನೆ ಇಲ್ಲ.
ಓಕೆ ಸರೋಜ್ ಮಾಸ್ಟರ್,
ಇಲ್ಲ ಬ್ರದರ್.
ಓಕೆ ಸೊ ಗುಡ್.